నిరమయ వెంకటేశం మందస్థితం ముఖ సరోరుహ కాంతిరమ్యం మాణిక్యకాంతి విలసన్ మకుటోర్ధపుండ్రం పద్మాక్షలక్షమణి కుండలమండితాంగం ప్రాతర్భజామి కరరమ్య సుశంఖచక్రం భక్తాభయప్రద శటిస్థలదత్తపాణి శ్రీవత్సకౌస్తుఫలసన్ మణికాంచనాఢ్యం సీతాంబరం మదన కోటిసుమోహనాంగం ప్రాతర్నమామి పరమాత్మ సదారవిందం ఆనందసాంద్ర నిలయం మణినూపురాఢ్యం ఏతత్ సమస్త జగతాం ఇతి దర్శయంతం వైకుంఠమత్ర భజతాం కరపల్లవేనా వ్యాసరాజయతి ప్రోక్తం శ్లోకత్రయమిదం శుభం ప్రాతఃకాలే పఠేద్యస్తు పాపేభ్యో ముచ్యతే నరః. ఇది శ్రీ వ్యాసరాజ శ్రీచరణ విరచితం శ్రీనివాస స్తోత్రం. ఇక రమేశ స్తుతి ద్వాజరాజ స్వామి కృతి. ప్రాతస్తరా వివర కుండల శోభిఖండం సీతాంశుమండల ముఖం హితవారిజాక్షం మాతామ్రకమ్ర ముదిత హరబింబజృంభి శాతృ ప్రహర్షకర హాసరసం రమేశం ప్రాతర్భజామి శుభకౌస్తుభ శంభుకంఠం సీతాత్మవచ్చసి విరాజిత భూరిహారం భీతస్వభక్తభయభంజన పాణిపద్మం జాతోదరాత్పిత జగత్ పరమత్యనాభం ప్రాతర్నమామి శుభకింకిణి మేఘలాంగం పీతాంబరం కరికరోరు ఉదారజాను ఖ్యాతాంగ్రి రుక్మరుచిరము హితకంజజాత వాతాదిదేవవర మౌలిమణిం ముకుందం వాదిరాజయతి ప్రోక్తం శ్లోకత్రయమిదం శుభం ప్రాతఃకాలే పఠన్మర్త్యః సర్వపాపైః ప్రముచ్యతే. ఇది శ్రీ వాదిరాజ చిత్త శ్రీచరణ కృత రమేశ స్తుతి. ಹೇಳಿದ್ರೆ ಪ್ರತಿನಿತ್ಯ ಎಲ್ಲರೂ ಹೇಳ್ಬೋದು ಇದನ್ನ. ಹೇಳೋದ್ರಿಂದ ಅನುಕೂಲ ಏನು ಅಂದ್ರೆ ಸಂಸ್ಕೃತ ಸುಲಭವಾದ ಶ್ಲೋಕಗಳು ಸಂಸ್ಕೃತ ಉಚ್ಚಾರಣೆ ಮಾಡಕ್ ಬರುತ್ತೆ, ಅನೇಕ ಶಬ್ದಗಳ ಪರಿಚಯ ಆಗತ್ತೆ, ಆ ಮೂಲಕ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರೀ ಬಾಯಿ ಹೇಳೋದಕ್ಕಿಂತ ದೊಡ್ಡವರು ಮಾಡಿದ ಪ್ರಾರ್ಥನೆಗೆ ಬಹಳಷ್ಟು ಮಹತ್ವ ಇರುತ್ತದೆ. ಉನ್ನತ ಪ್ರಾರ್ಥಿತ ದೇಶ ಸಂಸಾಧಕಂ ಆಚಾರ್ಯರ ಸ್ವಾಮಿಸ್ತೋತ್ರ ಹೇಳಬೇಕಾದ್ರೆ ದೊಡ್ಡವರ ಮಾತನ್ನ ಕೇಳಿ ಭಗವಂತ ಒಲಿತಾನೆ ಅಂತ ಹೇಳಿದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡವರು ಬರಬಹುದು. ದೇವರನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂತಹ ದಾಸರಾಜರಂತಹ ವಾಜರಾಜರಂತಹ ದೊಡ್ಡ ಜ್ಞಾನಿಗಳು ಬರೆದ ಸ್ತೋತ್ರಗಳಾದ್ದರಿಂದ ಇದನ್ನು ಕಲಿತಾ ಹೋಗುದು ಬಹಳ ಒಳ್ಳೆಯದು. ಒಂದೊಂದು ವರ್ಷ ಅಥವಾ ಎರಡೆರಡು ಸ್ತೋತ್ರ ರೀತಿ ಕಲಿತಾ ಹೋದರೆ ಒಂದೆರಡು ವರ್ಷದಲ್ಲಿ ಬೇಕಾ ಸ್ತೋತ್ರ ನಿಮಗೆ ಬರುತ್ತೆ. ಆ ಮೂಲಕ ಸಂಸ್ಕೃತ ಒಳ್ಳೆ ಪ್ರವೇಶ ಸಿಗುತ್ತೆ. ಯಾವುದೇ ಭಾಷೆ ಕಲಿಬೇಕಾದರೆ ಮೊದಲು ಆ ಭಾಷೆ ಕಿವಿಗೆ ಬಿದ್ದು ಬಿಟ್ಟು ಪರಿಚಯ ಆಗುತ್ತೆ. ಅಕ್ವೆಂಟೆನ್ಸ್ ಅಂತೀವಲ್ಲ, ಅದು ಬಂದ ಮೇಲೆ ಓದೋದು ಸುಲಭ. ಆ ಥರ ಸಂಸ್ಕೃತದ ಸ್ತೋತ್ರಗಳ ಪರಂಪರೆಯನ್ನ ಈ ರೀತಿ ಬಾಯಿಪಾಠ ಮಾಡೋದ್ರಿಂದ ಉಳಿಸಲಿಕ್ಕೆ ಒಳ್ಳೆ ಶ್ರೇಷ್ಠವಾದ ಮಾರ್ಗ. ಅದಕ್ಕೆ ನೀವು ಬಹಳ ಇವತ್ತು ಇದು ಕೇಳಿದ್ದು ಎಷ್ಟು ಮುಖ್ಯನೋ ಅದು ಮುಂದಿನ ಆಗೋರು ಓದ್ತಾ ಇರ್ಬೋದು. ಆದಷ್ಟು ಸಾಮಾನ್ಯ ಬಾಯಿಗೆ ಬಂದ್ಬಿಡುತ್ತೆ ಚಿಕ್ಕ ಕೇಳಿ ಕೇಳಿ ಅಂತೂ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದಂತ ಅರ್ಥ ಮಾಡಿ ಆ ದೃಷ್ಟಿಯಿಂದಲೇ ಅದು ಹೇಳುತ್ತೆ. ಇದಾದ ಮೇಲೆ ಈಗ ಯೋಂತ ಪ್ರವಿಶ್ಯ ಮಮ ವಾಚ ವಿಮಾಂ ಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಹರಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವದಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ಸುಖ್ಯಂ. ಸ್ವಾ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿಕಾ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಾತಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥಂತಿರ್ನೋಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸತ್ತಾಪಂ ವಿಹೃಂತತಿ ವಾಣಿತೇ ಕರವಾಣ್ಯಂಬ ಶರಣೌ ಹೃದಿ ಸರ್ವದಾ ಮಧ್ವಾಚ್ಯ ಕರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ವಚಕಾರಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇ ಕಾತ್ಯಾ ಸುರಾವೋಹಂ ಯಿಡೇ ಸೇತೋಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮದ್ಧ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ದಾತಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜ ಗುರೂನ್ ವಂದೇ ಪ್ರಭೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಜನತೋಸ್ಮೇಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ಬ್ರಿಡ್ಜಿಂಗ್ ದಿ ಗ್ಯಾಪ್ ಬಿಟ್ವೀನ್ ವೇದಾಂತ ಅಂಡ್ ಮಾಡರ್ನ್ ಸೈನ್ಸ್. ವೇದಾಂತ ಒಂದು ಕಡೆಗೆ ಆಧುನಿಕ ವಿಜ್ಞಾನ, ಸೈನ್ಸ್ ಅಂದ್ರೂ ಆಯಿತು ಮಾಡರ್ನ್ ಸೈನ್ಸ್ ಅಂದ್ರೂ ಆಯಿತು. ವೇದಾಂತ ಅಥವಾ ಅಧ್ಯಾತ್ಮ, ವೇದಾಂತ ಅನ್ನೋ ಪದ ಅಧ್ಯಾತ್ಮಕ್ಕೆ ಇಕ್ವಿವಿಡೆಂಟ್. ಅದೇ ರೀತಿ ಸೈನ್ಸ್, ಮಾಡರ್ನ್ ಸೈನ್ಸ್ ಅಂದ್ರೆ ಸೈನ್ಸ್ ಅಂತ. ಬಟ್ ವೇದಾಂತ ಅಂಡ್ ಸೈನ್ಸ್ ಅದಾಗಲೇ, ವೇದಾಂತ ಮತ್ತು ವಿಜ್ಞಾನ, ವೇದಾಂತ ಮತ್ತು ವಿಜ್ಞಾನ ಅವುಗಳ ಮಧ್ಯೆ ಇರತಕ್ಕಂತಹ ಒಂದು ಸಮತೋಲನವನ್ನು ಹೇಗೆ ಸಾಧಿಸಬೇಕು. ಮತ್ತು ಆಧುನಿಕರ ಅನೇಕರ ಪ್ರಾಚೀನ ದೃಷ್ಟಿಕೋನ ಏನಂತ ಕೇಳಿದರೆ ನಮಗೆ ಸೈನ್ಸ್ ಬೇಡವೇ ಬೇಡ, ಇದು ಒಂದು ಮುಖ. ಇನ್ನು ಆಧುನಿಕ ದೃಷ್ಟಿಕೋನ ಅಂದರೆ ನಮಗೆ ವೇದಾಂತನೇ ಬೇಡ, ಇನ್ನೊಂದು ದೃಷ್ಟಿಕೋನ. ಎರಡು ಒಂದಕ್ಕೊಂದು ಇನ್ಕಂಪ್ಯಾಟಿಬಲ್ ಅನ್ನೋ ಭಾವನೆ ಅನೇಕರಿಗೆ. ಸೈನ್ಸ್ ಓದಿದರೆ ತತ್ವಜ್ಞಾನಕ್ಕೆ ವಿರೋಧಿ, ತತ್ವಜ್ಞಾನ ಓದಿದರೆ ಅದು ಸೈನ್ಸ್ ವಿರೋಧಿ ಅನ್ನೋ ಒಂದು ಕಾನ್ಸೆಪ್ಟೇ ಬಹಳ ಜನಕ್ಕಿರೋದು. ಇರೋದೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಸೈನ್ಸ್ ಓದಿದ್ದೇವೆ ಅಂದರೆ ದೇವರಿಲ್ಲ ಅಂತ ಹೇಳಿದ್ರು, ಅಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಅದು ಸೌದನ್ಸ್ ಓದಿರ್ತಾನೋ ಬಿಡ್ತಾನೋ, ದೇವರಿಲ್ಲ ಅನ್ನೋ ದತ್ತಾಸ ಮಾಡ್ಕೊತಾನೆ. ಅದೇ ರೀತಿಯೇ ದೇವರಿದ್ದಾನೆ ಅಂತ ಒಪ್ಪೋದವನಂದ್ರೆ ಜಗತ್ತನ್ನೆಲ್ಲ ಅಲಗಡಿ, ಅದು ತಪ್ಪೇ. ಎರಡು ಸರಿಯಲ್ಲ. ನಮಗೆ ವೇದಾಂತನೂ ಬೇಕು, ವಿಜ್ಞಾನವೂ ಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ವೇದಾಂತ ವಿಜ್ಞಾನಗಳು ಅಸಂಬದ್ಧ ವಿಚಾರಗಳಲ್ಲ, ಅಥವಾ ಒಂದಕ್ಕೊಂದು ಯಾವುದೇ ವಿಧವಾದ ಸಂಬಂಧ ಅಥವಾ ಹೊಂದಾಣಿಕೆ ಹಿಂದೆ ಇರತಕ್ಕಂತಹ ವಿಷಯಗಳಲ್ಲ ಎರಡು ಕೂಡ. ವೇದಾಂತ ಅಂದ್ರೆ ಏನು, ವಿಜ್ಞಾನ ವಿಜ್ಞಾನ ಎಂದ್ರೆ ತಿಳ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ವೇದಾಂತ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು, ಅವುಗಳ ಅರ್ಥನೇ ಗೊತ್ತಿಲ್ಲ, ಏನು ಮಾಡ್ತೇವೆ ನಾವು, ಒಂದಕ್ಕೊಂದು ಹೊಂದಾಣಿಕೆ ಆಗೋದಿಲ್ಲ. ಮತ್ತು ಅನೇಕ ಮಾತುಗಳನ್ನು ಆಡ್ತಿರ್ತೇವೆ. ಈ ಸೈಂಟಿಫಿಕ್ ಯುಗದೊಳಗೆ ಫಿಲಾಸಫಿ ಮಾತಾಡ್ತೀರಾ ಅಂತ ಕೆಲವಷ್ಟು ಮತ್ತೆ ಕೆಲವು ಮೂರ್ಖತನ ಮಾಡ್ತಾರೆ. ಸೈಂಟಿಫಿಕ್ ವರ್ಣ 21ನೇ ಶತಮಾನದಲ್ಲಿ ಫಿಲಾಸಫಿ ಮಾತಾಡೋದ ಅನ್ನೋಷ್ಟು ಭ್ರಮೆ ಅನೇಕರಿಗೂ. ಅದು ಬಹಳ ತಪ್ಪದು. ಸೈನ್ಸಿಗೆ ತನ್ನದೇ ಆದ ಗುರಿ ಇದೆ, ಫಿಲಾಸಫಿ ತನ್ನದೇ ಆದ ಗುರಿ ಇದೆ. ಇವತ್ತು ಸೈನ್ಸ್ ಅಂದ್ರೆ ಏನು ಸಾಮಾನ್ಯವಾಗಿ ಜನಗಳಿಗೆ, ಕಲೆಕ್ಷನ್ ಆಫ್ ಫ್ಯಾಕ್ಟ್, ಇಂಟರ್ಪ್ರಿಟೇಷನ್ ಆಫ್ ಫ್ಯಾಕ್ಟ್ ಮತ್ತು ಹೈಪಾಥಿಸಿಸ್, ಒಂದು ಥಿಯರಿ ಎಂಡ್ ಆಗಬೇಕು. ಇದು ಸೈನ್ಸಿನ ಒಂದು ಗುರಿ. ಸುಮ್ಮನೆ ಸೈನ್ಸ್ ಅಂತ ಒಪ್ಪೋದಿಲ್ಲ. ಯಾವುದೊಂದು ಮೇಲಿಂದ ಕಲ್ಲು ಕೆಳಗೆ ಬಿತ್ತು ಅಷ್ಟೇ ಸೈನ್ಸ್ ಅಂತ ಹೇಳೋದಿಲ್ಲ. ಸ್ಟಡಿ ಮಾಡ್ತಾರೆ ನಮ್ಮ ಎಲ್ಲ ಕಲ್ಲು ಕೆಳಗೆ ಬೀಳುತ್ತೆ, ಯೋಚನೆ ಮಾಡ್ತಾರೆ ಎಲ್ಲ ಕಲ್ಲು ಬೀಳುತ್ತೆ ಅಂದರೆ ಏನೋ ದೇರ್ ಇಸ್ ಸಮಥಿಂಗ್, ಒಂದು ಲಾ ಇಸ್ ಬಿಹೈಂಡ್ ಇಟ್ ಅಂತ. ಆ ಲಾ ತಿಳ್ಕೊಳ್ಳೋದೇ ಸೈನ್ಸ್. ಅಥವಾ ಲಾ ಏನು ತಿಳ್ಕೊಂಡ್ಬಿಟ್ರೆ ಅದು ಹೈಡ್ರಾಲಿಕ್ಸ್, ಸೈನ್ಸ್ ಆಫ್ ವಾಟರ್ ರೈಟ್ ಅದು, ಸ್ಟ್ಯಾಟಿಸ್ಟಿಕ್ಸ್, ಸೈನ್ಸ್ ಆಫ್ ಸ್ಟ್ಯಾಟಿಕಲ್ ಥಿಂಗ್ಸ್, ಸ್ಟ್ಯಾಟಿಕ್ ಥಿಂಗ್ಸ್ ಆಯ್ತು, ಡೈನಾಮಿಕ್ಸ್, ಮೂವಿಂಗ್ ಥಿಂಗ್ಸ್ ಆಯ್ತು. ಅಂದರೆ ಸೈನ್ಸ್ನಲ್ಲಿ ಎಷ್ಟು ವೆರೈಟಿ ಡೆವಲಪ್ ಆಗುತ್ತೆ. ಮತ್ತು ಸೈನ್ಸಿನ ಮೂಲಭೂತವಾದಂತಹ ಪರಿಕಲ್ಪನೆ ಅಂದರೆ ಯಾವುದೇ ವಸ್ತುವನ್ನು ಸಮಗ್ರವಾಗಿ ವಿವೇಚನೆ ಮಾಡತಕ್ಕಂಥದ್ದು ಸೈನ್ಸಿನ ಗುರಿಯಲ್ಲಿ. ಆಶ್ಚರ್ಯ ಅಂದರೆ ವೇದಾಂತದ ಗುರಿಯೂ ಹಾಗಿದೆ. ತತ್ವಜ್ಞಾನ ಅಂತ ಕರೀತೇವೆ, ವೇದಾಂತವನ್ನು ತತ್ವಜ್ಞಾನ ಅಂತ ಕರೆಯೋದು ಉಂಟು. ವಿಜ್ಞಾನ ಅನ್ನೋ ಶಬ್ದ ಶಾಸ್ತ್ರ ಪ್ರಪಂಚಕ್ಕೆ ಹೊಸದಲ್ಲ. ಸಾರ್ವಜನಿಕರಿಗೆ ವಿಜ್ಞಾನ ಅಂದರೆ ಸೈನ್ಸ್ ಅಂತ ಅಷ್ಟೇ ಅರ್ಥ ಆಗುತ್ತೆ. ಅದು ಭಗವದ್ಗೀತೆ ಓದೋರಿಗೆ ವಿಜ್ಞಾನ ಅಂದರೆ ಸೈನ್ಸ್ ಅಂತಲ್ಲ, ಜ್ಞಾನಂ ವಿಜ್ಞಾನ ಸಹಿತಂ. ಇದನ್ನು ಅರ್ಜುನ ಭಗವಂತ ಗೀತೆಯಲ್ಲಿ ಉಪಯೋಗಿಸ್ತಾನೆ. ಅರ್ಜುನ ನಿನಗೆ ಜ್ಞಾನವನ್ನು ವಿಜ್ಞಾನ ಸಮೇತ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಮುಂದೆ ಒಂದು ಕಾಲಕ್ಕೆ ಜನ ಅರ್ಥ ಅಪಾರ್ಥ ಮಾಡ್ಕೋಬಹುದು. ಅಲಾಂಗ್ ವಿತ್ ಸೈನ್ಸ್ ಇಲ್ಲ ಸಹ ಹೇಳ್ತೇನೆ ಅಂತೇಳಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಹಾಗಲ್ಲ, ಅದಕ್ಕೆ ಅರ್ಥ ವಿಜ್ಞಾನದ ವಿಶೇಷ ಜ್ಞಾನ ಅಂತ. ಜ್ಞಾನ ವಿಶೇಷ ಜ್ಞಾನ, ನಮ್ಮಲ್ಲಿ ಜನರಲ್ ಸಬ್ಜೆಕ್ಟ್ ಆಪ್ಷನಲ್ ಅಂತೀವಲ್ಲ, ಡೀಪ್ ಸ್ಟಡಿ ಮಾಡಿದ್ರೆ ಆಪ್ಷನಲ್ ಆಗುತ್ತೆ, ಕ್ಯಾಶುವಲ್ ಆಗುತ್ತೆ, ಜನರಲ್ ಅಂತ ಇರ್ತೀವಲ್ಲ ಆ ಥರ. ಜನರಲ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ವ್ಯತ್ಯಾಸ ಹೇಗೋ ಹಾಗೆ ಜ್ಞಾನ ತತ್ವಜ್ಞಾನ, ವಿಜ್ಞಾನ ವಿಶೇಷ ತತ್ವಜ್ಞಾನ. ಇದು ಹೊರಕೆಯಲ್ಲಿ ಬಂದಿರತಕ್ಕಂಥ ವಿಜ್ಞಾನ ಶಬ್ದದ ಅರ್ಥ ಇದೆ. ಸರಿಯಾಗಿ ಯೋಚನೆ ಮಾಡಿದರೆ ವಿಜ್ಞಾನದ ಗುರಿಯೂ ಅದೇನೆ, ತತ್ವಜ್ಞಾನದ ಗುರಿಯೂ ಅದೇ. ಅನೇಕ ಏನ್ ತಿಳ್ಕೊಂಡ್ರು, ಫಿಲಾಸಫಿ ಬ್ಲೈಂಡ್ ಬಿಲೀಫ್ ಅನ್ನೋ ಕಾನ್ಸೆಪ್ಟ್ ಹೇಳ್ಕೊಂಡ್ರು ತಪ್ಪು. ಸೈನ್ಸ್ ಹೇಗೆ ವಿಥೌಟ್ ಎಕ್ಸ್ಪೆರಿಮೆಂಟೇಷನ್ ಸೈನ್ಸ್ ಅಂದ್ರೆ ಮೀನಿಂಗ್ಲೆಸ್. ಫಸ್ಟ್ ಅಬ್ಸರ್ವೇಷನ್, ಸೈನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಎಲ್ಲ ತರ ಫ್ಯಾಕ್ಟ್ ಕಲೆಕ್ಟ್ ಮಾಡ್ತಾರೆ. ಅವರು ಏನ್ ಮಾಡ್ತಾರೆ, ಒಂದು ಹೈಪೋಥೆಸಿಸ್ ಥಿಯರಿ ಮಾಡ್ಕೊಳ್ತಾರೆ. ಆ ಥಿಯರಿನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಅದು ಸೈಂಟಿಫಿಕ್ ಫ್ಯಾಕ್ಟ್ ಆಗಿ ಮುಟ್ಟುತ್ತಾರೆ. ಅದು ಅನೇಕ ಹಂತಗಳು ಉಂಟು. ಓವರ್ ನೈಟ್ ಚೇಂಜ್ ಮಾಡಕ್ಕೆ ತೀರ್ಮಾನ ಮಾಡೋದು ಬಹಳ ಕಷ್ಟ. ತುಂಬಾ ಸ್ಟಡಿ ಮಾಡಿ 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 ಅಂತ ಫ್ಯಾಕ್ಟ್ ಇಲ್ಲದೆ ಸ್ಟಡಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ವೇದಾಂತರ ಹಾಗೆ ಯಾವುದೇ ವಸ್ತುವನ್ನ ಸಮಗ್ರವಾಗಿ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳದೆ ವಿಜ್ಞಾನ. ತತ್ವಜ್ಞಾನವೂ ಹಾಗೆ ನಮಗೆ ಆಶ್ಚರ್ಯ ಆಗಿದೆ. ಡಿಫರೆನ್ಸ್ ಏನಾಗಿದ್ದರಿಂದ ಪ್ರತ್ಯೇಕ ಡಿಫರೆನ್ಸ್ ಏನು, ಎರಡು ಒಂದೇ ಆಯ್ತಲ್ಲ ಅಂತ ಕೇಳಿದ್ರೆ ಒಂದು ಡಿಫರೆನ್ಸ್ ಇದೆ. ಈ ಸೈನ್ಸ್ ಎಲ್ಲ ಮೆಟೀರಿಯಲ್ ವರ್ಲ್ಡ್ಗೆ ಲಿಮಿಟ್ ಆಗುತ್ತೆ, ಅದು ಅರ್ಥ ಮಾಡ್ಕೊಂಡು. ಮೆಟೀರಿಯಲ್ ವರ್ಲ್ಡ್ ಲಿಮಿಟ್ ಆಗೋದು ಸೈನ್ಸು, ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗೋದು ಫಿಲಾಸಫಿ. ಇಷ್ಟೇ ಡಿಫರೆನ್ಸ್. ಅಪ್ರೋಚ್ ಇಷ್ಟೇ. ಅರ್ಥ ಮಾಡಿಕೊಂಡ್ರೆ ಸೈಂಟಿಸ್ಟ್ಗೂ ಫಿಲಾಸಫಿಗೂ ದೊಡ್ಡ ಸಂಬಂಧ ಇದೆ. ಸೈಂಟಿಸ್ಟ್ ಫಿಲಾಸಫರಿಗೂ ಬಹಳ ದೊಡ್ಡ ಸಂಬಂಧ ಇದೆ. ಅದಕ್ಕಾಗಿ ವೆಸ್ಟರ್ನ್ ಫಿಲಾಸಫಿ ಓದಿದರೆ ಮೋಸ್ಟ್ ಆಫ್ ದಿ ವೆಸ್ಟರ್ನ್ ಫಿಲಾಸಫರ್ ಬೇಸಿಕಲಿ ಸೈಂಟಿಸ್ಟ್. ಇದು ಅರ್ಥ ಮಾಡ್ಕೋಬೇಕು. ಡೇಕಾರ್ಟ್ ಇದ್ದಾರೆ, ಸ್ಪಿನೋಜ, ಆಮೇಲೆ ಬಹಳಷ್ಟು ಜನಗಳು, ತಮ್ಮ ಸಾಕ್ರಟಿಸ್, ಅರಿಸ್ಟಾಟಲ್ ಅವರ ಎಲ್ಲ ದೊಡ್ಡ ಸೈಂಟಿಸ್ಟ್ ಗುಂಪಿಗೂ ಸೇರ್ತಾರೆ, ಇದು ಗುಂಪಿಗೂ ಸೇರ್ತಾರೆ ಅವರೆಲ್ಲ ಕೂಡ. ಡೇಕಾರ್ಟ್ ಅವರ ದೊಡ್ಡ ಅನಾಲಿಟಿಕಲ್ ಜಾಮೆಟ್ರಿ ತಂದಿದ್ದೇ ಡೇಕಾರ್ಟ್ ಅನ್ನು. ಅವರು ಡ್ಯೂಯಲಿಸಂ, ವೆಸ್ಟರ್ನ್ ಫಿಲಾಸಫಿಯಲ್ಲಿ ಡ್ಯೂಯಲಿಸ್ಟ್ ಅಂದ್ರೆ ಅವರು. ಮೋಸ್ಟ್ ಆಫ್ ದಿ ವೆಸ್ಟರ್ನ್ ಫಿಲಾಸಫರ್ಸ್, ಮೋಸ್ಟ್ ಆಫ್ ದಿ ಸೈಂಟಿಸ್ಟ್ ಎಲ್ಲ ಕೂಡ ಬೇಸಿಕಲಿ ಇಲ್ಲ ಸೈಂಟಿಸ್ಟ್ ಇಲ್ಲ ಫಿಲಾಸಫರ್, ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ನಮ್ಮ ದೇಶದಲ್ಲಿ ಏನಾಯ್ತು ಅಂದ್ರೆ ತತ್ವಜ್ಞಾನಕ್ಕೂ ವಿಜ್ಞಾನಕ್ಕೂ ಸಂಬಂಧನೇ ಇಲ್ಲ ಅಂತ. ಬಹಳ ತಪ್ಪದು. ಎರಡರ ಗುರಿ ಒಂದೇನೆ, ವ್ಯತ್ಯಾಸ ಇರೋದಿಲ್ಲ ಅಂದ್ರೆ ಅವ್ರ ವರ್ಕಿಂಗ್ ಸ್ಪೀರೇ ಬೇರೆ. ಮೆಟೀರಿಯಲ್ ಅಂದ್ರೆ ವಿಸಿಬಲ್, ವಿಸಿಬಲ್ ವರ್ಡ್ ಅಲ್ಲಿ ಎಕ್ಸಾಮಿನ್ ಮಾಡ್ತಕ್ಕಂಥದ್ದು ಸೈನ್ಸಿಸ್ಟ್ ಆದ್ರೆ ಇನ್ವಿಜಿಬಲ್ ಎಕ್ಸಾಮಿನ್ ಮಾಡ್ತಕ್ಕಂಥದ್ದು ಫಿಲಾಸಫರ್. ಅಷ್ಟೇ ಡಿಫರೆನ್ಸ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎರಡು ಇನ್ವೆಸ್ಟಿಗೇಷನ್ ಆಫ್ ಫ್ಯಾಕ್ಟ್ಸೆ, ಎರಡು ಇಂಟರ್ಪ್ರಿಟೇಷನ್ ಆಫ್ ಫ್ಯಾಕ್ಟ್ಸೆ. ಇದು ಬೇಸಿಕಲಿ ಇರ್ತಕ್ಕಂಥ ಒಂದು ಸಾಧನೆ. ಮತ್ತು ನ್ಯಾಯಾಲಯದಲ್ಲೂ ಸತ್ಯ ಸಂಗತಿನೇ ಹೊರಗಾಗ್ತಾರೆ, ಅದೇ ಲ್ಯಾಬೊರೇಟರಿಯಲ್ಲೂ ಸತ್ಯ ಸಂಗತಿನೇ ಹೊರಗಾಗ್ತಾರೆ. ಲ್ಯಾಬೊರೇಟರಿಯ ಸತ್ಯ ಸಂಗತಿ ಒಂದು ಕೊನೆಯಾಗಿದೆ ಅಂತ ತಿಳ್ಕೊಳ್ಳಿ. ಅದು ಸತ್ಯ ಸಂಗತಿ ಅಂದ್ರೆ ಏನು, ಆಸ್ಪತ್ರೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಕೇಳಿದ್ರೆ ಹೌ ಇಡ ಐ ಇಡ ಅಂತ ಹೇಗೆ ಸತ್ತ ಇದು ಅವ್ರ ಸತ್ತ, ಅದು ಫ್ಯಾಕ್ಟೇ. ಅದು ಆ ತೀರ್ಮಾನ ಮುಗಿದೋಯ್ತು, ಅದನ್ನು ಕೋರ್ಟ್ ಹೋದ್ರು, ಕೋರ್ಟ್ ಎಲ್ಲ ತೀರ್ಮಾನವಾಯ್ತು. ಹೂ ಕಿಲ್ಡ್ ಹಿಮ್ ಅಂತ ಒಂದು ಪ್ರಶ್ನೆ ಮಾಡುತ್ತೆ. ಇದು ಹೇಗೆ ಸತ್ತ ಇವನು, ಯಾರಿಂದ ಸತ್ತ ಅವನು, ಎರಡು ಫ್ಯಾಕ್ಟೇ. ಆ ಯಾರಿಂದ ಸತ್ತ ಅನ್ನೋದು ಇನ್ವೆಸ್ಟಿಗೇಷನ್ ಆಫ್ ಫ್ಯಾಕ್ಟೇ. ಯಾಕೆ ಸತ್ತ ಅವ್ರು ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಆಫ್ ಫ್ಯಾಕ್ಟ್ ತಾನೆ. ಆದರೆ ಯಾತಕ್ಕೆ ಸತ್ತ ಆದ ತೀರ್ಮಾನ ಮಾಡಲಿಕ್ಕೆ ಕೋರ್ಟ್ಗೆ ಆಗೋದಿಲ್ಲ. ಯಾರು ತೊಂದರೆ ಅಂತ ಹೇಳೋದಕ್ಕೆ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಆಗೋದಿಲ್ಲ. ಎರಡು ಒಂದೇನೆ, ಬೇರೆ ಬೇರೆ ಸ್ಥಳದಲ್ಲಿ ತೀರ್ಮಾನ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಸೈನ್ಸಿನ ಗುರಿ ಆಗಲಿ ಫಿಲಾಸಫಿಯ ಗುರಿ ಆಗಲಿ ಎರಡು ಬೇರೆ ಬೇರೆ ಆಗಿಲ್ಲ ಅಷ್ಟು ತಿಳ್ಕೊಬಿಡಬೇಕು. ಆಮೇಲೆ ಎರಡನೇದಾಗಿ ಈ ಸೈನ್ಸಿನ ಅಪ್ರೋಚ್ಗೂ ಫಿಲಾಸಫಿ ಇನ್ನೊಂದು ವ್ಯತ್ಯಾಸ ಇದೆ. ಒಂದು ಫಿಸಿಕಲ್, ಒಂದು ಸ್ಪಿರಿಚುವಲ್, ಮೇನ್ ಡಿಫರೆನ್ಸ್. ಸೈನ್ಸ್ ಯಾವುದೇ ಯಾವುದನ್ನೇ ತಗೊಳ್ಳಿ ಮಾತಾಡಲಿ, ಅದು ಯಾವುದು ಬೇಸಿಕಲಿ ಫಿಸಿಕಲ್ ಆಗಿರಬೇಕು ಹೊರತು ಇಂಡಿವಿಜುವಲ್ ಥಿಂಗ್ಸ್ ಬಗ್ಗೆ ಸೈನ್ಸ್ ಮಾತಾಡೋದಿಲ್ಲ. ಅದೇ ರೀತಿಯಲ್ಲಿ ಫಿಲಾಸಫಿ ಸ್ಪಿರಿಚುವಲ್ ಥಿಂಗ್ಸ್ ಅನ್ನು ಬೇಸಿಕ್ ಆಗಿ ಮಾತಾಡುತ್ತೆ. ಬರೋದ್ರ ವಿಶೇಷ ಇಲ್ಲೋದು ಅರ್ಥ. ಇದನ್ನು ಸೈಂಟಿಸ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಇಂಟ್ರೊಡಕ್ಷನ್ ಟು ಸೈನ್ಸ್ ಅಂತ ಒಳ್ಳೆ ಪುಸ್ತಕ ಇದೆ, ಅದರ ಓದಿದ್ರೆ ನಿಮಗೆ ಸೈನ್ಸಿನ ಬಗ್ಗೆ ಒಳ್ಳೆ ಪರಿಚಯ ಆಗುತ್ತೆ. ಅನೇಕರು ತಪ್ಪು ಕಲ್ಪನೆ ಇದೆ, ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಅಂತ ಅನೇಕ ಆದಂಗರಿ ಕಲ್ಪನೆ. ಏನ್ ಹೇಳಿದ್ರು ಸೈನ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಅಂತೇಳಿ. ಬಟ್ ನಾನು ಹೇಳ್ತೇನೆ ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ನಥಿಂಗ್ ಅಂತ ಅವ್ರು ಹೇಳ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ ನಿಮಗೆ? ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಅಂತ ಇವ್ರು ತಿಳ್ಕೊಂಡ್ರೆ ನಥಿಂಗ್ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಸೈನ್ಸ್ ಲಿಮಿಟೇಷನ್ ಭಾರಿ ಕಡಿಮೆ. ವಿಸಿಬಲ್ ವರ್ಲ್ಡ್ ಎಷ್ಟು ದೊಡ್ಡದು ಗೊತ್ತಾ ನಿಮ್ಗೆ? ಗೊತ್ತಿದೆ ಈಗ ಲೈಟ್ ಇಯರ್ಸ್ ಡಿಸ್ಟೆನ್ಸ್ ಇದೆ ನಮಗೂ ಸ್ಟಾರ್ಸ್ಗೂ ಕೂಡ. ಅದರೆಲ್ಲ ಯಾವ ಜನ್ಮದಲ್ಲಿ ಯಾರು ಪೂರ್ಣ ಮಾಡಿ ತಿಳ್ಕೊಳಕ್ಕಾಗತ್ತೇನೋ, ಇಂಪಾಸಿಬಲ್. ಸೊ ಮೆಟೀರಿಯಲ್ ವರ್ಲ್ಡ್ ವಿಚಾರ ಮಾಡಿದ್ರು ಕೂಡ ಸೈನ್ಸ್ ಅನ್ನೋದು ಎಂದೂ ಕಂಪ್ಲೀಟ್ ಆಗೋ ಸಾಧ್ಯತೆ ಇಲ್ಲ. ಸೈನ್ಸ್ ಅಂಬೋದು ಎಂದೆಂದೂ ಪೂರ್ಣವಾದ ಸಾಧ್ಯತೆ ಇಲ್ಲ, ಅಪೂರ್ಣವಾಗಲೇಬೇಕು. ಒಂದು ಸ್ಪಿರಿಚುವಲ್ ವರ್ಲ್ಡ್ ಬಂದ್ರೆ ತತ್ವಜ್ಞಾನನೂ ಹಾಗೆ ಯಥೋವಾಚು ರಿವರ್ತಂತೆ ಅಪ್ರಾಪ್ತ ಮನಸಾತ. ಯಾವ ಕಾಲಕ್ಕೂ ಕೂಡ ವೇದಾಂತನೂ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ, ಸೈನ್ಸ್ ಅನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಇನ್ನು ಸೈನ್ಸ್ ಬಗ್ಗೆ ನೀವು ಕೇಳಿ ಎಷ್ಟೋ ಥಿಯರಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೋಬೆಲ್ ಪ್ರೈಸ್ ಒಂದು ಥಿಯರಿ ಚೇಂಜ್ ಆಗುತ್ತೆ ಎಷ್ಟೋ ಸಲ, ಆಶ್ಚರ್ಯ ಅಂತ ಕೇಳಿ. ಅಂತಿಂತ ಪ್ರೈಸ್ ಅಲ್ಲ, ನೋಬೆಲ್ ಪ್ರೈಸ್ ಕೊಡ್ಬೇಕಾದ್ರೆ ಎಷ್ಟೋ ಖರ್ಚು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಪಾಪ ವೆಲ್ಡಿಟಿ ಟೆಸ್ಟ್ ಮಾಡಿರ್ತಾರೆ, ಅದು ಡಿಸ್ಪ್ರೂವ್ ಆಗುತ್ತೆ. ಆಮೇಲೆ ಆ ನೋಬೆಲ್ ವಾಪಸ್ ತಗೊಳ್ಳೋದಿಲ್ಲ, ಕೊಟ್ಟರೆ ವಾಪಸ್ ತಗೊಳ್ಳೋದಿಲ್ಲ, ಆ ಥಿಯರಿ ವಾಪಸ್ ತಗೋತಾರೆ ಅಷ್ಟೇ. ಅದು ವಿಶೇಷ. ಇದನ್ನು ಏನು ತೋರಿಸುತ್ತೆ ಅಂದರೆ ಸೈನ್ಸಿನ ಅಚೀವ್ಮೆಂಟ್ ತೋರಿಸುತ್ತೆ, ಲಿಮಿಟೇಷನ್ ತೋರಿಸುತ್ತೆ. ಸೈನ್ಸ್ ಈಸ್ ನಾಟ್ ಕಂಪ್ಲೀಟ್ ಬೈ ಇಟ್ ಸೆಲ್ಫ್ ಅಂತ ಹೇಳೋದಕ್ಕೆ ನಿದರ್ಶನ. ಇದು ಫಸ್ಟ್ ತಿಳ್ಕೊಂಡಿರ್ಬೇಕು. ಇನ್ನೊಂದು ವ್ಯತ್ಯಾಸ ಸೈನ್ಸ್ ಟು ಫಿಲಾಸಫಿಗೂ ಇದೆ, ಬಹಳ ಇಂಪಾರ್ಟೆಂಟ್. ಸೈಂಟಿಸ್ಟ್ ಹೇಳ್ತಾರೆ ನಮಗೆ ಬೇಸಿಕಲಿ ಟೂ ಕ್ವಶನ್ಸ್ ಇವೆ ಅಂತ ಹೇಳ್ತಾರೆ. ಹೌ ಅಂಡ್ ವೈ, ಹೌ ಅಂಡ್ ವೈ, ಹೌ ಇಟ್ ಹ್ಯಾಪನ್ ಒಂದು, ವೈ ಇಟ್ ಹ್ಯಾಪನ್ಸ್ ಇನ್ನೊಂದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಎರಡು ಬೇಸಿಕಲಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಹೌ ಇಟ್ ಹ್ಯಾಪನ್ಸ್, ವೈ ಇಟ್ ಹ್ಯಾಪನ್ಸ್. ಅದಕ್ಕೆ ಅವನು ಹೇಳ್ತಾನೆ ಸೈನ್ಸಿನ ಸ್ಕೋಪ್ ಯಾವುದು ಅಂತ ಕೇಳಿದರೆ ಈ ಕ್ವಶನ್ಸಲ್ಲಿ ಹೌ ಅನ್ನೋ ಕ್ವಶನ್ ಎಕ್ಸ್ಪ್ಲೈನ್ ಮಾಡೋದು ಸೈನ್ಸ್. ಹೌ ಇಟ್ ಹ್ಯಾಪನ್ಸ್ ಅಷ್ಟೇ. ಹೌ ಇಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಈ ಪಾಯ್ಸನ್ ಹಾಕಿದ್ರು, ಈ ಥರ ರಿಯಾಕ್ಟ್ ಮಾಡಿತು, ಈ ಥರ ಮಾಡಿತು, ಪರಿಸರ ಹೋಗ್ಬಿಟ್ಟ ಎಕ್ಸ್ಪ್ಲೈನ್ ಮಾಡುತ್ತೆ. ಆದರೆ ವೈ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ, ವೈ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ವೈ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಫಿಲಾಸಫಿ ಅಂತ ಹೇಳಿದ್ದೆ. ವೈ ಅನ್ನೋ ಕ್ವಶನ್ಗೆ ಆನ್ಸರ್ ಕೊಟ್ಟರೆ ಫಿಲಾಸಫಿ, ಹೌ ಅನ್ನೋದಕ್ಕೆ ಆನ್ಸರ್ ಕೊಟ್ಟರೆ ಅದು ಸೈನ್ಸ್. ಇದು ಅರ್ಥ ಮಾಡಿಕೊಂಡ್ರೆ ಎರಡಕ್ಕೂ ಕ್ಲಾಶ್ ಆಗೋ ಚಾನ್ಸೇ ಇಲ್ಲ, ಎರಡಕ್ಕೂ ಕ್ಲಾಶ್ ಬರತಕ್ಕಂಥ ಸಂಭವನೇ ಇಲ್ಲ. ನಾವು ತಿಳ್ಕೊಂಡಿರೋದೇನೋ ಫುಲ್ ಆಫ್ ಕ್ಲಾಶಸ್ ಅಂತೇಳಿ, ಆ್ಯಕ್ಚುಲಿ ನೋ ಕ್ಲಾಶಸ್. ಈ ಕ್ರಿಕೆಟ್ಗೂ ಹಾಕಿ ಕ್ಲಾಶ್ ಆಗುತ್ತೆ ಎಂದಾದರೂ ಕೂಡ ಡಿಫ್ರೆಂಟ್ ಗೇಮ್ಸ್, ಎರಡು ಗೇಮ್ಸೇ ಅರ್ಥ, ಎರಡು ಗೇಮ್ಸೇ, ಒಂದಕ್ಕೊಂದು ಕ್ಲಾಶ್ ಆಗೋ ಚಾನ್ಸೇ ಇಲ್ಲ. ಆ ಫೀಲ್ಡ್ ಬೇರೆ, ಕ್ರಿಕೆಟ್ ಬೇರೆ, ಸಿಕ್ಕಿದ್ದ ಹಾಕಿ ಅಂತ ಇರೋ ಚಾನ್ಸ್ ಇಲ್ಲ, ಅಲ್ಲಿ ಹೋಗೋ ಚಾನ್ಸ್ ಇಲ್ಲ. ಅದು ರೂಲ್ಸ್ ಆಗಿ ಅದೆಲ್ಲದೂ ಟೋಟಲಿ ಡಿಫ್ರೆಂಟ್, ಅಪ್ರೋಚೇ ಡಿಫ್ರೆಂಟ್. ಆದ್ದರಿಂದ ಮೊದಲು ನಮ್ಮ ತಲೆಯಲ್ಲಿ ಏನು ತೆಗೆದಾಕ್ಬೇಕು ಅಂದರೆ, ಇವತ್ತು ಸೈನ್ಸ್ ಫಿಲಾಸಫಿಗಳು ಬೇರೆ ಬೇರೆ ಆದ್ದರಿಂದ ಅವ್ರ ಫೀಲ್ಡ್ ಬೇರೆ ಅಂತ ತಿಳ್ಕೊಂಡು ಏನೋ ತಪ್ಪಲ್ಲ. ಆದರೆ ಸೈನ್ಸ್ ಫಿಲಾಸಫಿ ಒಂದಕ್ಕೊಂದು ಆಪೋಸಿಟ್ ಅಂತ ತಿಳ್ಕೊಂಡ್ರೆ ತಪ್ಪು. ಈ ರೀತಿ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಸೈನ್ಸು ಗೊತ್ತಿಲ್ಲ, ಫಿಲಾಸಫಿನೂ ಗೊತ್ತಿಲ್ಲ ಅಂತ. ಸೈನ್ಸ್ ಫಿಲಾಸಫಿ ಆಪೋಸಿಟ್ ಅಂತ ತಿಳ್ಕೊಂಡವರಿಗೆ ಎರಡೂ ಪರಿಚಯನೂ ಆಗಿಲ್ಲ ಅಂತ ಅರ್ಥ. ಎರಡು ನಮಗೆ ಮುಖ್ಯ ಮೂಲಭೂತವಾಗಿ ಸತ್ಯಾನ್ವೇಷಣೆಗೆ ಹೊರಟಿದೆ. ಇನ್ವೆಸ್ಟಿಗೇಷನ್ ರಿಗಾರ್ಡಿಂಗ್ ದಿ ಟ್ರೂತ್, ಅದ ತತ್ವ, ತತ್ವ ಅಂದರೆ ತತ್ವಜ್ಞಾನ ಅಂತ. ತತ್ವಜ್ಞಾನ, ತತ್ವ ಅಂದರೆ ಇರುವಿಕೆ ಅಂತ ಅರ್ಥ. ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ತತ್ವಜ್ಞಾನ ಅಂತ ಕರೀತಾರೆ. ನಾವು ಏನಾದರೂ ಅದನ್ನು ಇಮ್ಯಾಜಿನ್ ಮಾಡಿದ್ರೆ ಪೊಯಿಟ್ರಿ ಆಗುತ್ತಂತೆ. ಪೊಯಿಟ್ರಿಗೂ ತತ್ವಜ್ಞಾನಕ್ಕೂ ಇಷ್ಟೇ. ಫ್ಯಾಕ್ಟ್ ಎಕ್ಸ್ಪ್ಲೈನ್ ಮಾಡಿದರೆ ಸೈನ್ಸು, ಫ್ಯಾಕ್ಟನ್ನ ಅದನ್ನು ಅದೇ ರೀತಿಯಲ್ಲಿ ಕಾವ್ಯವಾಗಿ ಹೇಳಿದಾಗ ಅದು ಕಾವ್ಯ ಆಗುತ್ತಂತೆ. ಕವಿಗೆ ಸತ್ಯ ಮುಖ್ಯ ಅಲ್ಲ, ಅವನಿಗೆ ಹೇಳೋ ಶೈಲಿ ಮುಖ್ಯ ಅಂತೇಳಿ. ಸತ್ಯ ಸೈನ್ಸ್ಗೆ ಆಗಲ್ಲ, ಅವನಿಗೆ ಬೇಕಾಗಿದ್ದು ಫ್ಯಾಕ್ಟ್ ಮುಖ್ಯ. ಸೈನ್ಸ್ ಓದ್ತಿರ್ತೀವಿ, ಬುಕ್ಸ್ ಓದ್ತೀರಿ ನಿಮಗೆ. ಸೈನ್ಸಲ್ಲಿ ಲ್ಯಾಂಗ್ವೇಜ್ ಭಾರಿ ಸಿಂಪಲ್ ಆಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬಿಟ್ಟು ಅರ್ಥ ಮಾಡ್ಕೋಬೇಕಾದ್ರೆ ಮಿನಿಮಮ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಸಾಕು. ಅದೇ ನೀವು ಯಾವುದೋ ಇಂಗ್ಲೀಷ್ ಪೊಯಿಟ್ರಿ ಕೊಟ್ಬಿಡಿ ಅರ್ಥ ಆಗಲ್ಲ ಇಮಿಡಿಯೇಟ್ ಆಗಿ. ಎಮ್ ಎಸ್ ಸಿ ರ್ಯಾಂಕ್ ತೊಗೊಂಡವನಿಗೆ ಹೊಸ ಇಂಗ್ಲೀಷ್ ಪೊಯಿಟ್ರಿ ಕೊಟ್ಟು ಏನೋ ಅರ್ಥ ಆಗಲ್ಲ. ಯಾಕಂದ್ರೆ ಲ್ಯಾಂಗ್ವೇಜ್ ರೀತಿನೇ ಬೇರೆ. ಅಂದರೆ ಮಿನಿಮಮ್ ಲ್ಯಾಂಗ್ವೇಜ್ ಉಪಯೋಗಿಸೋದು ಸೈನ್ಸಿಗೆ, ಮ್ಯಾಕ್ಸಿಮಮ್ ಉಪಯೋಗಿಸೋದು ಪೊಯಿಟ್ರಿಗೆ. ಅದೇ ರೀತಿ ಫಿಲಾಸಫಿಗೂ ಮಿನಿಮಮ್ ಲ್ಯಾಂಗ್ವೇಜ್ ಸಾಕು, ಹೆಚ್ಚು ವೊಕ್ಯಾಬುಲರಿ ಬೇಕಾಗಿಲ್ಲ. ಇವತ್ತು ಅನ್ಫಾರ್ಚುನೇಟ್ ಏನಾಗಿದೆ ಅಂದರೆ ಬಹಳಷ್ಟು ಬೇಕು ಅಂತ ಬೆಳೆದ್ರೆ ತಪ್ಪದು. ಅದಕ್ಕೆ ಮಧ್ವಾಚಾರ ಅಂತ ಓದಿದ್ರೆ ಗೊತ್ತಾಗುತ್ತೆ, ಸಿಂಪ್ಲೆಸ್ಟ್ ಪಾಸಿಬಲ್ ಸ್ಯಾನ್ಸ್ಕ್ರಿಟ್ ಉಪಯೋಗಿಸೋರು ಮಧ್ವಾಚಾರ, ಸಿಂಪ್ಲೆಸ್ಟ್ ಪಾಸಿಬಲ್ ಸ್ಯಾನ್ಸ್ಕ್ರಿಟ್. ಯಾಕೆ ಅಂದರೆ ಸತ್ಯ ಹೇಳೋದಕ್ಕೆ ಲ್ಯಾಂಗ್ವೇಜ್ ಮುಖ್ಯ ಅಲ್ಲ, ವಿಷಯ ಮುಖ್ಯ. ಅದೇ ಮತಾಚಾರ್ಯರೆಲ್ಲ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ ಮತಾಚಾರ ಅಂತ ಕರ್ಕೊಂಡ್ರು. ಯಾಕಂದ್ರೆ ವಿಷಯನೇ ಅವರಿಗಿಲ್ಲ, ಆದ್ದರಿಂದ ಲ್ಯಾಂಗ್ವೇಜ್ ಜಾಸ್ತಿ. ಅರ್ಥ ಮಾಡ್ಕೋಬೇಕು, ಎಲ್ಲಿ ಲ್ಯಾಂಗ್ವೇಜ್ ಜಾಸ್ತಿ ಆಗುತ್ತೆ ಅಂದರೆ ವಿಷಯ ಕಡಿಮೆ ಇದ್ದಾಗ. ಈ ಹಲಸಿ ದನಕ್ಕೆ ಒಗ್ಗರಣೆ ಜಾಸ್ತಿ ಕೊಡ್ತಾರಲ್ಲ ಹಾಗೆ, ಗೊತ್ತಲ್ಲ ಇದಕ್ಕೇನೋ ಕೊಡಬೇಕೆ. ಅದು ಹಲಸು ವಾಸಿ ಹೋಗೋರಿಗೂ ಕೊಡಬೇಕು, ಅದು ಬಿಡೋದಿಲ್ಲ ಆ ಥರ. ಅದು ಸೈನ್ಸ್ ಯಾವಾಗ ಸುಳ್ಳು ಹೇಳೋರು ಭಾಳ ಮೇಕಪ್ ಮಾಡಬೇಕಾಗುತ್ತೆ, ಸತ್ಯ ಹೇಳೋರು ಏನೇ ಬೇಕಾಗಿಲ್ಲ. ಆದ್ದರಿಂದ ಫಿಲಾಸಫಿನೂ ಸಿಂಪಲ್, ಸೈನ್ಸು ಸಿಂಪಲ್. ನಮಗೆ ಎರಡು ಆಗಿರೋದು ಡಿಫಿಕಲ್ಟ್ ಅಂತ ಆಗಿರೋದು, ಸೈನ್ಸ್ ಡಿಫಿಕಲ್ಟು, ಆರ್ಟ್ ಸುಲಭ, ಈ ಥರ ಕಾನ್ಸೆಪ್ಟ್ ಬಂದಿದೆ. ಅದೇ ಫಿಲಾಸಫಿ ಡಿಫಿಕಲ್ಟು, ಪೊಯಿಟ್ರಿ ಸುಲಭ, ಇಲ್ಲಿ ಬಂದಿದೆ. ಎರಡೂ ತಪ್ಪು. ರಿಯಲಿ ಸುಲಭ ಆಗಿರೋದು ಫಿಲಾಸಫಿ, ರಿಯಲಿ ಸುಲಭ ಆಗಿರೋದು ಸೈನ್ಸ್. ಡಿಫಿಕಲ್ಟಿ ಎಲ್ಲಿದೆ ಅಂದರೆ ಲ್ಯಾಂಗ್ವೇಜ್ನಲ್ಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ನ ಡಿಫರೆನ್ಸ್ ಇದೆ. ಅರ್ಥ ಆಯ್ತಾ? ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅದು ಕಾನ್ಸೆಪ್ಟ್ ವೈಸ್ ಡಿಫಿಕಲ್ಟ್ ಇರೋದು ಫಿಲಾಸಫಿ ಅಂಡ್ ಸೈನ್ಸ್. ಆದರೆ ವರ್ಡ್ವೈಸ್ ಡಿಫರೆನ್ಸ್ ಇರತಕ್ಕಂಥದ್ದು, ವರ್ಬಲ್ ಡಿಫರೆನ್ಸ್ ಇರತಕ್ಕಂಥದ್ದು ಪೊಯೆಟ್ರಿಯಲ್ಲಿ, ಆರ್ಟ್ಸಲ್ಲಿ. ಅದು ಇದರಲ್ಲಿ ಮಾತ್ರ ಇರೋದಂತೂ. ಪವರ್ಫುಲ್ ಥಿಂಕಿಂಗ್ ಇದ್ದರೆ ಫಿಲಾಸಫಿ ಕಷ್ಟ ಅಲ್ಲ, ಪವರ್ಫುಲ್ ಥಿಂಕಿಂಗ್ ಇದ್ದರೆ ಸೈನ್ಸ್ ಕಷ್ಟ ಅಲ್ಲ. ಇದು ಅರ್ಥ ಮಾಡ್ಕೊಂಡು ನಮ್ಮ ಪದ್ಧತಿ ಬುದ್ಧಿವಂತರು ಸೈನ್ಸ್ಗೆ ಹಾಕಿ ಸ್ವಲ್ಪ ಕಡಿದ್ರೆ ಆರ್ಟ್ಸ್ಗೆ ಅಂತ. ಅದು ಆರ್ಟ್ಸ್ ಹೋಗೋಣ ದಾಟ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ಇಂಟ್ರೆಸ್ಟಿಂದ ಹೋಗೋ ವಿಚಾರ ಬೇರೆ. ಸೀಟ್ ಸಿಗಲಿಲ್ಲ ಅಂತ ಹೋಗೋರು ಬೇರೆ. ಬಿ ಎಸ್ ಸಿ ಅಪ್ಲೈ ಮಾಡಿದ್ರೆ ಸಿಗಲಿಲ್ಲ, ಬಿ ಕಾಮ್ ಮಾಡಿದ್ರೆ ಸಿಗ್ ಬಿ ಎ, ಅದು ಬಿ ಎ ಕೊಟ್ಬಿಡಿ ಅಂತ ಹೇಳಿದ. ಬಿ ಎ ಬೇಕು ಅಂತಲ್ಲ, ಯಾವುದು ಸಿಗಲಿಲ್ಲ ಅಂತ ಅಷ್ಟೇ. ಅದು ಬೇರೆ ಬೇಕು ಅಂದ್ರೆ ಯಾವ ಲೆಕ್ಕ ಇರೋ, ರ್ಯಾಂಕ್ ಬಂದಿದ್ರು ಬೇಗ ಬೇಗ ಓದ್ತಾರೆ, ಅದು ವಿಚಾರ ಬೇರೆ. ಅದು ಸಾಮಾನ್ಯ ಜನರಲ್ ಕಾನ್ಸೆಪ್ಟ್ ಏನು ಬಂತು ಅಂದರೆ, ಈ ಇದೆಲ್ಲ ಓದುವ ವಿಚಾರ ಆರ್ಟ್ಸ್ಗೆ ಹೆಚ್ಚು ಬುದ್ಧಿ ಬೇಕಾಗಿಲ್ಲ ಅಂತ ಇದು ತಪ್ಪದು. ಎಲ್ಲ ಕೆಲಸಕ್ಕೂ ಬುದ್ಧಿ ಬೇಕೇ ಬೇಕು. ಆದರೆ ಕಾವ್ಯದಲ್ಲಿ ಈ ಶಬ್ದ ಭಂಡಾರ ಜಾಸ್ತಿ ಇರಬೇಕು, ಈ ಸೈನ್ಸ್ ಒಳಗೆ ಥಿಂಕಿಂಗ್ ಪವರ್ಫುಲ್ ಆಗಿರಬೇಕಂತೆ. ಇದು ಬೇಸಿಕ್ ಡಿಫರೆನ್ಸ್ ಎರಡೂ ಕೂಡ. ಇನ್ನು ಮುಂದೆ ಹೊರಟ್ರೆ ಒಟ್ಟು ನಮ್ಗೆ ಅರ್ಥ ಆಯ್ತಲ್ಲ, ಹೌ ಅನ್ನೋ ಪ್ರಶ್ನೆ ಎಕ್ಸ್ಪ್ಲೈನ್ ಮಾಡಿದರೆ ಅದು ಸೈನ್ಸ್. ವೈ ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡಿದರೆ ಅದು ಫಿಲಾಸಫಿ. ಮೊದಲೇ ಹೇಳಿದೆ, ಹೌ ವಿ ಡೈಡ್ ಅಂತ ಎಕ್ಸ್ಪ್ಲೈನ್ ಮಾಡಿದರೆ ಅದು ಡಾಕ್ಟ್ರಿ ಕೆಲಸ. ಹೂ ಕ್ರೆಡಿಮ್ ಅಂತ ಎಕ್ಸ್ಪ್ಲೈನ್ ಮಾಡಿದರೆ ಅದು ಕೋರ್ಟ್ ಕೆಲಸ. ಈ ಥರ ಅರ್ಥ ಮಾಡ್ಕೊಂಡು ಸರಿ ಹೋಗುತ್ತೆ. ಇನ್ನೂ ಬಹಳ ಸುಲಭ ಹೇಳೋದಾದರೆ, ವೈ ವೇದಾಂತ ಮಾಡರ್ ಸೈನ್ಸ್ ಆರ್ ಡಿಫರೆಂಟ್ ಅಂತ ಪ್ರಶ್ನೆ ಇದೆ ಎರಡನೇದು. ಅದು ಬಹಳ ಸುಲಭ, ಉತ್ತರ ಯೋಚನೆ ಮಾಡಬೇಕು ಸರಿಯಾಗಿ ಅರ್ಥ ಬರೀ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀವು ಹೇಳಬೇಕಾದ್ರೆ ಎರಡು ಇನ್ವೆಸ್ಟಿಗೇಷನ್ ಆಫ್ ಕಾಸಸ್ಟೇ, ಆದರೆ ಕಾಸಸ್ ಎರಡು ವಿಧ, ಪ್ರೈಮರಿ ಕಾಸ್ ಬೇರೆ, ಸೆಕೆಂಡರಿ ಕಾಸ್ ಬೇರೆ. ಪ್ರೈಮರಿ ಕಾಸ್, ಸೆಕೆಂಡರಿ ಕಾಸ್. ಪ್ರೈಮರಿ ಕಾಸ್ ಎಂಬುದು ಬೇಸಿಕ್ ಕಾಸ್, ಸೆಕೆಂಡರಿ ಕಾಸ್ ಎಂಬುದು ಅದು ಎಕ್ಸರಿ ಕಾಸ್ ಅಷ್ಟೇ. ಅದರಲ್ಲಿ ಎರಡು ಕಾಸಸ್ಟೇ, ಯಾವುದು ಮುಖ್ಯ ಅಂತ ಯೋಚನೆ ಮಾಡ್ತೇವೆ ಅದನ್ನು ಪ್ರೈಮರಿ ಅಂತ ಕರೀತೇವೆ, ಯಾವುದು ಅಮುಖ್ಯನೋ ಅದು ಸೆಕೆಂಡರಿ ಅಂತ ಕರೀತೇವೆ. ಇವೆರಡನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡೋದೇ ಜ್ಞಾನದ ಗುರಿ. ಅದರಲ್ಲಿ ಸೆಕೆಂಡರಿ ಕಾಸಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದು ಸೈನ್ಸ್, ಪ್ರೈಮರಿ ಕಾಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದು ಫಿಲಾಸಫಿ. ಅದು ಮುಖ್ಯ. ಸೈನ್ಸ್ ಎಲ್ಲ ಹೇಳಕ್ಕೆ ಶುರುವಾಗುತ್ತೆ, ಯಾವ್ದು ಹೋದ್ರು, ಯಾವ್ದಕ್ಕೆ ಕಾಲರಾ ಬಂತು, ಯಾವ್ದಕ್ಕೆ ಬಂತು ಅಂತ ಕಟ್ಟಿ, ಯಾವ್ದು ನೀರು ಕುಡ್ದಾ ಬಂತು, ಆ ಕಾಲರಾ ವೈರಸ್ ಇದೆ, ರೋಗಾಡುಗಳಿದ್ದು ಕುಡ್ದಾ ಬಂತು, ಸತ್ತು. ಇದು ಸೈನ್ಸ್ ಹೇಳ್ಬಿಡುತ್ತೆ, ನೋ ಪ್ರಾಬ್ಲಮ್ ಅಂತ. ಆದರೆ ಫಿಲಾಸಫಿ ಯೋಚನೆ ಮಾಡಿ, ಆ ನೀರನ್ನು 20 ಜನ ಕುಡ್ದಿರ್ತಾನೆ, ಒಬ್ಬರಿಗೆ ಕಾಲರ ಅಟ್ಯಾಕ್ ಆಗುತ್ತೆ, ಸತ್ತು ಹೋಗ್ತಿರ್ತಾನೆ. ಇವ್ರು ಯಾಕೆ ಸತ್ತ ಅಂತ ಹೇಳ್ಬಿಟ್ರು. ನಮ್ಮ ಪ್ರಶ್ನೆ ಏನು ಅಂದರೆ, ಇವ್ರೊಬ್ಬರಿಗೆ ಅಟ್ಯಾಕ್, ಹುಡುಗರಿಗೆ ಯಾಕೆ ಆಗಲಿಲ್ಲ? ಆ 20 ಜನಗಳಲ್ಲಿ ಒಬ್ಬರಿಗೆ ಮಾತ್ರ ಯಾಕೆ ಆಯ್ತು, ಅಥವಾ 19 ಜನಕ್ಕೆ ಒಬ್ಬರಿಗೆ ಯಾಕೆ ಆಗಲಿಲ್ಲ? ಇದು ಪ್ರಶ್ನೆ. ಇವ್ರು ಸೈನ್ಸ್ ಉತ್ತರ ಕೊಡೋದಿಲ್ಲ, ಇವ್ರು ಸೈನ್ಸ್ ಉತ್ತರ ಕೊಡೋದಿಲ್ಲ. ಅದಕ್ಕೇನು ಹೇಳ್ತಾರೆ, ರೆಸ್ಟೇನ್ಸ್ ಅವ್ರು ಜಾಸ್ತಿ ಇತ್ತು ಇರಲಿಲ್ಲ ಅಂತ ಹೇಳ್ತಾರೆ. ಮುಂದೆ ಇವ್ರಿಗೆ ಅವ್ರಿಗೆ ಯಾಕೆ ಇರಲಿಲ್ಲ, ಆ ಪ್ರಶ್ನೆ ಬರೋದು. ಇವ್ರಿಗೆ ಯಾಕೆ ಅವನಿಗೆ ಇರಲಿಲ್ಲ, ಕೊನೆಗೆ ಹೇಳ್ತಾ ಹೇಳ್ತಾ ಹೋದ್ರೆ ಕೊನೆಗೆ ಎಲ್ಲ ಎಂಡ್ ಆಗುತ್ತೆ ಅಂತ ಕೇಳಿದ್ರೆ, ಅದು ಅವರ ಬೇಸಿಕ್ ಡಿಫರೆನ್ಸ್. ಈ ಎ ಇಸ್ ಎ, ಬಿ ಇಸ್ ಬಿ ಅಷ್ಟೇ, ಅದು ಫೈನಲ್. ಅದಕ್ಕೂ ಫೈನಲ್ ಅಂದ್ರೆ ದೇವರು, ಮೈ ಗಾಡ್ ಇಲ್ಲ. ಪ್ರಹ್ಲಾದನಿಗೆ ಇವತ್ತಿತ್ತು, ಸಾಯೋ ಕಾರಣ ಪ್ರಹ್ಲಾದನಿಗೆ ಎಲ್ಲ ಇತ್ತು. ಪ್ರಹ್ಲಾದನಿಗೆ ಕೊಲ್ಲೋದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಓದೋರ ಕೊಲ್ಲಕ್ಕೆ ಒಂದು ಸಾಕದರಲ್ಲಿ ಎಲ್ಲ ಮಾಡಿದ್ರು ಪ್ರಹ್ಲಾದ ಸಾಯಿದಲ್ಲಿ. ಅದಕ್ಕೆ ಅಂತ ಕೇಳಿದ್ರೆ, ಬೇಸಿಕ್ ಕಾಲ್ ಗಾಡು, ಗಾಡ ಅನುಗ್ರಹ ಮಾಡಿದೆ, ಏನು ಮಾಡಾಗಿರಲಿಲ್ಲ. ಎಲ್ಲ ರೈತರು ಸಿಟ್ಟು ಹಾಕಿದ್ದ, ಮೇಲ್ಸಿ ಚುಡುಕುದ ಮಾಡಿದಾರ, ಮೇಲ್ಸಿ ಚಾಪಾಡುಕುದ ಮಾಡಿದ್ದಾರೆ, ಏನ್ ಮಾಡಿದ್ರು ಪ್ರಯೋಜನ ಆಯ್ತಾ ಅವನ ಕೈಯಲ್ಲಿದೆ. ಅದು ಪ್ರೈಮರಿ ಸಿಟ್ಟು, ಸೆಕೆಂಡರಿ ಸಿಟ್ಟು, ಗೊತ್ತಾಯ್ತಲ್ಲ. ಸೆಕೆಂಡರಿ ಸಿಟ್ ಆಫ್ ಮಾಡಿದ್ರೆ ಪರ್ಟಿಕ್ಯುಲರ್ ಲೈಟ್ ಮಾತ್ರ ಆಫ್ ಆಗುತ್ತೆ, ಪ್ರೈಮರಿ ಸಿಟ್ ಆಫ್ ಮಾಡಿದ್ರೆ ಎಂಟೈರ್ ಹೋಗ್ತದೆ, ಆ ಬಿಲ್ಡಿಂಗ್ ಬಿಲ್ಡಿಂಗೇ ಕಟ್ ಆಯ್ತದೆ. ಇದು ಪ್ರೈಮರಿ ಕಾಸ್ ಅಂದ್ರೆ ಗಾಡ್, ಇದು ಫಿಲಾಸಫಿ. ಎಲ್ಲದಕ್ಕೂ ಪ್ರೈಮರಿ ಕಾಸ್ ಗಾಡ್, ಸೆಕೆಂಡರಿ ಕಾಸ್ ಬೇಕಾಗುತ್ತೆ, ಅದು ಹೊಂದಿರಬೇಕಾಗಿರೋದು ಯಾರು, ಹಂಡ್ರೆಡ್ಸ್ ಆಫ್ ಕಾಸ್. ಆದರೆ ಎಷ್ಟು ಮನೆ ಹಿಡಿದಲ್ಲ, 100 ಸಿಕ್ಕಿರಬಹುದು, ಮೇಲ್ ಸಿಟ್ ಮಾತ್ರ ಒಂದೇ ಹೇಗ. ಅದನ್ನೇ ಸೇನವೇನ ತೃಣವಪೇನ ಜಾರತಿ, ಅದು ಬೇಸಿಕ್ ಕಾಸ್ ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ದೇವರ ಚಿಂತನೆ ಮಾಡೋದು ಬಹಳ ಸುಲಭ. ಇದು ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿ, ಪ್ರತಿಯೊಂದಕ್ಕೂ ಬೇಸಿಕ್ ಕಾಸ್ ಯಾವುದು ಅಂತ ಕೇಳಿದರೆ ದೇವರೇ. ಯಾವ್ಯಾವುದಕ್ಕೆ? ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್, ಗಚ್ಚನ್, ಸ್ವಪನ್, ಶ್ವಶನ್, ಪ್ರಲಪನ್, ವಿಸೃಜನ್, ಗೃಹನ್, ಉನ್ಮಿಷನ್, ನಿಮಿಷನ್, ನತಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯ. ನೋಡಲಿ, ಕೇಳಲಿ, ಕೂಡಲಿ, ಓಡಾಡಲಿ, ನಿದ್ರೆ ಮಾಡಲಿ, ಎಚ್ಚರಗೊಳ್ಳಿ, ಏನೇ ಮಾಡಲಿ ಕೂಡ ಬೇಸಿಕ್ ಕಾರ್ಡ್ ಗಾಡೆ. ಎಷ್ಟು ಸಿಂಪಲ್ ಇದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾದ ಸೈಂಟಿಸ್ಟ್, ನಿಜವಾದ ಫಿಲಾಸಫರ್ ಆಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ನಿಜವಾದ ಇವತ್ತು ಎಲೆಕ್ಟ್ರಿಷಿಯನ್ ಅಂದ್ರೆ ಯಾರು? ಅವನು ಅವನು ಈ ಸಿಟ್ಟು ಗೊತ್ತಿರೋ, ಆ ಸಿಟ್ಟು ಗೊತ್ತಿರೋ, ಎಲೆಕ್ಟ್ರಿಷಿಯನ್ ಅಲ್ಲ ಅವನಿಂದ ಹೋದ್ರೆ. ಎರಡು ಗೊತ್ತಿದ್ರೆ ಮಾತ್ರ ಎಲೆಕ್ಟ್ರಿಷಿಯನ್ ಆಗ್ತಾ. ನಿಜವಾದ ಸೈಂಟಿಸ್ಟ್ಗೆ ಎರಡು ಗೊತ್ತಿರಬೇಕಾದ್ದರಿಂದ ಟ್ರೂ ಫಿಲಾಸಫ್ ಸೈಂಟಿಸ್ಟ್ ಇದ್ದಾರೆ, ಫಿಲಾಸಫರ್ ಇದ್ದ. ಆದರೆ ಸೈಂಟಿಸ್ಟ್ ಮೇಲ್ನೋಟದ ಹಂತದಲ್ಲಿ ನಿರ್ನಾಟ್ಯ ಫಿಲಾಸಫರ್. ಆದರೆ ಫಿಲಾಸಫರ್ ಬೇಸಿಕಲಿ ಸೈಂಟಿಸ್ಟು ಆಗಿರ್ಬೇಕು, ಇದು ವಿಶೇಷ. ಇದು ಅರ್ಥ ಮಾಡಿಕೊಂಡ್ರೆ ಸೈನ್ಸಿನ ಗುರಿ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋಕೆ ಹೊರಟ್ರೆ, ದೇವರು, ಜೀವರು ಮತ್ತು ಜಡ ಪದಾರ್ಥಗಳು, ಮೂರು ಪದಾರ್ಥ ಇದೆ. ದೇವರು ಗಾಡ್, ಜೀವರು ಸೋಲ್, ಜಡ ಪದಾರ್ಥಗಳು ಮ್ಯಾಟರ್, ಇವು ಮೂರು ಇದೆ. ಈ ಮೂರರಲ್ಲಿ ಮ್ಯಾಟರ್ ಬಗ್ಗೆ ಮಾತ್ರ ಸ್ಟಡಿ ಮಾಡೋದು ಸೈನ್ಸ್, ಈ ದೇವ ಜೀವರ ಬಗ್ಗೆ ಸ್ಟಡಿ ಮಾಡೋದು ಫಿಲಾಸಫಿ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಫಿಲಾಸಫಿ ಜನರೇ ಬಹಳ ಸಿಂಪಲ್ ಆಗುತ್ತೆ. ಈಗ ದೇಹ ಎಲ್ಲಿದೆ ಇವತ್ತು? ನಮ್ಮ ದೇಹದ ಬಗ್ಗೆ ನೋಡಿ ಸ್ಟಡಿ ಎಷ್ಟು ಇವತ್ತು ಮೆಡಿಕಲ್ ಸೈನ್ಸ್ ಸಿಕ್ಕಾಪಟ್ಟೆ ಮಾಡಬೇಕಿದೆ. ದೇಹ ಬರ್ತೇನೆ ಒಳಗಿದ್ರೆ ಸ್ಪಿರಿಟ್ ಬಗ್ಗೆ ಸೇಸ್ ನತ್ತಿ ಏನು ಹೇಳೋದಿಲ್ಲ, ಅದರ ಬಗ್ಗೆ ಏನು ಹೇಳೋದೇ ಇಲ್ಲ. ಒಳಗಿರೋ ಜೀವನ ಬಗ್ಗೆ ಏನು ಹೇಳೋದಿಲ್ಲ, ಜೀವನೊಳಗೆ ದೇವರಿದ್ದ ನೀನು ಹೇಳೋ ಚಾನ್ಸೇ ಇಲ್ಲ ಅದ್ರ ಬಗ್ಗೆ. ದೇವ್ರ ಬಗ್ಗೆ ಆಗಲಿ, ದೇವ್ರ ಬಗ್ಗೆ ಆಗಲಿ ಸೈನ್ಸ್ ಯಾತಕ್ಕೆ ಮಾಡೋದಿಲ್ಲ ಅಂದರೆ ಅದು ಬಿಯಾಂಡ್ ಎಕ್ಸ್ಪೆರಿಮೆಂಟೇಷನ್ ಆದ್ದರಿಂದ ಅವನು ಮಾಡೋದಿಲ್ಲ, ಬಹಳ ಚಾನ್ಸಸ್ಸೇ ಇಲ್ಲ. ಟೋಟಲಿ ಇನ್ನು ಯಾವ ಆಪರೇಷನ್ಸ್ ಕೂಡ ಜೀವ ಕಾಣೋದಿಲ್ಲ. ಎಷ್ಟೋ ದಿನ ಪೇಪರ್ ಸತ್ತ ಓದಿರ್ತೀರಿ, ಏನಂತ, ಯಾರು ಸತ್ತೋಗಿದ್ರು ಫೋಟೋ ತೆಗೆದಿದ್ದೀವಿ ಅಂತ ತೋರಿಸ್ತಾರೆ, ಜೀವನ ಫೋಟೋ ತೆಗೆದಿದ್ದೀವಿ ಅಂತ. ಜೀವ ಫೋಟೋದಲ್ಲಿ ಬಂದರೆ ಜೀವನೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ವೈರಸ್ನ ಫೋಟೋ ತೆಗೆದು ತೋರಿಸ್ತೀನಿ ನೋಡ, ವೈರಸ್ ಫೋಟೋದಲ್ಲಿ ಕಾಣಿಸುತ್ತಾನೆ, ನಿಮಗೆ ಸಾಧ್ಯ ಇಲ್ಲ. ಮೈಕ್ರೋಸ್ಕೋಪ್ ಎಲ್ಲ ಕಾಣಬೇಕು, ಈ ಫೋಟೋಗೆಲ್ಲ ಕಾಣಿಸ್ತೇನೆ ಅನ್ಸಸ್ತೇ ಇಲ್ಲ. ಎಲ್ಲ ಮ್ಯಾಗ್ನಿಫೈ ಮಾಡಿ ಅದನ್ನು ತೆಗಿತಾರೆ ಹೊರತು ಈ ರೀತಿ ಫೋಟೋ ತೆಗೆದು ಮನುಷ್ಯ ಫೋಟೋ ತೆಗೆದಾರೆ ಫೋಟೋ ದೇಲಿಕ್ಕೆ ಬರೋದಿಲ್ಲ. ಅದೆಲ್ಲ ಅಟ್ ಮಾಡಿ ಬೇರೆ ಸೆಟ್ ಇದೆ, ಅದಕ್ಕೆ ಆ ಮೆಟೀರಿಯಲ್ ತೋರಿಸ್ತಾರಂತೇನೆ. ಆದರೆ ಜೀವನ ಯಾವ ಇನ್ಸ್ಟ್ರೂಮೆಂಟ್ ಹೇಳಕ್ಕೆ ಸಾಧ್ಯ ಇಲ್ಲ. ಬಿಯಾಂಡ್ ಆಲ್ ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಜೀವ ಇಲ್ಲ. ಜೀವನೇ ಆಲ್ ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲಿದ್ದ ಮೇಲೆ ಇನ್ನು ದೇವರು ಅದನ್ನು ಹೇಳ್ತೇವೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಬರಾಸಹ. ಯಾವ ಇನ್ಸ್ಟ್ರೂಮೆಂಟ್ ಆಗಲಿ ಯಾವುದೇ ಆಗಲಿ ದೇವರನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಅಬೋ ಆಲ್ ಅಂತ ಅಬೋ ಆಲ್ ಇದು ದೇವರ ಕಾನ್ಸೆಪ್ಟ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಸೈನ್ಸ್ ಓದಿದ್ರೆ ಬಹಳ ಸುಲಭವಾಗಿ ತಿಳಿಯುತ್ತೆ. ಸೈನ್ಸ್ ಓದಿದವರು ಅರ್ಥ ಆಗೋದು ಏನಂದ್ರೆ ಜಡ ಪದಾರ್ಥ ಇಷ್ಟೆಲ್ಲ ಇದೆ, ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಅದರ ಹಿಂದೆ ಒಂದು ಫೋರ್ಸ್ ಇರಲೇಬೇಕು. ಅದನ್ನು ಸೈನ್ಸ್ ಅಟ್ಟುಕೊಂಡ್ಬಿಡುತ್ತೆ. ದೇರ್ ಇಸ್ ಸಮ್ ಫೋರ್ಸ್ ಬಿಹೈಂಡ್ ಎನಿ ಆಕ್ಟಿವಿಟಿ, ದೇರ್ ಮಸ್ಟ್ ಬಿ ಎ ಫೋರ್ಸ್. ಆ ಫೋರ್ಸ್ ಇನ್ ಡೆಫಿನೇಷನ್ ಅವರಿಗೆ ಇದು ಈಸಿ ಹೇಳಕ್ಕೆ ಬರೋದಿಲ್ಲ. ಆ ಫೋರ್ಸ್ಗಳ ಪ್ರಕಾರ ಫಿಸಿಕಲ್ ಫೋರ್ಸ್ ಹೋಗ್ತಾರೆ, ಫಿಸಿಕಲ್ ಫೋರ್ಸ್. ಆದರೆ ಫಿಸಿಕಲ್ ಫೋರ್ಸ್ ಆಲ್ಸೋ ಎ ಫಿಸಿಕಲ್ ಥಿಂಗ್ ಆದ್ರಿಂದ ಅದು ಅಲ್ಟಿಮೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಟಿಮೇಟ್ ಎಂಬುದು ಅವರು ಸ್ಪಿರಿಚುವಲ್ ಫೋರ್ಸ್ ಅಂತ ಹೇಳಿದ್ದಾರೆ. ಇವತ್ತು ಬಾಡಿ ಇದೆ, ಮನುಷ್ಯನ ಬಾಡಿ ಇದೆ, ಸೈಂಟಿಫಿಕ್ ಎಷ್ಟೇ ಎಕ್ಸ್ಪ್ಲೇನ್ ಮಾಡಬಹುದು ಈಗ, ಆದರೆ ಒಳಗೆ ಜೀವ ಇಲ್ಲ ಅಂದರೆ ಯಾವುದು ಮನುಷ್ಯನ್ ಮಾಡೋದೇ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕೈ ಕೆಲಸ ಮಾಡಬೇಕಾದ್ರೆ, ತಲೆ ಕೆಲಸ ಮಾಡಬೇಕಾದ್ರೆ, ಏನೇ ಕೆಲಸ ಮಾಡಬೇಕಾದ್ರೆ ಬೇಸಿಕಲಿ ಅವನು ಲೈಫ್ ಇರಬೇಕು ಫಸ್ಟ್. ಆ ಲೈಫ್ ಅಂತಾರೆ ಅವರು, ಆ ಲೈಫ್ ಈಸ್ ಸ್ಪಿರಿಟ್ ಅಂತ ಅರ್ಥ ಮಾಡಿಕೊಂಡ್ರೆ ಸೈನ್ಸ್ಗೂ ಫಿಲಾಸಫಿಗಳ ಬೇಸಿಕ್ ವ್ಯತ್ಯಾಸ ಗೊತ್ತಾಗುತ್ತೆ. ಪರ್ಫೆಕ್ಟ್ ಸೈಂಟಿಸ್ಟ್ ಅಂದ್ರೆ ಫಿಲಾಸಫರ್ ಆಗಬೇಕು, ಪರ್ಫೆಕ್ಟ್ ಫಿಲಾಸಫರ್ ಸೈಂಟಿಸ್ಟು ಆಗಿರ್ಬೇಕು. ಇವತ್ತು ನಮ್ಮಲ್ಲಿ ತಪ್ಪು ಇದೆ, ಅದಕ್ಕೆ ಉಪನಿಷತ್ತನ್ನು ಹೇಳುತ್ತಾರೆ ಎರಡನ್ನೂ ಓದಬೇಕು ಅಂತ ಹೇಳಿದ್ದ. ಸೈನ್ಸ್ ಓದಬೇಕು, ಫಿಲಾಸಫಿ ಓದಬೇಕು ಅಂದ್ರೆ ದೇವಿದ್ದೆ ವೇದಿತದ್ದೆ ಎರಡನ್ನೂ ಓದಬೇಕು. ನಮಗೆ ಅದ್ಭುತವಾಗಿದೆ ಚಿಂತಿಸುವುದಲ್ಲಿ, ಟ್ರೆಡಿಷನಲ್ಲಿ ಓದ್ತಕ್ಕಂಥವರಿಗೆ ಸೈನ್ಸಿನ ಗಂಧನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಸೈನ್ಸ್ ಓದ್ದವರಿಗೆ ಸ್ನಾನ ಮಾಡಿ ಓದ್ತಿರೋದು ಅಷ್ಟರ ಮಟ್ಟಿಗೆ ಬದಲಾಗಿಬಿಡುತ್ತೆ. ಇವರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ಇದು ಗೊತ್ತಿಲ್ಲ, ಅದು ತಪ್ಪು. ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತೇವಲ್ಲ, ಇದು ರಿಯಲ್ಲಿ ನಮ್ಗೆ ಗೊತ್ತಾಗ. ಅದಕ್ಕೆ ಸೈನ್ಸ್ ಓದಿದವರು ಫಿಲಾಸಫಿ ಹೇಳೋದು ಭಾಳ ಸುಲಭ. ಸೈನ್ಸ್ ಓದಿದವರು ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮ್ಮ ಆಚಾರ್ಯರಿಗಂತ ಭಾಳ ಸುಲಭ ಅರ್ಥ ಆಗ್ತದೆ. ಸೈನ್ಸ್ ಓದಿದವರು ಆರ್ಟ್ಸ್ ಓದಿದವರು ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ, ಆರ್ಟ್ಸ್ ಟು ಸೈನ್ಸ್ ಅಂಬೋದಕ್ಕಿಂತ ಸೈಂಟಿಫಿಕ್ ಅಪ್ರೋಚ್ ಇದ್ದವರಿಗೆ ಸೈನ್ಸ್ ಶಾಸ್ತ್ರವ. ಮತ್ತು ಆರ್ಟ್ಸ್ ಸ್ಟೂಡೆಂಟ್ ಆಗಿರ್ತಾರೆ, ಸೈಂಟಿಫಿಕ್ ಅಪ್ರೋಚ್ ಇರುತ್ತೆ ಅವರಿಗೆ. ಎಮ್ ಎಸ್ ಸಿ ರ್ಯಾಂಕ್ ತೊಗೊಂಡಿರ್ತಾರೆ, ಸೈಂಟಿಫಿಕ್ ಅಪ್ರೋಚ್ ಇರೋದಿಲ್ಲ ಅವರಿಗೆ, ಆಶ್ಚರ್ಯ. ಸೈಂಟಿಫಿಕ್ ಅಪ್ರೋಚ್ ಇಂದಲೇ ಎಮ್ ಎಸ್ ಸಿ ರ್ಯಾಂಕ್ ತೊಗೊಳಕ್ಕೆ ಬರುತ್ತೆ. ಅದೇ ರೀತಿಯೇ ನೀವು ಜನ್ಮದಲ್ಲೇ ಸೈನ್ಸ್ ಓದಿಲ್ಲ, ಸೈಂಟಿಫಿಕ್ ಔಟ್ಲುಕ್ ಅವನಿಗೆ ಇರುತ್ತೆ. ಡಿಫರೆನ್ಸ್ ಗೊತ್ತಾಯ್ತು. ಈಗ ಸೈನ್ಸ್ ಬೇರೆ, ಸೈಂಟಿಫಿಕ್ ಔಟ್ಲುಕ್ ಬೇರೆ, ಫಿಲಾಸಫಿ ಫಿಲಾಸಫಿಕ್ ಔಟ್ಲುಕ್ ಬೇರೆ. ಫಿಲಾಸಫಿಕಲ್ ಔಟ್ಲುಕ್ ಇಲ್ಲದ ಅವನಿಗೆ ಎಷ್ಟು ಫಿಲಾಸಫಿ ಕೊಟ್ಟರು ಅರ್ಥ ಆಗದೆ. ಫಿಲಾಸಫಿ ಔಟ್ಲುಕ್ ಇದ್ರೆ ಅದು ಸಾಮಾನ್ಯ ವ್ಯಕ್ತಿ ಅರ್ಥ ಮಾಡ್ಕೊಂಡು ಇದ್ರೆ ಅದು ಬೆಳೆಸ್ಕೋಬೇಕಲ್ಲ. ಸೈಂಟಿಫಿಕ್ ಔಟ್ಲುಕ್ ಅಂತ ಹೇಳಿದರೆ ಸಿಸ್ಟಮೆಟಿಕ್ ಕೆಲಸ ಮಾಡ್ತಾನೆ, ಇದು ಸೈಂಟಿಫಿಕ್ ಅಪ್ರೋಚ್. ಆಮೇಲೆ ಸೈನ್ಸ್ ಅಂತ ಹೇಳಿದರೆ ಫಿಸಿಕ್ಸ್ ಯಾವುದೋ ಪ್ರಾಬ್ಲಮ್ ಎಕ್ಸ್ ಮಾಡಿದ್ರು ಸೈನ್ಸ್ ಅಲ್ಲ. ಪ್ರತಿಯೊಂದು ತಿಂಗ್ ಕೆಲಸದ ಹಿಂದೆ ಏನಿರುತ್ತೆ ಅಂದರೆ ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಯೋಗ ಕರ್ಮಸು ಕೌಶಲ. ಯಾವುದೇ ಕೆಲಸವನ್ನು ವಿತ್ ಆಲ್ ಪರ್ಫೆಕ್ಷನ್ ಮಾಡಿದಾಗ ಅದು ಸೈನ್ಸ್ ಆಗುತ್ತೆ. ಹಲಸಣ್ಣು ಹೆಚ್ಚು ಅಂತ ಹೇಳಿದರು, ಹೆಚ್ಚಿದ ಮೈ ಕೈ ಬಟ್ಟೆ ಎಲ್ಲ ಅಂಟು ಭಯ ನೋಡಿದವರಿಗೆ ಜನರ ಹಲಸಣ್ಣು ತಿನ್ನಬಾರ್ದು ಅನಿಸ್ಬಿಡುತ್ತೆ. ಅವನು ನೋಡಬಾರ್ದು ತಿನ್ನಬಾರ್ದು ವ್ಯತಿರೇಕಾದವರು. ಇನ್ನೊಬ್ಬರು ಅವ್ನು ನೋಡ್ತಾರೆ ಹೆಚ್ಚರಿಕೆ ಅವನಿಲ್ಲಪ್ಪ ಬಗೆದು ಬಿಟ್ಟೇ ಬಿಟ್ಟ ಅವನು ನಡೆಯುತ್ತೆ ತಪ್ಪು. ಇನ್ನೊಬ್ಬರು ಯಾವ ನೀಟ ಹೆಚ್ಚಿದ್ದ ಒಂದು ಚೂರಿ ಅಂತ ಎಲ್ಲೆಲ್ಲೂ ಇಲ್ಲ. ಅದನ್ನು ಯೋಗ ಕರ್ಮಸ ಕೌಶಲ್ ಸಿಸ್ಟಮೆಟಿಕ್ ಅಪ್ರೋಚ್. ಅದನ್ನು ಸೈನ್ಸ್ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ಕೂಡ ಅದು ಸೈನ್ಸ್ ಹೆಲ್ಪ್ ಮಾಡುತ್ತೆ ನಮ್ಮನ್ನು. ಅದನ್ನು ತಿಳ್ಕೊಂಡಾಗ ನಮ್ಮ ಸಂಧ್ಯಾವನ್ನೇ ಸೈನ್ಸ್ ದೇವರು ಸ್ನಾನ ಸೈನ್ಸ್ ಮುಖ್ಯವಾಗಿ ಸ್ನಾನ ಸೈನ್ಸು ಸಂಧ್ಯಾವಂದನ ಸೈನ್ಸು ಕೂರೋದು ಸೈನ್ಸ್ ಅದಕ್ಕೆ ಆಸನ ಅಂತ ಕರೀತಾರೆ. ಹಾಗೆ ಕೂತ್ರೆ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿ ಸರಿಯಾಗಿ ಕೂತ್ರೆ ಅವರು ಬಿ ಪಿ ಡೌನ್ ಆಗಲೇಬೇಕು, ಇಮ್ಮಿಡಿಯೇಟ್ ಆಗಿ ಡೌನ್ ಆಗಬೇಕು. ಪೂರ್ತಿ ಡೌನ್ ಆಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ಪೂರ್ತಿ ಬಿಡ್ತಾರೆ. ಆಮೇಲೆ ಕರೆಕ್ಟ್ ಬಿಡ್ತಾರೆ. ಅಪ್ಪ ನಮ್ಮ ಪಾಶ್ಚರ್ ಇರೋದೇ ಅದಕ್ಕೆ ಕುತ್ಕೊಂಡು ಊಟ ಮಾಡಿ ಕುತ್ಕೊಂಡು ಆಚಮನ ಮಾಡಿ ಕುತ್ಕೊ ಅದು ನಿಂತ್ಕೊಂಡು ಆಚಮನ ಮಾಡಬಾರ್ದು. ಇಂಪಾರ್ಟ್ ಭಾಳ ಜನ ಗೊತ್ತಿಲ್ಲ, ನಿಂತ್ಕೊಂಡು ಆಚಮನ ಮಾಡಬಾರ್ದು. ನೀವು ಕುತ್ಕೊಂಡು ಆಚಮನ ಮಾಡಿ ಆ ಕುತ್ಕೊಳ್ಳೋದೇ ಒಂದು ಯೋಗದ ಆಸನ. ಅದು ಆ ರೀತಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ಸೈನ್ಸ್ ನಮ್ಗೆ ಅರ್ಥ ಆಗುತ್ತೆ. ನಾವು ಸೈನ್ಸ್ ಅಲ್ಲಿ ಎಲ್ಲೋ ತಿಳ್ಕೊಂಡ್ಬಿಡ್ತೇವೆ, ಎನಿ ಆಕ್ಟಿವಿಟಿ ಇಸ್ ಸೈನ್ಸ್. ಪ್ರಾಪರ್ ಪ್ರಿನ್ಸಿಪಲ್ ಇಟ್ಕೊಂಡು ಮಾಡಿದರೆ ಎನಿ ಆಕ್ಟಿವಿಟಿ ಮಲಗೋದು ಒಂದು ಸೈನ್ಸೇ. ರಾಂಗ್ ಪೂಜೆ ತಲೆ ಕತ್ತು ಅಂತ ಹೇಳ್ತಾರೆ, ಹೇಗೋ ಬರ್ಕೊಂಡ್ಬಿಟ್ಟೆ ಟಿ ವಿ ನೋಡಿ ಲೇಟ್ ಆಗಿತ್ತು ಬರ್ಕೊಂಡ್ಬಿಟ್ಟ ಕತ್ತು ಇಗಟ್ಟು ಬೆಳಿಗ್ಗೆ ನೋಡಿದ್ರೆ ಕತ್ತಾಗೇ ಇಲ್ಲ. ತಪ್ಪದು ಅಥೈ ಬರ್ತಾರೆ ಅಂತ ಸಂಗ ಬರ್ತಿರಲಿಲ್ಲ, ರಾಂಗ್ ಪಾಶ್ಚರ್ ಅಂತ ಕರೀತಾರೆ. ಕೂಡಬೇಕಾದ್ರೆ ತಪ್ಪದೇ ನಾವು ಬರ್ಕಿಡುವಾಗತ್ತೆ. ಅಂದ್ರೆ ಸೈನ್ಸ್ ಅಲ್ಲಿ ಎಲ್ಲೋ ನಮ್ಮದು ಏನಾಗಿದೆ ಗೊತ್ತಾ, ಸೈನ್ಸ್ ಫಿಲಾಸಫಿ ಹೇಗೆ ಉಪನ್ಯಾಸಕ್ಕೆ ಲಿಮಿಟ್ ಆಯಿತೋ ಸೈನ್ಸ್ ಹಾಗೆ ಲಿಮಿಟ್ ಆಯ್ತಂತೆ. ಸೈನ್ಸ್ ಓದಿದ್ರೆ 190 ಜನ ಕೈಕಾಲ ತೊಳೆಯೋದಿಲ್ಲ ಆಗಿರ್ತಾರೆ. ಸೈನ್ಸ್ ಓದಿದ್ದೇವೆ ಅಂತ ಅವರಿಗೆ ಮಹಾಮುಖ ಟಿಕಾಮಣಿಗಳು. ಸೈನ್ಸ್ ಓದಿದ್ರೆ ಜಾಸ್ತಿ ತಿಳ್ಕೋಬೇಕಾಗಿತ್ತು. ಯಾವ್ಯಾಗವರು ಹಳ್ಳಿಗಳೆಲ್ಲ ಮನೆಯೊಳಗೆ ಯಂತ್ರ ಆಗೋದಕ್ಕಿಂತ ಮುಂಚೆ ಮನೆ ಎಲ್ಲ ಹಿಂದೆ ನೋಡಿ ಪ್ರತಿಯೊಂದು ಮನೆ ಮುಂದೆ ನೀರು ತೊಟ್ಟಿ ಇರ್ತಿತ್ತು. ಈಗ ಮನೆಯೊಳಗೆ ನೀರು ಇರೋದಿಲ್ಲ, ಹಾಗಾಗಿ ಮನೆ ಮುಂದೆ ಅಲ್ಲ, ನೇರೆ ಕಾಲು ಒಳಗೆ ಹೋಗ್ತಿರ್ಲಿಲ್ಲ. ನಿಜ ಸೈನ್ಸ್ ಅದೇನೆ, ಆಕ್ಚುಯಲ್ ಸೈನ್ಸ್ ಅದು. ಸೈನ್ಸ್ ಎಂ ಎಸ್ ಸಿ ಸೈನ್ಸ್ ಓದಿದ್ದಾನೆ, ಒಳಗೆ ಕೈಗಾಟೋದು ತಿಂದ ಕೈಗಾಟೋದು ಗೊತ್ತಿಲ್ಲ ಅವ್ರಿಗೆ, ಆ ಥರ ಇರ್ತಾರೆ. ಈಗ ಅರ್ಥ ಆಗುತ್ತೆ, ಹಿಂದಿನ ಕಾಲದ ಜನಗಳು ಮಪ್ಪುಗಳಲ್ಲ. ಆ ಸೈನ್ಸ್ ಅನ್ನ ನಮ್ಮ ಧರ್ಮಶಾಸ್ತ್ರ ಹೇಳಬೇಕಾದ್ರೆ ಧರ್ಮಶಾಸ್ತ್ರ ಅಂತ ಬರೋದಲ್ಲ, ಅದೆಲ್ಲ ಸೈನ್ಸ್. ಸೈನ್ಸಿನ ನಿಯಮಗಳಲ್ಲಿ ಒಂದು ಹೇಳ್ತಾರೆ, ಪುರಸ್ಕೃತಿಯನ್ನು ಹೇಳ್ತಾರೆ. ಇವತ್ತು ನಮಗೆ ಸೈನ್ಸ್ ಅಂತ ಅರ್ಥ ಆಗುತ್ತೆ. ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯನನ್ನ ಪ್ರೇಕ್ಷೇತ ಉದ್ಯಂತ ವಾದಿತ್ಯಂ ನಾಸ್ತಂ ಎಂತಂ ಕದಾಚನ ನೋಬಗ್ರಸ್ತಂ ನವಾರಿಷ್ಠಂ. ಇದು ಪುರಸ್ಕೃತಿಯ ಮಾತು. ನಪಠ್ಯ ತಮಸೋಗತಂ, ಎಷ್ಟು ಒಳ್ಳೆಯ ಶ್ಲೋಕ. ಅದರ ಮುಖ್ಯ ಅರ್ಥ ಏನು ಅಂದ್ರೆ, ಸೂರ್ಯನ ಗ್ರಹಣ ಇದ್ದಾಗ ನೋಡಬಾರದು. ಎಷ್ಟು ಸೈನ್ಸ್ ಲೆಕ್ಕ ಆಯ್ತು ಇವತ್ತು ಹೇಳಿದ್ರೆ ಸೈಂಟಿಸ್ಟ್ ಆ ಮಾತನ್ನ ನೋಡಿ ನೋಡಬೇಡಿ, ಕಣ್ಣೋಗುತ್ತೆ ಗಮೆಟ್ ಆಗುತ್ತೆ ಅಂತ ಇವತ್ತು ಹೇಳ್ತಾ. ಆದ್ರೆ ಸೈನ್ಸ್ ಎಂದೋ ಹೇಳಿದ ಮನಸ್ಸೃತಿ ನೋಡಬೇಡಿ. ನಮಗೆ ಅರ್ಥ ಆಗೋದು ಸೈನ್ಸ್ ಧರ್ಮಶಾಸ್ತ್ರ ಎಷ್ಟು ಡಿಫರೆನ್ಸ್, ಎಷ್ಟು ಕ್ಲೋಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಇದೆಲ್ಲ ಸೈನ್ಸೆ. ಅದೇ ರೀತಿಯಲ್ಲಿ ನೀರಲ್ಲಿ ಪ್ರತಿಬಿಂಬ ನೋಡ್ಕೋಬೇಡಿ ಅಂತ ಹೇಳ್ತಾ, ನೀರಲ್ಲೇ ಪ್ರತಿಬಿಂಬ ನೋಡ್ಕೋಬೇಡಿ. ಯಾಕೆ ರಿಫ್ರಾಕ್ಷನ್ ಆಗಿ ಉಚ್ಚಾಪಟ್ಟಿ ಕಾಣ ಮುಖ ಗಾಬರಿ ಆಗ್ತದೆ ಅಂತ. ನಿಜವಾಗ್ಲು ರಿಯಲ್ ಮೇಲೆ ಸಿಗೋದಿಲ್ಲ ನೀರನ್ನು ನೋಡ್ಕೊಂಡಾಗ. ಯಾಕೆ ಅಂತ ಕೇಳಿದ್ರೆ, ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ರಿಫ್ರಾಕ್ಷನ್ ಆದಾಗ ಆಕ್ಚುಯಲ್ ಇಮೇಜ್ ಸಿಗೋದಿಲ್ಲ. ನೀರು ಬಹಳ ಪ್ಯೂರ್ ಇತ್ತು, ತುಂಬಾ ಸ್ಟಿಲ್ ಇದ್ರೆ ಸ್ವಲ್ಪ ಚಾನ್ಸಸ್ ಇದೆ ಅಂತ ಹೋದ್ರೆ ರಿಫ್ರಾಕ್ಷನ್ ಬರುತ್ತೆ ಬೇಡ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಧರ್ಮಶಾಸ್ತ್ರಕ್ಕೂ ಸೈನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಆಚಮನ ಮಾಡಿ ಸೈನ್ಸ್ ಅದು. ಯಾಕೆ ಲೂಬ್ರಿಕೇಷನ್ ಆಗುತ್ತೆ ಪೂರ್ತಿಯಾಗಿ, ಹಾಗೆ ತಿಂದುಬಿಟ್ಟಾಗ ಏನಾಗುತ್ತೆ, ನಮಗೆ ಲೂಬ್ರಿಕೇಷನ್ ಬೇಕು ಚಕ್ರ ತಿರುಗಬೇಕಂತ ಗೊತ್ತಿದೆ. ಆದರೆ ಊಟದ ಆಹಾರ ತಗೊಂಡಾಗ ಅನ್ನನಾಳ ಆಗ್ಬೋದು ವ್ಯಕ್ತ ಆದರೆ ಆಹಾರದಿಂದ ಫ್ರಿಕ್ಷನ್ ಆಗೋದಿಲ್ಲ. ಇಂದ ಹೋದ್ರೆ ಅನ್ನನಾಳ ಎಫೆಕ್ಟ್ ಆಗ್ತಾ ಹೋಗುದು. ಪ್ರತಿ ದಿವಸನು ಕೂಡ ಅದಕ್ಕೆ ಹೊಡೆದು ಹೊಡೆದು ಕೊನೆ ಅದು ರೋಗದ ಕಾರಣ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆಚಮನವಾಗಿ ಊಟ ಮಾಡಿ ಏನಾಗದೆ, ಎಷ್ಟು ಸುಲಭ. ಈ ತರ್ಕ ಮಾಡಿಕೊಂಡು ಪ್ರತಿಯೊಂದು ಧರ್ಮಶಾಸ್ತ್ರ ವಾಕ್ಯದ ಸೈನ್ಸ್ ಆಗಿದೆ. ಇದಾದ್ರೆ ಇದ್ಯಾತಕ್ಕೆ ಹೇಳಿದೆ ಅಂದ್ರೆ, ಸೈಂಟಿಫಿಕ್ ಔಟ್ಲುಕ್ಕೂ ಸೈನ್ಸ್ಗೂ ಡಿಫರೆನ್ಸ್ ಇದೆ. ಸೈಂಟಿಫಿಕ್ ಔಟ್ಲುಕ್ ಅಂಬೋದು ಬಾರನ್ ಗಿಫ್ಟ್, ಸೈಂಟಿಫಿಕ್ ಔಟ್ಲುಕ್ ಬಾರನ್ ಗಿಫ್ಟ್. ಆದರೆ ಸೈನ್ಸ್ ಅಂಬುದು ಓದಿದ್ರೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೈನ್ಸ್ ಓದಿದ್ರೆ ಬರುತ್ತೆ, ಸೈಂಟಿಫಿಕ್ ಆಟಿಟ್ಯೂಡ್ ಬರೋದಿಲ್ಲ. ಅದು 150%. ಅದು ಫಿಲಾಸಫಿ ಆಗೇನೆ, ಫಿಲಾಸಫಿಕಲ್ ಆಟಿಟ್ಯೂಡ್ ಅಂಬೋದು 150%. ಅದಕ್ಕೆ ಸ್ವರೂಪ ಯೋಗ್ಯತೆ ಮುಕ್ತಿ ಯೋಗ್ಯರು ಅಂತ ಕರೀತಾರೆ. ಪಾಂಡಿತ್ಯ ಓದಿದ್ರೆ ಬಂದ್ಬಿಡುತ್ತೆ. 24 ಏಕಪ್ರಕಾರ 10-20 ವರ್ಷ ಓದಿದ್ರೆ ಪಂಡಿತನಾಗೇ ಬಿಡ್ತಾನೆ. ಬಟ್ ಫಿಲಾಸಫರ್ ಆಗೋದಿಲ್ಲ, ನೆನಪಿಟ್ಕೋದು. ಸೈಂಟಿಫಿಕ್ ಸೈನ್ಸ್ ಓದಿದ್ರೆ ಸೈಂಟಿಸ್ಟ್ ಆಗೋದಿಲ್ಲ, ಸೈಂಟಿಫಿಕ್ ಆಟಿಟ್ಯೂಡ್ ಬೇಕು. ಫಿಲಾಸಫಿ ಓದಿದ್ರೆ ಫಿಲಾಸಫರ್ ಆಗೋದಿಲ್ಲ, ಫಿಲಾಸಫಿಕಲ್ ಆಟಿಟ್ಯೂಡ್ ಬೇಕು. ಆದ್ದರಿಂದ ಸೈನ್ಸ್ ಸೈಂಟಿಫಿಕ್ ಆಟಿಟ್ಯೂಡ್, ಫಿಲಾಸಫಿ ಫಿಲಾಸಫಿಕಲ್ ಆಟಿಟ್ಯೂಡ್. ಇವತ್ತು ನಾವು ರಫ್ಲಿ ಸೈನ್ಸ್ ಅನ್ನ ಅದನ್ನ ಒಂದೇ ಮಾತಾಡ್ತಿದ್ದೀವಿ ಅಷ್ಟೇ ಈಗ. ಬಟ್ ಬೇಸಿಕಲಿ ಡಿಫರೆನ್ಸ್ ಇದೆ ಅಂತ ತಿಳ್ಕೊಂಡಿರ್ಬೇಕು. ಇಷ್ಟಾದ ಮೇಲೆ ಅವ್ರು ಯಾವುದೇ ಡಿಫರೆನ್ಸ್ ಅಂತ ಗೊತ್ತಾಯ್ತಲ್ಲ, ಹೌ ಮತ್ತು ವೈ ಎರಡು ಪ್ರಶ್ನೆಗಳಿಗೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಿಂದ ಅವೆರಡೂ ಕೂಡ ಕ್ಲಾಶ್ ಆಗೋ ಚಾನ್ಸ್ ಇರೋದೇ ಇಲ್ಲ. ಉದಾಹರಣೆಗೆ ಯಾರೋ ಲೇಟ್ ಆಗಿ ಬಂದ್ರು, ಯಾತಕ್ಕೆ ಪ್ಲೇನ್ ಆಗಿ ಬಂದ್ರು, ಲೇಟ್ ಆಗಿ ಬಂದು ಯಾಕಂತ ಕೇಳಿದ್ರೆ, ಅಲ್ಲಿ ರೋಡ್ ಜಾಮ್ ಆಗಿತ್ತು ಅಂತ ಕೇಳಿದ್ರೆ, ಟ್ರಾಫಿಕ್ ಹೆಲ್ಡ್ ಅಪ್ ಆಗಿತ್ತು ಅಂತ ಕೇಳಿದ್ರೆ ಅರ್ಥನೇ ಇಲ್ಲ. ರೋಡ್ ಟ್ರಾಫಿಕ್ ಟು ಪ್ಲೇನ್ಗೆ ಅಫೆಕ್ಟೇ ಮಾಡೋದು. ಆ ಪ್ಲೇನ್ ಅಂದ್ರೆ ಅದ್ರ ಪ್ಲೇನೇ ಬೇರೆ, ಈಗ ರೋಡ್ ಟ್ರಾಫಿಕ್ ಪ್ಲೇನ್ ಬೇರೆ, ಅದ್ರ ಟ್ರಾಫಿಕ್ ಪ್ಲೇನೇ ಬೇರೆ. ಸೊ ರೋಡ್ ಟ್ರಾಫಿಕ್ ಹೇಗೆ ಪ್ಲೇನ್ಗೆ ಜಾಮ್ ಮಾಡೋಕ್ಕೆ ಸಾಧ್ಯ ಇಲ್ವೋ, ಅಥವಾ ಏರ್ ಟ್ರಾಫಿಕ್ ಹೇಗೆ ರೋಡ್ ಟ್ರಾಫಿಕ್ ಜಾಮ್ ಮಾಡೋಕ್ಕೆ ಸಾಧ್ಯ ಇಲ್ವೋ, ಸೈನ್ಸ್ ಫಿಲಾಸಫಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಚಾನ್ಸಸ್ಸೇ ಇದೆ. ಅದನ್ನು ತಿಳ್ಕೊಂಡ ಮೇಲೆ ಸೈಂಟಿಸ್ಟ್ ಆದವರು ಫಿಲಾಸಫಿ ಬೈಬೇಕು ಅನ್ನೋದನ್ನು ತಲೆಯಿಂದ ತೆಗೆದಾಕ್ಬಿಡಬೇಕು. ಎರಡಕ್ಕೂ ತಿಳ್ಕೊಂಡ ವಿಶೇಷವಾದ ಜ್ಞಾನ ಬರುತ್ತೆ ಹೊರತು ಬೇರೆ ಅಲ್ಲ. ಆದರೆ ಡೀಪರ್ ಇದೆ. ಇನ್ನೂ ಒಂದು ಮಾತಾಡಿದ್ದೆ ಸೈನ್ಸ್ಗೂ ಫಿಲಾಸಫಿಗೂ ಸಂಬಂಧ ಹೇಳಬೇಕಾದ್ರೆ, ಹಿಂದೆ ತುಂಬ ಸರ್ ಹೇಳಿದ್ದೇನೆ, ಎರಡು ಇನ್ವೆಸ್ಟಿಗೇಷನ್ ಆಫ್ ಫ್ಯಾಕ್ಟ್ಸ್ ಆದರೂ ಕೂಡ ಫಿಲಾಸಫಿ ಸ್ಟಾರ್ಟ್ ವೇರ್ ಸೈನ್ಸ್ ಎಂಡ್ಸ್ ಅಂತ ಹೇಳಿದ್ದಾರೆ. ಇವತ್ತು ಆ ಕೋರ್ಟ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗೋದು ಯಾವಾಗ, ಮೆಡಿಕಲ್ ಸರ್ಟಿಫಿಕೇಟ್ ಬಂದೇ ಶುರು ಮಾಡಿ, ಎಂಕ್ವೈರಿ ಶುರು ಮಾಡ್ತಾರೆ. ಇದೇ ಬೇಸಿಸ್ ಅವರಿಗೆ ಹೌ ಇ ಲೈಫ್ ಅವ್ನು ಕೊನೆಗಾಗಿಲ್ಲ ಅಂದ್ರೆ ಕೋರ್ಟಲ್ಲಿ ಕೇಸ್ ಡಿಸ್ಮಿಸ್ ಮುಗಿದು ಹೋಯ್ತು. ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಕೊಡ್ತಾ ಅಂದ್ರೆ ಕೋರ್ಟಿನ ಕೆಲಸನೇ ಇಲ್ಲ ಅಲ್ಲಿ ಆಗೋಯ್ತು. ಆದ್ರೆ ಅವನು ಈ ರೀತಿ ಸತ್ತ ಅಂತ ಹೂಕಿರಲು ಶುರು ಮಾಡ್ತಾರೆ. ಮೆಡಿಕಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿಕೊಂಡು ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಮುಂದುವರಿಬೇಕೋ ಆ ರೀತಿಯಲ್ಲಿ ಈ ಸೈಂಟಿಫಿಕ್ ಡೇಟಾ ನೋಡಿಕೊಂಡು ಫಿಲಾಸಫಿ ಮುಂದೆ ಹೋಗುತ್ತೆ. ಅದಕ್ಕೆ ದೇವರು ಏನ್ ಮಾಡಿದ್ದಾನೆ ಗೊತ್ತಾ, ನಮಗೆ ಕಣ್ಣು ಕೊಟ್ಟಿದ್ದಾನೆ. ಕಣ್ಣಿಗೆ ಏನು ಕಾಣುತ್ತೆ, ಜಗತ್ತೆಲ್ಲ ಕಾಣುತ್ತೆ, ಇದು ಸೈನ್ಸ್ ಇದು. ತಲೆ ಕೊಟ್ಟಿದ್ದಾನೆ, ಅದಕ್ಕೆ ಫಿಲಾಸಫಿ ಕಾಣುತ್ತೆ ಅಂತ ಹೇಳ್ತಾರೆ. ಕಣ್ಣಿಗೆ ಮೆಟೀರಿಯಲ್ ವರ್ಲ್ಡ್ ಕಾಣಿಸ್ತದೆ, ಬುದ್ಧಿಗೆ ಶಾಸ್ತ್ರದ ಬೇಸಿಕ್ ರೀಸನ್ ಕಾಣಿಸ್ತದೆ, ಅದಕ್ಕೆ ದೇವರು ಎರಡು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಒಂದು ವರ್ಣನೆ ಕೊಟ್ಟಿದ್ದಾರೆ, ಬರೀ ಹೊರಗಿನ ಕಣ್ಣು ಮಾತ್ರ ಕೊಟ್ಟಿದ್ದಾನೆ, ಒಳಗಿನ ಕಣ್ಣು ಕೊಟ್ಟಿಲ್ಲ. ಅದಕ್ಕೆ ಹುಟ್ಟಿದಾಗಿನ ತಾಯಿ ಒಂದೇ ರೀತಿ ಇರುತ್ತೆ, ಪ್ರಾಣಿ ಚೇಂಜ್ ಆಗೋದಿಲ್ಲ. ಒಳಗೆ ಬ್ರೇನೇ ಕೊಟ್ಟಿಲ್ಲ ಭಗವಂತ ಅದಕ್ಕೆ. ಆದ್ರೆ ನಮಗೆ ಎರಡೂ ಕೊಟ್ಟಿರೋದ್ರಿಂದ ಜಗತ್ತನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ದೇವರಿಂದ ಅಡಿಗೆ ತಿಳ್ಕೊಳ್ಳಿ ಅಂತ ಭಗವಂತ ಕೊಟ್ಟಿರೋದು. ತಿಳುವಳಿಗೆ ಆ ಕಮಿಟ್ಮೆಂಟ್ ಇಲ್ಲ, ಕೊಟ್ಟೆ ಇಲ್ಲ ಅದನ್ನ ಯೋಚನೆ. ಮನುಷ್ಯರು ಹಾಗೆ ಬದುಕಿ ಬಿಟ್ಟರೆ ಪಶು ಅಂತ ಕರೀತಾರೆ, ಅದನ್ನೇ ವಿದ್ಯಾವಿಹೀನ ಪಶು ಅಂತ ಕರೆದಿ. ಪಶು ಮೊದಲು ಹೇಗಿರುತ್ತೋ, ಮನೆಗೂ ಹುಟ್ಟಿದಾಗ ಹೇಗಿರುತ್ತೋ, ಸಾಯಬೇಕಾದ್ರೆ ಹಾಗೆ ಇರುತ್ತೆ. ನೋ ಇಂಪ್ರೂವ್ಮೆಂಟ್ ಅಟ್ ಆಲ್. ಹುಟ್ಟಿದ ಹಸುವಿಗೂ ಗಂಗಾ ನೀರು ಕೊಟ್ಟರು ಅದೇ, ಚರಂಡಿ ನೀರು ಕೊಟ್ಟರು ಅದೇ, ನೋಟ್ ಕೊಟ್ಟರು ಅಷ್ಟೇ, ಪೇಪರ್ ತುಂಡು ಕೊಟ್ಟರು ಅಷ್ಟೇ. ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಬರೋದೇ ಇಲ್ಲ. ಚಿಕ್ಕ ಕರುವಿಗೂ ಬರೋದಿಲ್ಲ, ದೊಡ್ಡ ಹಸುವಿಗೂ ಬರೋದಿಲ್ಲ, ಎರಡೂ ಅಷ್ಟೇ, ನೋ ಚೇಂಜ್ ಅಟ್ ಆಲ್. ಆದರೆ ಚಿಕ್ಕ ಮಗುವಿಗೆ ಪಶು ಇದ್ದಾಗೆ ಇರುತ್ತೆ, ಇದೇ ರೀತಿ ಇರೋದು. ಪಶು ಇದ್ದಾಗೆ ಇರೋದು, ಚರಣಿ ನೀರು ತಟ್ಟತ್ತೆ, ಗಂಗಾ ನೀರು ತಟ್ಟೆ, ಅದು ನೋಟು ತಿನ್ನುತ್ತೆ, ಇದನ್ನು ತಿನ್ನುತ್ತೆ. ಅಥ ಎರಡು ದಿವಸ ಆಗ್ತದೆ, ಸ್ವಲ್ಪ ದಿವಸ ಆದಮೇಲೆ ಪೇಪರ್ ರೇಟ್ ಇಟ್ಟೆ, ನೋಟ್ ಕೂಡಿಡುತ್ತೆ, ಅವ್ರ ಬ್ಯಾಂಕಿಗೆ ಇಡುತ್ತೆ, ಷೇರಿಗೆ ಹಾಕುತ್ತೆ, ಏನಾದ್ರು ಮಾಡಿ ಶುರು ಮಾಡಿರುತ್ತಾಳೆ. ಎಷ್ಟು ಡಿಫರೆನ್ಸ್ ಬಂತು ಅದ್ರ ಜ್ಞಾನದಿಂದಾಗಿ ಡಿಫರೆನ್ಸ್ ಮಾಡುತ್ತೆ. ಇದು ನೋಟು, ಇದು ಪೇಪರ್ ತುಂಡು, ಇದು ಗೊತ್ತಾಗಲಿಕ್ಕೆ ಬರೀ ಕಣ್ಣಿಗೆ ಗೊತ್ತಾಗೋದಿಲ್ಲ, ಅದು ಬುದ್ಧಿಗೆ ಗೊತ್ತಾಗೋದು. ಸೊ ಬರೀ ಕಣ್ಣಿಗೆ ಸೈನ್ಸ್ ಕಂಡ್ರೆ ಹೊರಗಿನ ತೀರು ಬುದ್ಧಿಗೆ ತತ್ವಜ್ಞಾನ ಕಾಣೋದ್ರಿಂದ ತತ್ವಜ್ಞಾನಿನ ಬುದ್ಧಿವಂತ ಅಂತ ಕರೀತಾರೆ. ಇದು ಪಾಠ ಭಗವಂತ ಗೀತೆಯನ್ನು ಹೇಳುತ್ತಾರೆ, 15 ಕೊನೆಯ ಶ್ಲೋಕ. ಏತದ್ ಬುದ್ಧ ಬುದ್ಧಿಮಾನಸ್ಯ ಕೃತಕೃತ್ಯ ಭಾರತ. ಅರ್ಜುನ ಇದನ್ನ ತಿಳ್ಕೊಂಡು ಬುದ್ಧಿವಂತನಾಗಿ ಇಲ್ಲೋರಾಗೋದಿಲ್ಲ ಅಂತ ಹೇಳ್ತಾರೆ. ನಿಜವಾದ ಬುದ್ಧಿವಂತ ಅಂದ್ರೆ ಕ್ಷರ ಅಕ್ಷರ ಅಂತ ಹೇಳಿದ್ದಾರೆ. ಕ್ಷರ ಅಂದ್ರೆ ನಾಶವಾಗತಕ್ಕಂತಹ ಬ್ರಹ್ಮಾದಿಗಳ ದೇಹ. ಅಕ್ಷರ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಪುರುಷೋತ್ತಮ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗಿಂತ ಬ್ರಹ್ಮಾದಿಗಳಿಗಿಂತ ಮೇಲಿನ ಪುರುಷೋತ್ತಮ. ಇದನ್ನು ತಿಳ್ಕೊಂಡು ಬುದ್ಧಿವಂತನಾಗ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ, ಹೊರಗಿನ ಕಣ್ಣು ಒಳಗಿನ ಕಡೆ, ಅದು ಒಳಗಣ್ಣು ಅಂತ ಕರೀತಾರೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಒಳಗಣ್ಣು ಅಂದ್ರೆ ತತ್ವಜ್ಞಾನ, ಹೊರಗಣ್ಣು ಅಂದ್ರೆ ವಿಜ್ಞಾನ, ಎರಡೇ ಲೋಕ ಕುರುಡ ಅಂತ ಅರ್ಥ. ಇಲ್ಲಿ ಕುರುಡ ಅಲ್ಲಿ ಬ್ಲೈಂಡ್ ಬಿಲೀಫ್ ಅಂತಾರಲ್ಲ, ಮೂಢನಂಬಿಕೆ ಅಷ್ಟೆ. ಏನು ಮಾಡಿದ್ರೆ ಮೂಢನಂಬಿಕೆ ಅಷ್ಟೆ. ಕೋಡಿ ಕೋಡಿ ಕೊಟ್ಟರೆ ವಾಸಿ ಆಗುತ್ತೆ, ಕುರಿ ಬರಿ ಕೊಟ್ಟರೆ ವಾಸಿ ಆಗುತ್ತೆ, ಏನು ಅನ್ಯಾಯ. ತಮ್ಮ ಕೂಸಿ ಜ್ವರ ಬಂದ್ರೆ ಇನ್ನೊಂದು ಪ್ರಾಣಿ ತಲೆ ತೆಗೆದ್ರೆ ವಾಸಿ ಆಗುತ್ತಾ? ಇದ್ರ ಮೂಢನಂಬಿಕೆ ಅಂತ ಕರೀತಾ. ಅರ್ಥಾತ್ ಸಂಬಂಧ ಇದೆ. ಆ ಪ್ರಾಣಿ ಬದುಕಿ ನಿಮಗೂ ಬದುಕುತ್ತಾಗ, ಆ ಪ್ರಾಣಿ ಕೊಂಡು ನಿಮಗೂ ಬದುಕೋದಾದ್ರೆ ಮಗುನ ರಾಕ್ಷಸ ಆಗ್ತದೆ ಅಷ್ಟೇ, ಸರಿಯಲ್ಲ. ಇದ್ರ ಜನ ಅರ್ಥ ಮಾಡ್ಕೊಂಡ್ರೆ ಅದು ಮೂಢ ನಂಬಿಕೆ, ಕುರುಡು ನಂಬಿಕೆ ಅಂದ್ರೆ ಕುರುಡುತನ ಅಂಬುದು ಒಂದು, ಕುರುಡು ನಂಬಿಕೆ ಒಂದು. ಕುರುಡುತನ ಸೈನ್ಸ್ ಎಕ್ಸ್ಪ್ಲೈನ್ ಮಾಡ್ತದೆ, ಕುರುಡು ನಂಬಿಕೆ ಫಿಲಾಸಫಿ ಎಕ್ಸ್ಪ್ಲೈನ್ ಮಾಡುತ್ತೆ. ಆದ್ದರಿಂದ ಸರಿಯಾದ ನಂಬಿಕೆ ಅಂದ್ರೆ ಶಾಸ್ತ್ರ, ಸರಿಯಾದ ಕಣ್ಣು ಅಂದ್ರೆ ವಸ್ತು ಕಾಣಬೇಕು, ಸರಿಯಾದ ಕಣ್ಣು ಸರಿಯಾದ ನಂಬಿಕೆ, ಕುರುಡು ಕುರುಡು ನಂಬಿಕೆ. ಈ ನಾಲ್ಕು ಡಿಫ್ರೆನ್ಸ್ ಗೊತ್ತಾದ್ರೆ ಸರಿಯಾದ ವಿಜ್ಞಾನಕ್ಕೂ ಸರಿಯಾದ ತತ್ವಜ್ಞಾನಕ್ಕೂ ಒಳ್ಳೆ ಸಂಬಂಧ ಇದೆ ಅನ್ನ ಅರ್ಥ ಮಾಡ್ತದೆ. ಮುಂದೆ ಎರಡನ್ನೇ ಹೇಗೆ ಓದ್ಬೇಕು, ಸ್ಟಡಿಯಿಂಗ್ ಬೋತ್ ಮಾಡರ್ನ್ ಸೈನ್ಸ್ ಅಂಡ್ ವೇದಾಂತ ಎರಡು ಓದ್ಬೇಕು. ಕಷ್ಟಪ್ಪ ನೀವು ಸೈನ್ಸ್ ಬಿಸಿಬಿ ಕೆಲವರು ಈಗ ಅನ್ಕೊಳ್ಬಹುದು, ನಾನು ಸೈನ್ಸೇ ಓದಲಿಲ್ಲ ಟೂ ಲೇಟ್ ಅಂತ ಹೇಳಿ. ಅದು ಸೈನ್ಸ್, ಆ ಸೈನ್ಸ್ಗಳು ಬೇರೆ. ಸೈನ್ಸಿನ ಡೀಟೇಲ್ಸ್ ಓದೋದು ಬೇರೆ, ಫಿಸಿಕ್ಸು ಕೆಮಿಸ್ಟ್ರಿ ಓದೋದು ಅದೆಲ್ಲ ಸೈನ್ಸ್ ಬೇರೆ. ಸೈನ್ಸಿನ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಯಾವ ಬೇಕಾದ್ರೆ ತಿಳ್ಕೋಬಹುದು. ಅದನ್ನು ಸ್ಕೂಲ್ಗೆ ಕಾಲೇಜ್ಗೆ ತಿಳ್ಕೋಬೇಕಾದ ಸ್ಥಿತಿ ಇಲ್ಲ. ಯಾವುದೇ ಒಂದು ಬೇಸಿಕ್ ಸೈನ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಕಾಮನ್ ಟು ಆಲ್. ಫಿಸಿಕ್ಸ್ಗೆ ಕೆಮಿಸ್ಟ್ರಿಗೆ ಎಲ್ಲದೂ ಕಾಮನ್ ಆಗಿರ್ತಕ್ಕಂಥ ತಿಳ್ಕೊಂಡ್ಬಿಟ್ರೆ ಸಹ ಫಿಲಾಸಫಿನ ಆಗಿದೆ. ಪ್ರಕೃತಿ ಬೇಕಾದ ಶಾಸ್ತ್ರಗಳಿವೆ, ಫೈನಲ್ ಶಾಸ್ತ್ರ ವೇದಾಂತ ಎಲ್ಲ ಆಗಿದೆ. ಸೈನ್ಸ್ ಅಂತ ಹೇಳಿದರೆ ಸೈನ್ಸನ್ನು ಓದಬೇಕಾದ್ರೆ ಮೂಲತಃ ಸೈನ್ಸಿನ ಉದ್ದೇಶ ಏನು, ಸೈನ್ಸಿನ ಬೇಸಿಕ್ ಪ್ರಿನ್ಸಿಪಲ್ಸ್ ಯಾವುದು, ಅದನ್ನು ಅರ್ಥ ಮಾಡ್ಕೊಡ್ತಕ್ಕಂಥ ತಡವಳಿಕೆ ಎಲ್ಲರೂ ಹೊಂದಬೇಕು. ಸರಿ, ನಾವು BSc ಓದಬೇಕು, MSc ಓದಬೇಕು, ಒಂಬತ್ತು ಸೆಕೆಂಡರಿಗೆ ಇಷ್ಟು ತಿಳುವಳಿಕೆ ಪ್ರತಿಯೊಬ್ಬರು ಬೇಕು ಅಂತ ತಿಳ್ಕೊಂಡ್ರೆ ಬೇಕೇ ಬೇಕು. ಬೇಕೇ ಬೇಕಾದ್ರೆ ಬೇಕೇ ಬೇಕು, ಅದನ್ನೇ ಉಪನಿಷತ್ ಹೇಳುತ್ತೆ, ಓದಲೇಬೇಕು. ದೇವಿದ್ದೆ ವೇದಿತ್ತೇವೆ, ಎರಡನ್ನೂ ಓದಬೇಕು ಅಂತ ಹೇಳುತ್ತೆ. ನಮಗೆ ತುಂಬ ದಿವಸ ಮಿಸ್ ಆಗೋಯ್ತದೆ. ಇವತ್ತು ಕೂಡ ಸುರಾದಿ ಗ್ರಂಥ ಓದೋರಿಗೆ ಸೈನ್ಸಿನ ABCD ಗೊತ್ತಿರಲಿ. ಇದರಲ್ಲಿ ಬೇಕಾದಷ್ಟು ಕ್ವಾಲಿಫಿಕೇಶನ್ ಇದ್ದವರಿಗೆ ಫಿಲಾಸಫಿ ABCD ಗೊತ್ತಿರಲಿ. ಆದ್ರಿಂದಲೇ ಇವರು ಅವರು ಕೂಡ ಬೀಟ್ ಆಗೋದೇ ಇಲ್ಲ. ಇವ್ರ ಜ್ಞಾನನೂ ಅಪೂರ್ಣ, ಅವ್ರ ಜ್ಞಾನನೂ ಅಪೂರ್ಣ, ಎರಡೂ ಸೇರಬೇಕು. ಅದಕ್ಕೆ ಆಚಾರ್ಯರು ಬರೀತಾರೆ ದ್ವಾದಶ ಸ್ತೋತ್ರದಲ್ಲಿ, ಮಧ್ವಾಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣಸ್ಮರಮ. ಜಗತ್ತನ್ನು ಸರಿಯಾಗಿ ನೋಡಿ ಎಷ್ಟು ವಂಡರ್ಫುಲ್ ವರ್ಲ್ಡ್ ಅಂತ ಹೇಳ್ತಾರೆ. ಹೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲ, ಎನಿಥಿಂಗ್ ಈಸ್ ದಿ ವರ್ಲ್ಡ್ ಇನ್ ವಂಡರ್ ಅಂತ ಹೇಳ್ತಾರೆ. ವರ್ಲ್ಡೇ ವಂಡರ್ ಎಂದು ಹೇಳ್ಬೇಕಾದ್ರೆ ವರ್ಲ್ಡ್ ಇಸ್ ದಿ ವಂಡರ್. ಪ್ರತಿಯೊಂದು ವಂಡರ್ ಮನುಷ್ಯ ಮಾತಾಡೋ ವಂಡರ್. ಅವ್ರಿಗೆ ಎಷ್ಟು ಆಶ್ಚರ್ಯ ಪಡ್ತೇವೆ, ಎಲ್ಲ ಬರ್ತಿದ್ದು ಎಲ್ಲರಿಗೂ ಸಂಗೀತ ಬರೋದೇ ಇಲ್ಲ, ಬಹಳ ಆಶ್ಚರ್ಯ ಅಂತ ಕೇಳಿದರೆ ಅದೇ ಬಾಯಿ ಅದೇ ಎಲ್ಲರೇನೆ ಇವ್ರಿಗೆ ಬರೋದಿಲ್ಲ. ಅವ್ರಿಗೆ ಬೇರೆಯವ್ರಿಗೆ ಒದ್ದೆ ಮಾಡ್ತಾರೆ, ತಂದೆ ತಾಯಿ ಸಂಗೀತ ಬರುತ್ತೆ, ಮಕ್ಕಳು ಸಂಗೀತ ಕಂಡ್ರಾಗಲ್ಲ ಮತ್ತೊಬ್ಬ. ಅದು ಇಬ್ಬರಿಗೂ ಬರೋದಿಲ್ಲ, ಇವ್ರು ನೋಡಿ ಎಕ್ಸ್ಪರ್ಟ್ ಇನ್ ಸೈನ್ಸ್. ನಾವು ಒಬ್ರು ನೋಡಿದ್ದೇನೆ, ದೊಡ್ಡ ವರ್ಲ್ಡ್ ಫೇಮಸ್ ಗಾಯಕರಂತಿದ್ದಾರೆ, ಅವ್ರ ತಂದೆ ತಾಯಿ ಸಂಗೀತದ ಗಂಧ ಕೂಡ ಇಲ್ಲ, ಅವರು ಇಂಟರ್ನ್ಯಾಷನಲ್ ಫಿಗರ್ ಮಗನಾಗಿರ್ತಾರೆ. ವೈ ದಿಸ್ ಡಿಫರೆನ್ಸ್? ಬಹಳ ಆಶ್ಚರ್ಯ. ಹೋಗ್ತಾನೆ ಒಬ್ರು ಕೂಡ ರೋಗ ಇರುತ್ತೆ, ಮಕ್ಕಳು ಯಾವ ಇದ್ದಿದ್ದೂ ಇಲ್ಲ. ಎಂತ ಆಶ್ಚರ್ಯ ಇದು! ಅದ್ರ ಸಾಮಾನ್ಯ ಕೆಲವು ಬರೋದು ಇರುತ್ತೆ, ಇದು ಬರೋದೇ ಇಲ್ವಲ್ಲ. ವೈ ಇದು ವಂಡರ್ ನೋಡ್ತಾ ಹೋಗಿ ಹಕ್ಕಿದ್ರೆ ಹಾರುತ್ತೆ. ಆಶ್ಚರ್ಯನೇ ಆಶ್ಚರ್ಯ. ಒಂದೇ ರೀತಿ ಆರಾಧನೆ, ಬೇರೆ ರೀತಿ ಆರಾಧನೆ. ಮೀನುಗಳು ಎಷ್ಟು ವೆರೈಟಿ ಪಕ್ಷಿಗಳು, ನಿನ್ನೆ ಪೇಪರ್ ನೋಡಿರು 10,000 ವೆರೈಟಿ ಪಕ್ಷಿಗಳಿವೆ, 10,000 ವೆರೈಟಿ ಪಕ್ಷಿಗಳು. ನಮ್ಮ ಎಂತ ಕೆಲಸ ನಮ್ಗೆ ನಾಳೆ ಓದೋಗ್ಬಿಡುತ್ತೆ ಅಷ್ಟೇ, ಹಾಗೆ ಗುಬ್ಬಿಗೆ ಕೆಳವತ್ತಿ ಓದೋಗಿದೆ. ಅದೇ 10 ಅದೇ ದೊಡ್ಡ ಸೈನ್ಸ್ ಅದು, ಒಂದು ಏನು ವಂಡರ್ ಅದು, ಒಂದು ಹೇಗಿರುತ್ತೆ ಅದು, ಬಣ್ಣಗಳಲ್ಲಿ ರೀತಿ ವೈಶಿಷ್ಟ್ಯ ರೀತಿ. ಬರೀ ಇವತ್ತು ಬರೀ ಸ್ಕೂಟರ್ ತಯಾರು ಮಾಡೋದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಮನುಷ್ಯ, ಎಷ್ಟು ಫ್ಯಾಕ್ಟ್ರಿ ಬೇಕಾಗತ್ತೆ. ಭಗವಂತ ಫ್ಯಾಕ್ಟ್ರಿ ಏಟ್ ಮಾಡಿದ್ದಾರೆ ಅಂದ್ರೆ ಎರಡು ಸ್ಕೂಟರ್ ಇಟ್ಟರೆ ಕೂತು ಬರೋದಿಲ್ಲ. ಆದ್ರೆ ಹೇಗೆ ಪರಮಾತ್ಮ ಪ್ರಾಣಿಗಳು ಸೃಷ್ಟಿ ಮಾಡ್ತಾನೆ ಪಕ್ಷಿಗಳನ್ನ, ಪಕ್ಷಿಗಳು ಹೇಗೆ ಸೃಷ್ಟಿ ಮಾಡ್ತಾರೆ, ವಂಡರ್ಫುಲ್ ಥಿಂಗ್ ಅದು. ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮನುಷ್ಯ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು, ಇವ್ರು ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ. ಇದನ್ನು ಯೋಚನೆ ಮಾಡ್ತಾ ಹೋದ್ರೆ ಮಧ್ವಾಚಾರ್ಯ ಕೊಟ್ಟಿದ್ದು ಪ್ರಾಕ್ಟಿಕಲ್ ಥಿಂಕಿಂಗ್ ಅದು. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮ. ಎಷ್ಟು ವೆರೈಟಿ ಇದೆ. ಪರಮಾತ್ಮ ಎಲ್ಲ ಪಕ್ಷಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂದ ಮೇಲೆ ಎಲ್ಲ ಪಕ್ಷಿಯ ಜ್ಞಾನ ಭಗವಂತನಿಗಿದೆ. ಎಲ್ಲ ಪ್ರಾಣಿ ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಪ್ರಾಣಿ ಜ್ಞಾನ ಭಗವಂತನಿಗಿದೆ. ಎಲ್ಲ ಪ್ರಾಣಿಗಳು ಕಾಪಾಡ್ತಾರೆ, ಕಾಪಾಡೋ ಶಕ್ತಿ ಭಗವಂತನಿಗಿದೆ. ಪ್ರತಿಯೊಂದು ಇಲ್ಲೂ ಮಾಡ ಬರೋದಿಲ್ವಲ್ಲ. ಈಗ ಒಂದು ಕೊಣ ಮಾಡ್ದ ಅಂದ್ರೆ ಅವನಿಗೆ ಆ ಕೊಣ ಮಾಡೋ ಜ್ಞಾನ ಗೊತ್ತಿರಬೇಕು. ಅವನಿಗೆ ಮನೆ ಕಟ್ಟ ಅಂದ್ರೆ ಅವನಿಗೆ ಕಾಂಟ್ರಾಕ್ಟರ್ ಆಗಿರಬೇಕು. ದೇವ್ರು ಎಲ್ಲರೂ ಮಾಡ್ತಾರೆ ಅಂದ್ಮೇಲೆ ಪರಶಕ್ತಿ ಅನಂತ ಗುಣ ಪರಮ. ದೇವರು ಪರಶಕ್ತಿಯಾಗಿದ್ದಾನೆ, ಅನಂತ ಗುಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿ ದಿವಸ ದೇವರ ಮನೆ ಯಾಕೆ ಬದಿಸಿದ್ದಾನೆ ಅಂದ್ರೆ ಜಗತ್ತನ್ನು ನೋಡ್ತಾ ನೋಡ್ತಾ ದೇವರು ಜಾಸ್ತಿ ತಿಳ್ಕೊಳ್ಳಿ ಅಂತ ಹೇಳಿದ್ರು. ತೀರ್ಥಯಾತ್ರೆ ಯಾತ್ರೆ ಗೊತ್ತಾಗಿ ಮಾಡೋದು, ಎಷ್ಟು ವೆರೈಟಿ ನೋಡ್ತಾನೆ. ತಕ್ಕ ದೇವ್ರು ಜ್ಞಾಪಕ ಮಾಡಬೇಕು, ಅಪ್ಪ ಏನೋ ತಿಳ್ಕೊಂಡಿದ್ದೇನೆ. ಆವಾಗ ಸಮುದ್ರ ನೋಡಿರೋದಿಲ್ಲ, ನದಿ ನೀರು ಬರೋದು ನೋಡಿರ್ತಾರೆ ಅಷ್ಟೇನೆ. ಸಮುದ್ರ ನೋಡಿ ಗಾಬರಿ ಆಗ್ಬಿಡುತ್ತೆ, ಅಬ್ಬಾಬ ಈ ನೀರು ಬರೋದಕ್ಕೆ ಎಷ್ಟೆಷ್ಟು ಕಷ್ಟಪಡ್ತೇವೆ ನಾವು. ಆ ಸಮುದ್ರದ ರೀತಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯನೇ ಆಶ್ಚರ್ಯ. ಅದು ಚೇಂಜ್ ಆಗ್ತಾನೆ ಇರುತ್ತೆ, ಎವ್ರಿ ಮೊಮೆಂಟ್ ಒಂಥರ ಚೇಂಜಸ್ ಕಾಣುತ್ತೆ. ಯಾವಾಗ ಉಣಿ ಬಂದ್ರಂತೂ ಅದು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಸೈನ್ಸ್ ಏನು ಮಾಡೋಕ್ಕಾಗ ಆಪಾಡ್ ಕೂತ್ಬಿಡ್ತಾರೆ ಅಷ್ಟೇ. ಅಂತ ನ್ಯಾಚುರಲ್ ಎಷ್ಟು ಗ್ರೇಟ್ ಇದೆ ಅದು. ಒಂದು ಆ ನಕ್ಷತ್ರಗಳ ವೈಭವ ಏನು, ಅವುಗಳ ಡಿಸ್ಟೆನ್ಸ್ ಏನು, ಸೂರ್ಯೋದಯ ಚಂದ್ರೋದಯಗಳ ಹಿರಿಮೆ ಏನು, ಅದೆಲ್ಲ ನೋಡ್ತಾ ಹೋದ್ರೆ ದೇವ್ರನ್ನ ಒಪ್ಪಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಯಾತಕ್ಕೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸೈನ್ಸ್ ಅಂಡ್ ಫಿಲಾಸಫಿ ಕಾಮನ್ ಯಾವುದು ಅಂದ್ರೆ ದೇರ್ ಕೆನಾಟ್ ಬಿ ಎನ್ ಎಫೆಕ್ಟ್ ವಿಥೌಟ್ ಎ ಕಾಸ್. ಇರಬೇಕು ಒಂದು ಕಾಸ್ ಇಲ್ಲದೆ ಎಫೆಕ್ಟ್ ಇರೋದಿಲ್ಲ. ಅದು ಒಪ್ಕೊಂಡ್ಬಿಟ್ರೆ ಬರೆಯೋ ಒಪ್ಪದೆ ಹೇಳಕ್ಕಾಗ. ಅದು ಮನೆ ನೋಡಿದ ತಕ್ಷಣ ಯಾರು ಕಟ್ಟಿದ್ರು ಹೇಳ್ತಾರೆ ಇಮಿಡಿಯೇಟ್. ಒಂದು ಟೆಂಟ್ ನೋಡಿದ ತಕ್ಷಣ ಯಾರು ಕಟ್ಟಿದ್ರು ಅಂತ ಹೇಳ್ತಾರೆ. ಇಡೀ ಜಗತ್ತು ನೋಡಿ ಯಾರು ಕಟ್ಟಿದ ಅಂದ್ರೆ ಬುದ್ಧಿ ಇದೆ ಯಾರು ಅವರಿಗೆ. ಇಟ್ ಈಸ್ ಸ್ಮಾಲೆಸ್ಟ್ ಥಿಂಗ್ ಕೆನಾಟ್ ಕಮ್ ಔಟ್ ಬೈ ಇಟ್ಸ್ ಅಂದ ಮೇಲೆ ಗ್ರೇಟೆಸ್ಟ್ ವರ್ಡ್ ಅಂಬೋದು ಯಾಕೆ ಹಾಗೆ ಬರುತ್ತೆ. ಎರಡು ದೇವರಿದ್ದ ಅದನ್ನೇ ಬ್ರಹ್ಮಸೂತ್ರ ಹೇಳುತ್ತಾರೆ. ಜನ್ಮಾಧ್ಯಕ್ಷೇಯತಃ ಓ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಯಾವೊಬ್ಬರೇ ಮಾಡ್ತಾರೋ ಅವನು ದೇವರು. ಇದು ಡೆಫಿನೇಷನ್ ಆಫ್ ಗಾಡ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಯಾರಿಗೂ ಕೂಡ ಜಗನ್ನಾಥನಾದ ನಾರಾಯಣನಿಗೆ ಅರ್ಥ ಆಗೋದಿಲ್ಲ. ಡೆಸ್ಫೋರ್ ಜಗತ್ತು ನೋಡಲಿಕ್ಕೆ ಸೈನ್ಸು, ಜಗನ್ನಾಥ ನೋಡಲಿಕ್ಕೆ ಫಿಲಾಸಫಿ. ಸಿಂಪಲ್ ಆಗಿಬಿಟ್ಟ. ಜಗತ್ತಿನ ಆಫೀಸರ್ ಹತ್ರ ಹೋದ, ಕಾಲಿಂದ ಹೋಗಿಬಿಟ್ಟ, ಒಳಗೋಗ್ಬೇಕಾದ್ರೆ ಚೇಂಬರ್ಗೆ ಹೋಗಿ ಒಳಗೆ ಕೂತಿರ್ತಾರೆ. ಅವನಿಂದ ಅಂದ್ರೆ ಮಾಡಿದ್ದಲ್ಲ ವೇಷ ಮಾಡ್ತೇವೆ, ಹೋದಾಗ ನೀವು ಅಂತ ಕತೆ ಮುಗಿದ. ಅವನಿದ್ದಾಗ ನೋಡಲಿಕ್ಕೆ ಮೆಸೆಟ್ ಇದೆ. ಸೊ ಜಗತ್ತನ್ನು ನೋಡೋದೆಲ್ಲ ಪಾರ್ಟಿಗೆ, ಜಗನ್ನಾಥನ ಭಗವಂತ ನೋಡೋದು ಪಾರ್ಟಿ ಬಿ. ಆದ್ರೆ ಸೈನ್ಸ್ ಏನ್ ಮಾಡುತ್ತೆ, ಆಫೀಸ್ ಪ್ರದರ್ಶನ ಹಾಕಿ ವಾಪಸ್ ಬರುತ್ತೆ. ಇಫಿಲಾಸಫಿ ಏನ್ ಮಾಡ್ತಾ ಅವರು ನೋಡಕ್ ಹೋಗುತ್ತೆ. ಬಟ್ ಎರಡೂ ಇದ್ದಾಗ ಒಳಗಿರೋದಕ್ಕೆ ಕಷ್ಟ. ಅದಕ್ಕೆ ಜಗತ್ತನ್ನ ನೋಡಿ, ಅದಕ್ಕೆ ಭದ್ರಾಚಾರ್ಯ ಏನ್ ಮಾಡಿದ್ರು, ಜಗತ್ತು ಸುಳ್ಳು ಅಂತ ಮಾಯಾವಾದಿಗಳು ಹೇಳಿದ್ರು. ಜಗತ್ತು ಸುಳ್ಳು ಅಂತ ಹೇಳಿ ತಪ್ಪು, ಆಫೀಸ ಸುಳ್ಳು ಅಂದ್ರೆ ಎಲ್ಲೂ ಆಫೀಸರ್ ಅಂತಾರೆ ಅರ್ಥ. ಜಗತ್ತು ಸತ್ಯ, ಜಗನ್ನಾಥ ಇದ್ದಾನೆ. ಆದ್ರೆ ಭದ್ರ ಸಿದ್ಧಾಂತಕ್ಕೂ ಜಗತ್ ಸತ್ಯತ್ವಕ್ಕೂ ಸಂಬಂಧ ಏನಂತ ಗೊತ್ತಾಗ. ಜಗತ್ ಸತ್ಯತ್ವ ಒಂಬತ್ತು ಸೈನ್ಸ್, ಜಗನ್ನಾಥರ ಸತ್ಯತ್ವ ಒಂಬತ್ತು ಫಿಲಾಸಫಿ ಅಷ್ಟೇ. ವೆರಿ ಸಿಂಪಲ್. ಈ ದೃಷ್ಟಿಯಿಂದ ಸೈನ್ಸ್ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಸೈನ್ಸ್ ಓದೋದು ಭದ್ರಶಾಸ್ತ್ರ ಓದೋದು ಅಂತಿಲ್ಲ. ಸೈನ್ಸ್ ಭದ್ರಶಾಸ್ತ್ರ ಬೇಸಿಕಲಿ ಸೈಂಟಿಫಿಕ್ ಆದ್ರಿಂದ ಒಟ್ಟಿಗೆ ಓದ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಇನ್ನು ಯಾವುದೇ ಫಿಲಾಸಫಿನ ಅವನು ಬಾಯ್ಪಾಠ ಮಾಡಿ ತಲೆ ತುರುಸ್ತು ಭದ್ರ ಸಿದ್ಧಾಂತ ಆಗಲ್ಲ. ರಿಯಲ್ ಫಿಲಾಸಫಿ ಅದಕ್ಕೆ ಕೊನೆ ಮಾತಾಡೋದಾದ್ರೆ ಬಹಳ ಮುಖ್ಯವಾಗಿ ಸೈನ್ಸಿನ ಏನೇನು ಸೈನ್ಸ್ ಹೇಳಬೇಕಾದ್ರೂ ಕೂಡ ಅದು ಎಕ್ಸ್ಪೆರಿಮೆಂಟ್ ಅಂತ ಬೇಕು. ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಹೋದ್ರೆ ಅದು ಸೈನ್ಸ್ ಅಲ್ಲ. ಇದು ನಮ್ಗೆ ಅರ್ಥ ಆಗಬೇಕು ಫಸ್ಟ್. ಸೈನ್ಸ್ ಓದೋರಿ ಅರ್ಥ ಆಗುತ್ತೆ. ಇದು ಫಿಲಾಸಫಿ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲವರು ಫಿಲಾಸಫಿ ಅಲ್ಲ. ಇದು ಫಿಲಾಸಫಿ. ಕ್ಯಾನ್ ಬಿ ನೋ ಸೈನ್ಸ್ ವಿಥೌಟ್ ಎನ್ ಎಕ್ಸ್ಪೆರಿಮೆಂಟ್. ದೇರ್ ಕ್ಯಾನ್ ಬಿ ಎನಿ ಫಿಲಾಸಫಿ ವಿಥೌಟ್ ಎಕ್ಸ್ಪೀರಿಯನ್ಸ್. ಅದನ್ನೇ ಮಧ್ಯಾಚಾರ ಅನುಭವ ಅಂತ ಕರೀತಾರೆ. ಬಟ್ ಅನುಭವವಿರುವುದೇ ಆಗಬಷ್ಟ ಪ್ರಾಮಾಣ್ಯಂ. ಅನುಭವ ಇಲ್ಲಿ ಪ್ರಯೋಗ, ಪ್ರಯೋಗ ಎಕ್ಸ್ಟರ್ನಲ್ಲು, ಅನುಭವ ಇಂಟರ್ನಲ್. ಅರ್ಥ ಮಾಡಿಕೊಳ್ಳಿ, ಪ್ರಯೋಗ ಹೊರಗೆ ಮಾಡಿ ತೋರಿಸ್ತೇನೆ, ಅನುಭವ ಒಳಗಿಂದ ಬರುತ್ತೆ. ಏಕಾಶಪಾಠ ಒಳ್ಳೇದಾಗತ್ತೆ. ಏನು ಹೇಳಿದ್ರೆ ನಿಮಗೀಗ ಮಾಡಿ ನೋಡಿ ಗೊತ್ತಾಗುತ್ತೆ. ದಟ್ ಈಸ್ ಎಕ್ಸ್ಪೀರಿಯನ್ಸ್. ಮಾಡಿ ನೋಡೋದು ಎಕ್ಸ್ಪೀರಿಯನ್ಸ್. ಹಾಲಿನ ಬಗ್ಗೆ ಗಂಟೆ ಗಂಟೆ ಎಕ್ಸ್ಪ್ಲೇನ್ ಮಾಡೋದು ಸೈನ್ಸು. ಕುದಿಯೋದು ಫಿಲಾಸಫಿ ಅಷ್ಟೇ. ಕುಡಿದು ಕುತ್ಕೊಂಡ್ಬಿಟ್ಟು ಅಂದ್ರೆ ಆರಾಮ ಕುತ್ಕೋಬೇಕು. ಆಗ ಓ ಏನಾಗುತ್ತೆ, ಎಳೆದು ಎಳಿತೆ ಗಟ್ಟಿಗತ್ತೆ, ಅದು ಕುಡಿದಾಗ ತಕ್ಷಣ ಓ ಅರ್ಥ ಅಂತ ಅರ್ಥ ಆಯ್ತು ಅಂತ. ಅದು ಅನುಭವ, ಅದೊಂದು ಅನುಭವ ಇಲ್ಲ ಹೋದ್ರೆ ಫಿಲಾಸಫಿ ಅರ್ಥ ಆಗೋದಿಲ್ಲ ಅಂತ ಹೇಳಿದ. ಅನುಭವ ಅಂದ್ರೆ ಆಚಾರ, ಆಚಾರ ಮಾಡಿದ ಅನುಭವ ಬರ, ವಿಚಾರ ಅಂಬುದು ಚಿಂತನೆ, ಎರಡು ಸೇರಿದರೆ ಆಗ ಮನುಷ್ಯ ಉದ್ಧಾರವಾಗ್ತಾರೆ. ಆಚಾರದ ಪರ್ಫೆಕ್ಷನ್ ಬೇಕು ಅಂದ್ರೆ ಸೈನ್ಸ್ ಓದಬೇಕು, ವಿಚಾರದ ಪರ್ಫೆಕ್ಷನ್ ಬೇಕು ಅಂದ್ರೆ ಫಿಲಾಸಫಿ ಓದಬೇಕು. ವಿಚಾರದ ಪರ್ಫೆಕ್ಷನ್ಗೆ ಫಿಲಾಸಫಿ, ಆಚಾರದ ಪರ್ಫೆಕ್ಷನ್ಗೆ ಸೈನ್ಸ್. ಸೇರ್ಪೋ ಸೈನ್ಸ್ ಯಾರು ಓದೋದಿಲ್ಲ, ಆಚಾರ ಸರಿ ಇರೋದಿಲ್ಲ. ಇವತ್ತು ನೋಡಿ ಉದಾಹರಣೆಗೆ, ಮಗು ಆಡಿ ಬರುತ್ತೆ ಅದೇ ಕೇಳಿ ಊಟ ಮಾಡಿಬಿಡುತ್ತೆ. ಎಲ್ಲೋ ಕ್ರಿಕೆಟ್ ಅಂತ ಆಡಿ ಆಡ್ತಾರೆ, ತಾವು ಜನ ಬ್ಯಾಟ್ ಮುಟ್ಟಿರ್ತಾರೆ, ಎಲ್ಲೆಲ್ಲೋ ಬಾಣ ಬಿದ್ದಿರುತ್ತೆ, ಹಿಡ್ಕೊಂಡು ಬಂದಿರ್ತಾರೆ, ಹಾಗೆ ಊಟ ಮಾಡ್ತಾರೆ. ಎಷ್ಟು ರೋಗ ಬರಬಹುದು ಲೆಕ್ಕಾಗಿ, ಬರೀ ಕಡೆ ಏನು ಕಾಣದೇ ಇಲ್ಲ, ಕ್ಲೀನಾಗಿದ್ದ ಕಾಣಿಸುತ್ತೆ. ಆಗ ನೋಡಿ ಆಮೇಲೆ ಗೊತ್ತಾಗುತ್ತೆ ಎಷ್ಟು ಒಳಗಿದೆ ಅಂತ ಹೇಳ್ಬಿಟ್ಟು. ಸೈನ್ಸ್ ಹೇಳುತ್ತೆ ಕ್ಲೀನಾಗಿ ತೊಳ್ಕೊಂಡು ತಿನ್ನು ಅಂತ ಹೇಳಿ, ಇದು ಸೈನ್ಸ್. ಅರ್ಥ ಆಯ್ತಾ? ಅಂದ್ರೆ ಕೊಳಕು ಕೈಯಿಂದ ತಿಂದ್ರೆ ರೋಗ ಹೇಗೆ ಬರುತ್ತೆ ಇದನ್ನು ಹೇಳುತ್ತೆ. ಅದೇ ಫಿಲಾಸಫಿ ಹೇಳುತ್ತೆ, ಕೊಳಕು ಮನಸ್ಸಿನ ಕೆಲಸ ಮಾಡಿದ್ರೆ ಕೆಟ್ಟ ಹೋಗುತ್ತೆ ಅಂತ ಹೇಳುತ್ತೆ. ಈ ಕೈ ಕೊಳೆ ಕಾಣಬೇಕಾದ ಸೈನ್ಸ್ ಹೇಗೆ ಹೆಲ್ಪ್ ಮಾಡುತ್ತೋ, ಮನಸ್ಸಿನ ಕೊಳೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದು ಹೋಗದೆ ಹೋದ್ರೆ ಯಾವ ವಿಷಯದ ಅರ್ಥ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ಸೈನ್ಸಿನ ಅಪ್ರೋಚ್, ಫಿಲಾಸಫಿ ಅಪ್ರೋಚ್ ತುಂಬಾ ಸಂಬಂಧ ಇದೆ. ಅದನ್ನು ಅಭ್ಯಾಸ ಮಾಡ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಸಂಜಾವಣೆಗೆ ಅರ್ಥ ಕಾಣುತ್ತೆ. ನಿಮಗಾಗ ಪ್ರತಿಯೊಂದು ಆಚರಣಕ್ಕೆ ಅರ್ಥ ಕಾಣುತ್ತೆ, ಪ್ರಾಣಾಯಾಮಕ್ಕೆ ಅರ್ಥ ಕಾಣುತ್ತೆ, ಆಸನಕ್ಕೆ ಅರ್ಥ ಕಾಣುತ್ತೆ, ಪ್ರತಿಯೊಂದು ಕಡಿಕೆ ಕೊಡೋದಕ್ಕೆ ಅರ್ಥ ಕಾಣುತ್ತೆ. ಇದೆಲ್ಲ ಮಾಡ್ತಾರೆ. ಶುಭಗುರು ಶಂಖಪುತ್ರ ಪೂಜೆ ಪೂಜೆ ಮಾಡ್ಬೇಕಾದ್ರೆ ಅವಶ್ಯ ಶಂಖಪುತ್ರ ಶಂಖಪುತ್ರ ಅದಕ್ಕೆಲ್ಲ ಮೀನಿಂಗ್ ಇದೆ ಆಶ್ಚರ್ಯ ಅಂತ ಕೇಳಿ ಈಗ ಹಿಡ್ಕೊಳ್ಳಿ. ಸೈನ್ಸ್ ನೋಡೋದಕ್ಕೆ ಅನಿಸುತ್ತೆ ಆಕ್ಸಿಡೆಂಟ್ ಕಂಡ ಕಾಣುತ್ತೆ, ಒಂದು 10 ನಿಮಿಷ ಹೊರಡಿ ನಿಮಗೆ ಗೊತ್ತಿಲ್ಲ, ವಂಡರ್ಫುಲ್ ಬ್ರೇನ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದ. ಜ್ಞಾನಮುದ್ರ ಅಂತ ಅದಕ್ಕೆ ಹಿಡ್ಕೊಂಡ್ಬಿಟ್ರೆ ಜ್ಞಾನಮುದ್ರ ಅಂತ ಕರೀತಾರೆ, ಬ್ರೇನ್ ಆಕ್ಟಿವೇಟ್ ಆಗ್ಬಿಡುತ್ತೆ ಇಮ್ಮಿಡಿಯೇಟ್. ಇದು ಸೈನ್ಸನ್ನ ಸಗಗ ಹೇಳ್ಬಿಡ್ತಾರೆ. ಹೇಳ್ಬೇಕಾದ್ರೆ ಜ್ಞಾನಮುದ್ರ ವೇದವ್ಯಾಸ ಕೈ ನೋಡಿ ಜ್ಞಾನಮುದ್ರ, ಈಗ ನೋಡಿರ್ತಾರೆ ಅಭಯಮುದ್ರ ಈಗ ಇಟ್ಕೊಂಡಿರ್ತಾರೆ. ಅದು ಸೈನ್ಸ್ ಶಕ್ತಿ ಇದೆ ಅಂತ ಹೇಳ್ತಾರೆ. ಕೆಲ ನಮ್ಮ ದೇಹದೊಳಗೆ ಶಕ್ತಿ ಇದೆ ಅಂದ್ರೆ ಅದು ಹೊರಬರ್ಬೇಕಾದ್ರೆ ಬೇಕು, ಆ ಕಾಂಟ್ಯಾಕ್ಟ್ ಬೇಕಂತ. ಅದೇ ರೀತಿ ಕೈ ಏರಿದ್ದು ಎಲ್ಲ ಇದಕ್ಕೆ ಎಲ್ಲ ಸೇರುತ್ತಲ್ಲ, ಈ ಎಲ್ಲ ಕೈ ಸೇರುತ್ತಲ್ಲ, ಸೇರಿದ ಹೊಸ ಒಂದು ಸಿರುವಾಗ ಎನರ್ಜಿ ಫ್ಲೋ ಆಗುತ್ತೆ ಬಾಡಿ ಒಳಗೆ, ಸರ್ಕ್ಯುಲೇಷನ್ ಪ್ರಾಪರ್ ಆಯ್ತದೆ ಇಮಿಡಿಯೇಟ್. ಬಹಳಷ್ಟು ದೇವರ ದಕ್ಷಿಣ ನಮಸ್ಕಾರ ಆಗಿ ಇದಕ್ಕೋಸ್ಕರ ಹೇಳೋದು. ನಕ್ಷತ್ರ ಕೈ ಮುಗಿತಾ ಹೋದಂತೆ ದೇಹದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಡೆವಲಪ್ ಆಗುತ್ತೆ. ನಮಸ್ಕಾರ ಮಾಡಿದವನಿಗೆ ಶಕ್ತಿ ಸಾಮರ್ಥ್ಯ ಜಾಸ್ತಿ. ಸಾಕ್ಷಾತ್ ಮತ್ತೆ ವ್ಯತ್ಯಾಸ ಇದೆ, ಕೈ ಮುಗಿದಕ್ಕೆ ವ್ಯತ್ಯಾಸ ಇದೆ. ಒಂದು ಕೈ ನಮಸ್ಕಾರ ನಮಸ್ಕಾರನೇ ಅಲ್ಲ, ಯಾಕಂದ್ರೆ ಕಾಂಟ್ಯಾಕ್ಟೇ ಇಲ್ಲ ಅದಕ್ಕೆ. ಒಂದು ವೈರ್ದಿಂದ ಕನೆಕ್ಟೆಡ್ ಆಗ್ತದೆ, ವೈರ್ ಒಂದೇ ಹಾಕಿದ್ರೆ 800 ಹಾಕಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲೇ ಇಲ್ಲ. ಆ ಥರ ಎರಡು ಕೈ ಜಾಯಿನ್ ಆಗಬೇಕು. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ನಮ್ಮ ದೇಹದಲ್ಲೇ ಸೈನ್ಸ್ ಇದೆ, ನಾವೇನು ತಿಳ್ಕೊಂಡಿದ್ದೇವೆ ನಮ್ಮ ಅದಕ್ಕೆ. ಇನ್ನೂ ಹೇಳೋದಾದರೆ ಜಗತ್ತಿನ ವಂಡರ್ ಎಷ್ಟೆಷ್ಟು ಇದೆಯೋ ಐಸು ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದ್ದ. ಇಡೀ ಜಗತ್ತಿನ ಏನೇನು ವಂಡರ್ ಇದೆ ಅದು ಬ್ರಹ್ಮಾಂಡ, ಇದು ಪಿಂಡಾಂಡ ಅಂತ ಕರೀತ. ಪಿಂಡಾಂಡ ಅಂದರೆ ನಮ್ಮ ದೇಹ, ಅದಕ್ಕೆ ಪಿಂಡಾಂಡ ನಿಮಗೆ ಗೊತ್ತಿಲ್ಲ, ಪಿಂಡ ಗೊತ್ತಿರುತ್ತೆ, ಶಾಸ್ತ್ರದ ಪಿಂಡ ಎಲ್ಲರೂ ಕೇಳಿರ್ತಾರೆ. ಆದರೆ ಪಿಂಡಾಂಡ ಅಂದ್ರೆ ಬಾಡಿ, ಬ್ರಹ್ಮಾಂಡ ಅಂದ್ರೆ ಎಂಟೈಡ್ ಯೂನಿವರ್ಸ್. ಪಿಂಡಾಂಡ ಅಂದ್ರೆ ಏನು? ಕ್ರಾಸ್ ಸೆಕ್ಷನ್ ಆಫ್ ಬ್ರಹ್ಮಾಂಡ, ಕ್ರಾಸ್ ಸೆಕ್ಷನ್ ಆಫ್ ಬ್ರಹ್ಮಾಂಡ ಅಂದ್ರೆ ಗೆಟ್ ಎವ್ರಿಥಿಂಗ್ ಇಯರ್. ಆದ್ರೆ ನಮ್ಗೆ ಅರ್ಥ ಆಗಿದೆ. ಈಗ ಬ್ರಹ್ಮಾಂಡದಲ್ಲಿ ಗಂಗಾ ನದಿ ಇದೆ, ಹೌದಲ್ಲೋ? ಹರಿಕಾಂಸರು ಹೇಳ್ತಾರೆ ದೇಹದಲ್ಲಿ ಗಂಗಾದಿ ನದಿಗಳಿವೆ, ಬಹಳ ಸಿಂಪಲ್. ಇಡೀ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ನಮ್ಮ ದೇಹದಲ್ಲಿ ಇದೆ ಅಂದಮೇಲೆ ನಮ್ಮ ದೇಹದಲ್ಲಿ ಗಂಗಾ ನದಿ ಅಂತ ಇದೆ ಅಂತ ಆಯ್ತಲ್ಲ. ನಮ್ಮ ದೇಹದ ನಾಡಿ ನದಿ ಅಂತ ನಾಡಿಗಳಲ್ಲೆಲ್ಲ ಗಂಗಾ ನದಿ ಹರಿಯುತ್ತೆ, ನಮ್ಮ ದೇಹದೊಳಗೆ ನದಿ ಫ್ಲೋ ಆಗುತ್ತೆ. ಚಿಂತನೆ ಮಾಡಿಕೊಂಡ ಧ್ಯಾನ ಸ್ನಾನ ಅಂತ ಕರೀತಾರೆ, ಮಾನಸಿಕ ಸ್ನಾನ. ಇದೆಲ್ಲ ಯೋಚನೆ ಮಾಡಿ ಸೈನ್ಸ್ಗೂ ಫಿಲಾಸಫಿಗ ಸಂಬಂಧವನ್ನ ಹೇಗೆ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ವೇದಾಂತ ಆದ್ರೂ ಮಾಡರ್ನ್ ಸೈನ್ಸ್ ಈಸ್ ಸಿಂಪ್ಲರ್. ಸಿಂಪ್ಲರ್ ಅಂದ್ರೆ ದಟ್ ಈಸ್ ದಿ ರಿಯಲ್ ಬೆಸ್ಟ್ ಮೆಥಡ್ ಅದು. ಮಾಡರ್ನ್ ಸೈನ್ಸ್ ಓದ್ತಾ ಹೋಗ್ತಾ ಹೋದಂತೆ ನಿಮಗೆ ಸೈನ್ಸ್ ಬಹಳ ಅರ್ಥ ಗೊತ್ತಾಗಿ ತಿಳಿಯುತ್ತೆ. ಆ ಸೈನ್ಸ್ಗೂ ಸರಿಯಾಗಿ ಓದಿ, ಆಚಾರ ಶಾಸ್ತ್ರ ಓದಿ, ಪತ್ರಶಾಸ್ತ್ರವನ್ನು ಓದಿ, ಭಗವದ್ಗೀತಾ ಓದಿ, ಉಪನಿಷತ್ತು ಓದಿ, ನಿಮ್ಗೆ ಆಶ್ಚರ್ಯವೇ ಆಶ್ಚರ್ಯ. ಸೈನ್ಸ್ ಹೇಳುತ್ತೆ ಆಹಾರ ಆತಿದ್ರೆ ದೇಹಕ್ಕೆ ಮುಟ್ಟುತ್ತೆ, ಈ ಸೈನ್ಸ್ ಹೇಳ್ಬಿಡುತ್ತೆ. ಮುಗಿದು ಒಳ್ಳೆ ದೇಹ ಗಟ್ಟಿ ಮುಟ್ಟಾಗುತ್ತೆ, ವಿಟಮಿನ್ ಸಿಗುತ್ತೆ ಹೇಳಿಬಿಡುತ್ತಾರೆ. ಅದೇ ಉಪನಿಷತ್ತು ಹೇಳುತ್ತೆ ತಿಂದ ಆಹಾರ ಅಷ್ಟೇ ಕೆಲಸ ಮಾಡೋದಿಲ್ಲ, ಇಟ್ ಡಸ್ ಸಮಥಿಂಗ್ ಮೋರ್ ಅಂತ ಹೇಳಿದ್ದಾರೆ. ಅನ್ನಮಹಿತಂ ತ್ರೇಧಾ ವಿಹೀಯತೆ, ನಾವು ತಿಂದ ಅನ್ನ ಮೂರು ಭಾಗ ಆಗುತ್ತೆ. ಸೈನ್ಸ್ ಹೇಳೋದಿಲ್ಲ ಅದನ್ನ, ತಿಂದ ಅನ್ನ ಮೂರು ಭಾಗ ಆಗುತ್ತೆ, ಒಂದು ಭಾಗ ದೇಹಕ್ಕೆ ಹೋಗುತ್ತೆ, ಅಷ್ಟಕ್ಕೆ ಎಂದ ಬಿಡುತ್ತೆ ಸೈನ್ಸ್ ಮುಂದೋಗೋದೇ ಇಲ್ಲ. ಆದರೆ ಮುಂದಿನ ಭಾಗ ಹೇಳುತ್ತಾರೆ, ಅದರಲ್ಲಿ ವೇಸ್ಟೇಜೆಲ್ಲ ಕೂಡ ಮಲಮೂತ್ರವಾಗಿ ಹೊರಗೆ ಹೋಗಿಬಿಡುತ್ತೆ, ಸೆಕೆಂಡ್ ಪಾಯಿಂಟ್. ಆದ್ರೆ ಇನ್ನೂ ಸೂಕ್ಷ್ಮ ಭಾಗ ಇದೆ, ಇನ್ನೂ ಸೂಕ್ಷ್ಮ ಭಾಗ ಇದೆ, ಅದು ಮೈಂಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ಆಹಾರಕ್ಕೂ ಮನಸ್ಸಿಗೆ ಒಳ್ಳೆ ಸಂಬಂಧ ಇದೆ. ಒಳ್ಳೆ ಆಹಾರದಿಂದ ಮನಸ್ಸು ಒಳ್ಳೆ ಆರಾಮವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಕೆಟ್ಟ ಆಹಾರದಿಂದ ಇರಲಿಕ್ಕಾಗೋದಿಲ್ಲ ಆಗಲಿ ಅವರು. ಅದು ಇದನ್ನ ಸೈನ್ಸ್ ಹೇಳೋದಿಲ್ಲ. ಅದಕ್ಕೆ ಟೊಮೆಟೊ ತಿನ್ನಿ, ಕೋಸ್ ತಿನ್ನಿ, ಈರುಳ್ಳಿ ತಿನ್ನಿ ಕೊಡಿ ಹೇಳುತ್ತೆ ಹೇಳುತ್ತೆ ಹೇಳಿದ್ದು ಅವರು. ದೇಹ ಗಟ್ಟಿ ಆಗುತ್ತೆ. ತೊಗೊಂಡು ಏನ್ ಮಾಡ್ತೀರಿ? ಮನಸ್ಸು ಆಕ್ಟಿವೇಟ್ ಆಗಬೇಕು. ಆ ಬಗ್ಗೆ ಸೈನ್ಸ್ ಸ್ಟಡಿ ಮಾಡೇ ಇಲ್ಲ. ಸೊ ಫಿಲಾಸಫಿ ಸೈನ್ಸ್ ಡಿಫ್ರೆನ್ಸ್ ಗೊತ್ತಾಗಿಬಿಟ್ರೆ ವಿಧಿನಿಷೇಧ ಜ್ಞಾನ ಅಂಬುದು ಬಹಳ ಇಂಪಾರ್ಟೆಂಟ್. ಸೈನ್ಸ್ಗೆ ಪುಣ್ಯಕ್ಕೆಲ್ಲ ತಿನ್ನಿ ಅಂತ ಹೇಳಿಲ್ಲ. ಪಾಳ್ಗಾಲ್ ಕುಡಿಬೇಡಿ ಅಂತ ಹೇಳದ್ದು ಬರೇ ಪಟ್ಟ. ಈರುಳ್ಳಿ ತಿನ್ಬೇಡಿ ಅಂತ ಹೇಳಕ್ ಬರದೆ ಹೋದ್ರು ಕೂಡ ಪಾಳ್ನೀರು ಕುಡಿಬೇಡಿ, ನಾವ್ಯಾಕೆ ಹೇಳಬಾರ್ದು? ಅದರಿಂದ ಅದೇ ಪುಟ್ಟ ತಿಳ್ಕೊಂಡ್ಬಿಟ್ರೆ ಅದ್ರ ಪಾಯಿಸನ್ ಅಂತ ಹೇಳ್ತಾರೆ. ಕರೆಕ್ಟ್. ಈ ಸಿದ್ಧ ಪದಾರ್ಥ ಸ್ಲೋ ಪಾಯಿಸನ್ ಅಂತ ಹೇಳುತ್ತಂತೆ. ಪಾಯಿಸನ್ ಇದು ಪಾಯಿಸನ್ ಸ್ಲೋ ಪಾಯಿಸನ್ ಅಂತೆ. ಇದು ಟೂ ಲೇಟ್ ಗೊತ್ತಾದ್ರೆ ಏನು ಮಾಡೋಕ್ಕಾಗದೆ ಅದು ಅರ್ಥ ಮಾಡ್ಕೊಂಡ್ರೆ ಸೈನ್ಸ್ ಸರಿಯಾದ ಸೈಂಟಿಸ್ಟ್ ಓದ್ದವನೇನಾದರೂ ಇವತ್ತು ನಮ್ಮ ವಿಧಿಷೇದ ಸ್ಟಡಿ ಮಾಡಿಬಿಟ್ರೆ ಆಶ್ಚರ್ಯ ಆಗುತ್ತವೆ. ಎಷ್ಟು ಮದುವೆ ಹೇಳಿದ್ದಾರೆ ನಮ್ಮ ಜ್ಞಾನಿಗಳಿದಲ್ಲ ಅಂತ ಹೇಳಿಬಿಟ್ಟು. ಸೈನ್ಸ್ನವ್ರು ಹೇಳಿದ್ ಎಲ್ಲರೂ ರೀತಿ ಆಗೋದಿಲ್ಲ. ನಮ್ದು ಹಾಗಲ್ಲ, ಶಾಸ್ತ್ರಗಳ ಮೂಲಕ ಎಲ್ಲರಿಗೂ ತಿಳಿಸಿಬಿಡ್ತಾರೆ ವೇದವ್ಯಾಸ ದೇವರು. ಋಷಿಮುನಿಗಳ ದೊಡ್ಡ ಉಪಕಾರ ಅಂದ್ರೆ ತಮ್ಮ ತಪಸ್ಸಿನ ಫಲವನ್ನ ವಿಜ್ಞಾನಿ ಏನ್ ಮಾಡಿದ್ರು ಕೂಡ ಎಕ್ಸ್ಪೆರಿಮೆಂಟ್ ಅಂತ ಮಾಡಿ ತಿಳ್ಕೊಡ್ತಾರೆ. ತತ್ವಜ್ಞಾನ ಏನ್ ಮಾಡಿದ್ರು ಕೂಡ ಮೆಂಟಲ್ ಅಪ್ಲಿಕೇಶನ್, ಅದನ್ನ ಯೋಗ ಅಂತ ಕರೀತಾರೆ, ಯೋಗ ಸಿದ್ಧ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದಕ್ಕೆ ಸೈನ್ಸ್ಗಿಂತ ದೊಡ್ಡ ಸಿದ್ಧಾಂತ ಆಗಲಿಕ್ಕೆ ಕಾರಣ ಇದೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ಸೈನ್ಸ್ ಓದು ಬಹಳ ಎಕ್ಸ್ಪೆನ್ಸಿವ್. ಮಾಡರ್ನ್ ಸೈನ್ಸ್ ಓದ್ತೇವಲ್ಲ, ಇದು ಓದು ಭಾರಿ ಎಕ್ಸ್ಪೆನ್ಸಿವ್. ಅದು ಫಿಲಾಸಫಿ ಎಕ್ಸಾಮ್ ಎಕ್ಸ್ಪೆನ್ಸಿವ್ ಅಲ್ಲೇ ಇಲ್ಲ. ಯಾಕೆಂದ್ರೆ ಬಾಡಿ ಎಕ್ಸ್ಪೆನ್ಸಿ ಲ್ಯಾಬೊರೇಟ್ರಿ, ಬಾಡಿ ಲ್ಯಾಬೊರೇಟ್ರಿ. ಆದ್ದರಿಂದ ಇಲ್ಲಿ ಬೇಕಾಗಿದ್ದು ಕಾನ್ಸಂಟ್ರೇಷನ್ ಬೇಕಂತೆ. ಅದು ನಿಂದ ಹೋದ್ರೆ ಉಪಯೋಗ ಬರೋದಿಲ್ಲ. ಯಾವುದೇ ತತ್ವಜ್ಞಾನನ ಸುಮ್ಮನೆ ತಪಸ್ಸಿಗೆ ಕೂತು ಧ್ಯಾನ ಕೂತು ಅರ್ಥ ಮಾಡ್ಕೋಬಹುದು. ಪ್ರತಿಯೊಂದು ದೇಹದ ವಿಚಾರವನ್ನು ಕೂಡ ಧ್ಯಾನದಿಂದ ಹೇಳೋದಕ್ಕೆ ಬರುತ್ತೆ. ಆದ್ರೆ ಸೈನ್ಸ್ ಆಗಲ್ಲ. ಇಷ್ಟು ಮಾಡಿದ್ರು ಕೂಡ ದಟ್ ಇಸ್ ಆಫ್ ನೋ ಯೂಸ್. ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ವೆರಿ ಸಿಂಪಲ್ ಯೂಸ್ ಅಂತ ಹೇಳಿ. ಇದಾದ್ರೆ ಟೋಟಲ್ ಫಿಲಾಸಫಿ ಯಾವಾಗಲೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಸೈನ್ಸ್ ಅನ್ನು ಬಿಡಬಾರದು. ವೇದಾಂತ ಓದಲೇದು ಆ ರೀತಿ ಮಾಡಬೇಕು. ಸೈನ್ಸ್ ಅನ್ನು ಬಿಡದೆ ವೇದಾಂತ ಓದಿಬಿಟ್ರೆ ತುಂಬಾ ಉಪಯೋಗವಾಗುತ್ತೆ. ನಾವು ಆರೋಗ್ಯ ಕಾಪಾಡ್ಕೋಬೇಕಲ್ಲ, ಸೈನ್ಸಿಂದ ಬಹಳ ಉಪಯೋಗ ಆಗುತ್ತೆ. ಫಿಸಿಕಲ್ ಆರೋಗ್ಯಕ್ಕೆ ಸೈನ್ಸ್ ಬಹಳ ಉಪಯೋಗ ಬರುತ್ತೆ. ಮೆಂಟಲ್ ಆರೋಗ್ಯ ಫಿಲಾಸಫಿ ಉಪಯೋಗ ಬರುತ್ತೆ ಬಡಿ ಅಂತ. ಸೊ ಯಾರು ಒಂದೇ ಓದಿರ್ತಾರೋ ದೇ ಲೂಸ್ ಒನ್ ಥಿಂಗ್. ಅದರಲ್ಲಿ 50% ಮಿನಿಮಮ್ ಡ್ಯಾಮೇಜ್ ಆಗೋದ್ರಿಂದ ಅವ್ರ ಸಾಧನೆ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವು ಸೈನ್ಸ್ ಎಲ್ಲೋ ಅಂತ ತಿಳ್ಕೊಳ್ಳೋದೇನೆ, ಫಿಲಾಸಫಿ ಎಲ್ಲೋ ಅಂತ ತಿಳ್ಕೊಳ್ಳೋದೇನೆ, ಪ್ರತಿಯೊಂದನ್ನು ಕೂಡ ನಾವು ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಎಷ್ಟು ಉಪಯೋಗ ಆಗುತ್ತೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆರಡನ್ನು ಕೂಡ ಓದ್ಕೊಳ್ಳಿ. ಬೇಸಿಕ್ ಟೆಕ್ಸ್ಟ್ ಸೈನ್ಸ್ ಅಲ್ಲಿ ಸಿಗೋದು ಬಹಳ ಸುಲಭ. ಶಾಸ್ತ್ರದಲ್ಲಿ ಸಂಸ್ಕೃತ ಬರಬೇಕಾಗುತ್ತೆ, ಸಮಸ್ಯೆ ಸಂಸ್ಕೃತ ಬರಬೇಕಾಗುತ್ತೆ. ಆದರೆ ಅದು ಬಹಳ ಕಷ್ಟದ್ದೇನಲ್ಲ. ತುಂಬಾ ಜನ ಸೇರಿದಾಗ ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಮಾಡಕ್ಕೆ ಸಾಧ್ಯ, ಅದೇನು ದೊಡ್ಡದಲ್ಲ. ಆದರೆ ಸೆನ್ಸ್ ಆಕ್ಯುರೇಸಿ ಬಹಳ ಜಾಸ್ತಿ, ಅದು ಇಂಪಾರ್ಟೆಂಟ್. ಇವತ್ತು ಸೈನ್ಸ್ ಅನ್ನು ಕನ್ನಡದಲ್ಲಿ ಎಷ್ಟೇ ಹೇಳಿದ್ರು ಕೂಡ ಇಂಗ್ಲೀಷ್ ಮೋಸ್ಟ್ ಸ್ಯೂಟೆಡ್ ಲ್ಯಾಂಗ್ವೇಜ್. ಸೈನ್ಸ್ ಹೇಳೋದಕ್ಕೆ ಇಂಗ್ಲೀಷ್ ಮೋಸ್ಟ್ ಸ್ಯೂಟೆಡ್ ಲ್ಯಾಂಗ್ವೇಜ್ ಆಗೋ, ಫಿಲಾಸಫಿ ಹೇಳೋದಕ್ಕೆ ಸ್ಯಾನ್ಸ್ಕ್ರಿಟ್ ಬಹಳ ಮೋಸ್ಟ್ ಸ್ಯೂಟೆಡ್ ಲ್ಯಾಂಗ್ವೇಜ್. ಫಿಲಾಸಫಿಯ ವೈಭವನ ತರಬೇಕಾದ್ರೆ ಸಂಸ್ಕೃತ ಆಗಿದೆ. ಆದರೆ ಸಂಸ್ಕೃತ ಸೈನ್ಸಿನ ಎಕ್ಸ್ಪ್ರೆಷನ್ ಬೇಕಾದಾಗ ಇಂಗ್ಲೀಷೇ ಆಗಿದೆ. ಆದ್ದರಿಂದ ನಾವು ಭಾಷೆಯಲ್ಲಿ ಪ್ರಯತ್ನ ಪಡಬೇಕು. ಇವತ್ತೇ ಒಂದೆರಡು ಸೈನ್ಸ್ ಬರದೇ ಹೋಗ್ಬೋದು, ಅಟೆಂಪ್ಟ್ ಮಾತ್ರ ಬಿಡಬಾರ್ದು. ಎಷ್ಟೆಷ್ಟು ಅಟೆಂಪ್ಟ್ ಮಾಡಿದ್ರು ಕೂಡ ಅದು ವೇಸ್ಟ್ ಅಲ್ಲ, ಉಪಯೋಗ ಬಂದೇ ಬರುತ್ತೆ. ಅದಕ್ಕೆ ಸೋತ್ರಪಾಠ ಇತ್ಯಾದಿ ಕೇಳ್ತೀರಿ, ಅದು ಜ್ಞಾಪಕ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಓದಿ ಅಕ್ವೆಂಟೆನ್ಸ್ ಬಂದ ಮೇಲೆ ಆಗ ಫಿಲಾಸಫಿ ಓದ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅಂದ್ರೆ ವೇದಾಂತವನ್ನು ಓದಿ, ಸೈನ್ಸ್ ಅನ್ನು ಓದಿ, ಸೈನ್ಸಿನ ವಿಚಾರ ಸರಿ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ. ಯಾವಾಗ ಬೇಸಿಕ್ಸ್ ಬಗ್ಗೆ ಗಮನ ಕೊಡಬೇಕು. ಸೈನ್ಸ್ ಅನ್ನು ಓದೋದು ಅಂದ್ರೆ ಎಲ್ಲ ಪುಸ್ತಕ ಓದೋದಲ್ಲ, ಬೇಸಿಕ್ಸ್ ಬಗ್ಗೆ ಓದು. ಫಿಲಾಸಫಿ ಅನ್ನು ಬೇಸಿಕ್ ಪ್ರಿನ್ಸಿಪಲ್ಸ್ ಬಗ್ಗೆ ಓದಬೇಕು. ಹಾಗಾಗಿ ಮಹತ್ವ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಇನ್ನು ಈಗ ಸ್ಪೆಸಿಫಿಕ್ ರೆಫರೆನ್ಸ್ ಟು ವರ್ಕ್ ಬಿಲ್ಡಿಂಗ್ ದಿ ಅಬೌ ಗ್ಯಾಪ್ ಇನ್ ಮತ್ವಾ ಫಿಲಾಸಫಿ, ಇದು ಸಮಸ್ಯೆನೆ. ಆತ ಪುಸ್ತಕ ಸಿಗೋದು ಬಹಳ ಕಡಿಮೆ. ಸೈನ್ಸ್ ಬಗ್ಗೆ ಮತ್ತು ಫಿಲಾಸಫಿ ಬಗ್ಗೆ ವಿಶೇಷವಾಗಿ ಸಂಬಂಧ ಕಲ್ಪನಾ ಕೊಡ್ತಕ್ಕಂಥ ಪುಸ್ತಕಗಳು ಬಹಳ ಕಡಿಮೆ. ಅದು ನಾವು ಕಷ್ಟಪಟ್ಟು ಕಲ್ತ್ಕೋಬೇಕೆ ಹೊರತು ಅಂತ ಪುಸ್ತಕಗಳು ಇರಬೇಕು ನ್ಯಾಯವಾಗಿ. ಇನ್ನು ಹೇಳದ ಆ ಪುಸ್ತಕಗಳು ಬೇಕೇ ಬೇಕು ನಮಗೆ. ಉದಾಹರಣೆಗೆ ಆಚಮನೇ ಹೇಳಿದೆ, ಸೈಂಟಿಫಿಕ್ ಎಕ್ಸ್ಪ್ಲೈನ್ ಮಾಡಿದಾಗ ನ್ಯಾಚುರಲ್ ಎಲ್ಲರೂ ಬರ್ತಾರೆ. ಪ್ರಾಣಾಯಾಮ ಸೈಂಟಿಫಿಕ್ ಪ್ರಯತ್ನ ಮಾಡ್ತಿದ್ದಾರೆ ಪ್ರಾಣಾಯಾಮವನ್ನು ಮಾಡೋದಕ್ಕೆ. ಆಚಮನಕ್ಕೆ ಯಾರು ಪ್ರಯತ್ನ ಪಟ್ಟಿಲ್ಲ, ಆಚಮನದ ಮೆರಿಟ್ ಗೊತ್ತಾಗಿಲ್ಲ. ಆದರೆ ಪ್ರಾಣಾಯಾಮದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದಾರೆ ಅಷ್ಟೇ, ಪೂರ್ಣ ಅಲ್ಲ. ಅದೇ ರೀತಿ ಪ್ರತಿಯೊಂದಕ್ಕೂ ಆಸಕ್ತಿ ಇದೆ. ಆಗಮನಗಳ ಅಂತ ಮಾಡ್ತಾನೆ, ಜಲಾಗಮಂತ್ರಣ ಅಂತ ಮಾಡ್ತಾನೆ, ಅಬೋ ಇಷ್ಟಾಬೋ ನೀರು ಮೋಕ್ಷ ಮಾಡ್ಕೋತಾನೆ. ಅದಕ್ಕೆಲ್ಲ ಶಕ್ತಿ ಇದೆ. ಅಡಿಕೆ ಕೊಡೋದಕ್ಕೆ ಶಕ್ತಿ ಇದೆ. ಕೈಲಿ ಈ ರೀತಿ ಜಾಕೆ ಅಡಿಕೆ ಜೋಡಿಸ್ಕೊಡೋದಕ್ಕೆ ಅದಕ್ಕೊಂದು ಅರ್ಥ ಇದೆ. ಮತ್ತೆ ದೇವ ಪೂಜೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಆವಾಹನ ಮುದ್ರ, ವಿಸರ್ಜನ ಮುದ್ರ, ಪ್ರತಿಯೊಂದು ಮುದ್ರೆಗಳು, ಅದಕ್ಕೆಲ್ಲ ಅರ್ಥ ಇದೆ. ಅದೆಲ್ಲ ತಿಳಿಸ್ತಕ್ಕಂಥ ಗ್ರಂಥಗಳು ಕೊಡಬೇಕಾದ ಸ್ಥಿತಿ ಇದೆ. ಇದು ರೆಡಿಮೇಡ್ ಯಾವುದೂ ಸಿಗೋದಿಲ್ಲ, ರೆಡಿಮೇಡ್ ಒಂದು ಗ್ರಂಥನೂ ಸಿಗೋದಿಲ್ಲ. ಆದರೆ ಅಂಥ ಗ್ರಂಥಗಳು ಬೇಕು ಅಂತ ಅವಶ್ಯ ಒಪ್ಪಬೇಕು ನಾವು. ಸೈನ್ಸ್ ಬಗ್ಗೆ ಅಂತ ಸಿಗುತ್ತಾದ್ರಿಂದ ಆದಷ್ಟು ಪ್ರಯತ್ನ ಪಟ್ಟು ಸೈನ್ಸ್ ಅಂದಿರತಕ್ಕಂಥ ಪುಸ್ತಕಗಳನ್ನ, ಹೀಗೆ ಹೇಳಿದ ಇಂಟರ್ನ್ಯಾಷನಲ್ ಸೈನ್ಸ್ ಅಂತ ಹೇಳಿ ನಾನು ಬರೆದವರು ಅಂತಿಂತ ವ್ಯಕ್ತಿ ಅಲ್ಲ. ಸರ್ ಥಾಮ್ಸನ್ ಸರ್ ಅಂತ ಬಿರುದಿದೆ, ಎಷ್ಟು ಬಹಳ ದೊಡ್ಡ ಬಿರುದದು ಅದು. ಅದು ಪಡೆದವರು ಬಹಳ ಸಿಂಪಲ್ ಪುಸ್ತಕ, 200 ಪುಟ ಇದೆ, 200 ಪೇಜಸ್ ಇರಬೇಕಷ್ಟೇ. ಟಾಪ್ ಇದ್ದಾಗೆ ಅದು ಸಿಕ್ಕಾಪಟ್ಟೆ ವಿಷಯ ಕವರ್ ಮಾಡ್ತಾನೆ. ಬೇಸಿಕಲಿ ಸೈನ್ಸ್ ಡಿಫರೆನ್ಸ್ ಇದೆ, ಅದು ಎಷ್ಟು ಡಿಫರೆನ್ಸ್ ಇದೆ, ಏನೇನಾಗುತ್ತೆ, ಯಾವ ಮತದ ಬಗ್ಗೆ ಯಾವುದ್ರ ಬಗ್ಗೆ ಹೇಳೋದಿಲ್ಲ, ಜನರಲ್ಲ ಹೇಳ್ತಾ ಹೋಗ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಬುಕ್, ಆದಷ್ಟು ಓದಕ್ಕೆ ಅದನ್ನ ಟ್ರೈ ಮಾಡಿ. ಅದು ಒಂದು ಪುಸ್ತಕ, ಸ್ಥಿರಾಸ್ತಿ ಇಲ್ಲ ಅದರಿಂದಾಗಿನೆ ಗ್ರಂಥಗಳು ಓದಿ ತಿಳ್ಕೊಬೇಕಾದ್ರೆ ಬೇರೆ ದಾರಿ ಇಲ್ಲ. ಅದ್ರ ಬಗ್ಗೆ ಒಂದು ವಿಶೇಷವಾದ ಸಂಚಾರ ಪ್ರಯತ್ನ ಪಡೋಣ. ಇಷ್ಟೆಲ್ಲ ಆದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದಿ ಲಾಲ್ ಆಲ್ಮೈಟಿ ಟೂ ಮಾಡರ್ನ್ ಅಂಡ್ ಟ್ರೆಡಿಷನಲ್ ಸೈನ್ಸ್. ಈಗ ಸೈನ್ಸ್ ಬಗ್ಗೆ ನಿಮಗೆ ಒಂದು ವಿಷಯ ಅರ್ಥವಾದ್ರೆ ಎಷ್ಟು ಸೈನ್ಸ್ ಬೆಳೆದಿದೆ ಅಂದ್ರೆ, ಬಂದ ಒಂದು ಕಾಲಕ್ಕೆ ಸೈನ್ಸ್ ಅಂದ್ರೆ ಸಾಮಾನ್ಯ ಓದಿದ್ರೆ ಸಾಕಾಗ್ತಿತ್ತು. ಬರ್ತಾ 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 ಡಿಫರೆಂಟ್ ಬ್ರಾಂಚಸ್ ಆಫ್ ಸೈನ್ಸಸ್ ಶುರುವಾಯಿತು. ಅದರಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಒಂದೊಂದೇ ಬ್ರಾಂಚಸ್, ಮತ್ತೆ ಸಬ್ ಬ್ರಾಂಚಸ್ ಶುರುವಾಯ್ತು. ಆಯ್ತಾ ಎಲ್ಲಿವರೆಗೂ ಹೋಯ್ತು ಅಂತ ಕೇಳಿದ್ರೆ, ಒಬ್ಬ ಬರೀ ಮನುಷ್ಯರ ಡಾಕ್ಟರ್ ಅಂತ ಒಬ್ಬ ಬಂದ, ಅದು ನಿಧಾನವಾಗಿ ಔಷಧಿ ಕೊಡೋ ಡಾಕ್ಟರ್, ಆಪರೇಷನ್ ಡಾಕ್ಟರ್ ಮಾಡೋ ಬಂದರು. ಆಮೇಲೆ ಕಣ್ಣಿನ ಡಾಕ್ಟರ್ ಶುರುವಾಯಿತು, ಕಾಲಿನ ಡಾಕ್ಟರ್ ಬೇರೆ ಶುರುವಾಯಿತು, ಮೂಳೆಗಳ ಡಾಕ್ಟರ್ ಶುರುವಾಯಿತು, ಕಿಡ್ನಿ ಬೇರೆ ಶುರುವಾಯಿತು. ಈ ಬರೀ ಏರ್ ಸ್ಪೆಷಲಿಸ್ಟೇ ಬೇರೆ, ಮತ್ತೆ ಬರೀ ಹಲ್ಲುಗಳಿಗೆ ಬೇರೆ, ಮತ್ತೆ ಡೆಂಟಿಸ್ಟ್ ಬಸ್ ಅಪ್ರೇಡ್ ಪಾಲಿಸ್ ಡಿಗ್ರಿ, ಮತ್ತೆ ಇರೋ 32 ಯಾವ ಪಾಟಿ ಯೋಚನೆ ಮಾಡಿದರೆ ಅದು ಎಷ್ಟು ಬೆಳೆದಿದೆ ಅಂದರೆ ಯೋಚನೆ ಮಾಡೋಕ್ಕೆ ಸಾಧ್ಯ. ಬಿ ಡಿ ಎಸ್, ಎಮ್ ಡಿ ಎಸ್, ಮತ್ತೆ ಅದರಲ್ಲಿ ಮತ್ತೆ ರೀಸರ್ಚ್. ನಮ್ಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಸೈನ್ಸ್ ಕಡುತ್ತೆ ಅಂದರೆ ದೇವ್ರು ಎಷ್ಟು ಒಳಗಿಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್. ಇಷ್ಟು ಹೋದಷ್ಟು ಪೆಟ್ಟಿನ ದೇವ್ರು ಇಟ್ಟಿದ್ದಾನೆ ಅಂತ ಅರ್ಥ. ಅದಕ್ಕೆ ಸೈನ್ಸ್ ಅಷ್ಟು ಡೆವಲಪ್ ಆಗಿದೆ ಎಂಬುದಕ್ಕಿಂತ ಇಷ್ಟೆಲ್ಲ ಸೈನ್ಸ್ ಮಾಡಿದ್ದೇನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಮಾಡಿರೋದು. ಅದು ಮಾಡಿದ ಮಾತ್ರ ಭಗವಂತನೇ. ಮತ್ತೆ ಈಗ ದೇವ್ರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಅಂದ್ರೆ ಸೈನ್ಸ್ ಸ್ಟಡಿ ಆಫ್ ಥಿಂಗ್ಸ್ ಅಷ್ಟೇ ಮಾಡಬೇಕಾದ್ರೆ ಆ ಥಿಂಗ್ಸ್ ಅಲ್ಲೇ ಸೃಷ್ಟಿ ಮಾಡಿದ ಪರಮಾತ್ಮ ಹೇಗಿರಬಹುದು. ಮತ್ತೆ ದೇವರು ಎಲ್ಲರಿಗೂ ಪ್ರಿನ್ಸಿಪಲ್ ಇಟ್ಕೊಂಡು ಮಾಡಿದಾಗ ಸೈನ್ಸ್ಗೆ ಅರ್ಥವಾಯ್ತು ಅಷ್ಟೇ, ಇದರ ಅರ್ಥನೇ ಆಗ್ತಿರಲಿಲ್ಲ. ದೇವರ ಆ ರೀತಿ ಮಾಡಿ ನಮಗೆ ಬಹಳಷ್ಟು ಉಪಕಾರ ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ಸೈನ್ಸಿನ ಒಂದು ಬ್ರಾಂಚಸ್ ಎಷ್ಟು ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೋ, ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ ಶುರುವಾಗುತ್ತೆ ಯಾವಾಗಲೂ ಕೂಡ. ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗೋದು ಅಂತ ಕೇಳಿ ಬಂದು ಯಾವುದು ಬಿಲ್ಡಿಂಗ್ ನೋಡ್ತಾನೆ, ಭಾರಿ ಚೆನ್ನಾಗಿದೆ, ಗ್ರೇಟ್ ಅಂತ. ಸೊ ಒಳಗೆ ಬನ್ನಿ ಅಂತ ಹೋಗ್ತಾನೆ, ನೋಡ್ತಾನೆ, ಪ್ರತಿಯೊಂದು ವಂಡರ್ಫುಲ್. ಅಪ್ಪ ಅಂತ ಆಶ್ಚರ್ಯ ಪಟ್ಬಿಡ್ತಾನೆ, ನಟಿ ಲೈಕ್ಸ್ ಅಂತ ಹೇಳ್ಬಿಡ್ತಾನೆ. ಅದು ದೇವ್ರು ಮಾಡಿರೋ ವೈಶಿಷ್ಟ್ಯ. ಸೊ ಜಗತ್ತನ್ನು ಹೆಚ್ಚೆಚ್ಚು ನೋಡದಂತೆ, ಹೆಚ್ಚೆಚ್ಚು ತಿಳ್ಕೊಳ್ದ ಹೋದಂತೆ ದೇವ್ರಿಗೆ ಭಕ್ತಿ ಜಾಸ್ತಿ ಆಗುತ್ತೆ. ಅನ್ಫಾರ್ಚುನೇಟ್ ನಮ್ಮ ಜನ ಇಷ್ಟ ಫಾರಿಗೆ ಹೋಗಿ ಬರ್ತಾರೆ, ನಾಸ್ತಿಕರಾಗಿ ಬರ್ತಾರೆ, ಅದು ಅನ್ಯಾಯ ಅಂತ ಕೇಳಿದ್ರೆ ಆಸ್ತಿಕರಾಗಿ ಬಂದ್ರೆ ಎಷ್ಟು ಚೆನ್ನಾಗಿರ್ತಿ. ಆ ಸಮುದ್ರ ಆರೋಗ್ಯ ಗಾಬರಿ ಬಿಡುತ್ತೀನಿ. ಮೊದಲು ಒಂದ್ಸತಿ ಬೋಟಲ್ ಸಮುದ್ರದಲ್ಲಿ ಹೋಗಿ ಒಂದು ಕಿಲೋಮೀಟರ್ ನೀವು ತಲೆ ತಿರುಗಿ ಹೋಗುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಏನೋ ಒಂದು ಅಡೆ ಬರೋದು ನೋಡಿಬಿಟ್ರೆ ಹೊಡ್ಕೊಂಡು ಹೋಗುತ್ತೆ ಅನಿಸಿಬಿಟ್ರೆ ಕತೆ ಮುಗಿದೋಯ್ತೆ. ಹೇಗೆ ದೇವ್ರು ಬ್ಯಾಲೆನ್ಸ್ ಮಾಡಿದ್ದಾನೆ ಯೋಚನೆ ಮಾಡಿ. ಇದ್ದಕ್ಕಿದ್ದ ಬಂದು ಏನಾಗ್ತಿತ್ತು, ಸಮುದ್ರ ಏನಾದ್ರು ಮೇರಿ ಮೀರಿ ಬಂದುಬಿಟ್ಟಿದ್ರೆ ಜಗತ್ತಿನ ಗತಿ ಏನಾಗಬಹುದು, ಒಂದು ಸುನಾಮಿ ಏನಾಗಬೇಕು ಗೊತ್ತಲ್ಲ. ಆ ರೀತಿ ದಿವಸಕ್ಕೊಂದು ಆಗ್ತಿದ್ರೆ ಗತಿ ಏನಾಗ್ತಿತ್ತು. ದೇವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅದನ್ನ ಸೂರ್ಯನ ಯೋಚನೆ ಮಾಡಿ. ಸ್ವಲ್ಪ ಹತ್ರ ಇಟ್ಟಿದ್ರೆ ಈಗಿನ 44-45 ಓದಾಡ್ತಿರ್ತಾರೆ, ಸ್ವಲ್ಪ ಈಗ ಇಟ್ಟಿದ್ರೆ ಎಲ್ಲ 100 ಯಾವ ಹೋಗ್ಬಿಡ್ತು, ಬೆಲ್ಟ್ ಆಗಿ ಹೋಗ್ಬಿಡ್ತಿದ್ರು. ದೂರ ಇಟ್ಟಿದ್ರೆ ಚಳಿಗಾಲದಲ್ಲಿ ಒತ್ತಾಡ ಹೋಗ್ತದೆ, ಈಗಾಗಲೂ ದೂರ ಇದ್ರೆ ಗತಿ ಏನಾಗ್ತಿತ್ತು. ಈಗ ಮೈನಸ್ ಹೋಗ್ತದೆ, ಎಷ್ಟೋ ಕಡೆಗೆ 0- ಹೋಗ್ತಾ ಇದೆ. ಏನಾಗ ದೇವ್ರು ಹೇಗೆ ಫಿಕ್ಸ್ ಮಾಡಿದ್ದಾರೆ, ಎಂತ ವಂಡರ್ ಇದು. ಅರ್ಥ ಮಾಡೋದು ನಮ್ಗೆ ಅರ್ಥ ಇಲ್ಲ. ಇನ್ನೊಬ್ಬ ಸೂರ್ಯ ಇದೆಲ್ಲ ಸೈನ್ಸ್ ಮಾತಾಡುತ್ತೆ, ನಮ್ಮದೇ ಭೂಮಿ ಇನ್ನೊಬ್ಬ ಸೂರ್ಯ ಕೊಡೋ ಶಕ್ತಿ ಸೈನ್ಸ್ ಇದೆಯಾ, ಏನ್ ಮಾಡಿದ್ರೆ ಅದು ಟೆಂಪರೇಚರ್ ಕಡಿಮೆ ಮಾಡೋ ಶಕ್ತಿ ಇದೆಯಾ, ಅದೂ ಇಲ್ಲ. ಅಥವಾ ಜಾಸ್ತಿ ಮಾಡೋ ಶಕ್ತಿ ಅದೂ ಇಲ್ಲ ಅದಕ್ಕೆ. ಹಾಗೆ ನಮ್ಗೆ ಅರ್ಥ ಆಗ ಸೈನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಗ್ರೇಟ್ ಅಂತ ಕರಿತೀರಲ್ಲ, ಅದು ಪೂರ್ತಿ ಸೃಷ್ಟಿ ಮಾಡಿದ ಪರಮಾತ್ಮ ಎಷ್ಟು ಗ್ರೇಟ್ ಇರಬೇಕು. ಅಂದಮೇಲೆ ಇದು ಅರ್ಥ ಹೇಳೋದಿಷ್ಟೇ, ಸರಿಯಾದ ಸೈನ್ಸ್ ಓದ್ದವರಿಗೆ ಆಟೋಮೆಟಿಕಲಿ ಭಕ್ತಿ ಬಂದ್ಬಿಡುತ್ತೆ. ದೇವರೇ ಆಟೋಮೆಟಿಕಲಿ ಭಕ್ತಿ ಬರುತ್ತೆ. ಒಂದು ಮನೇಲಿ ವ್ಯವಸ್ಥೆ ನೋಡ್ತಾರೆ, ಯಾರು ಮಾಡಿದ ತಕ್ಷಣ ಕೇಳ್ತಿರ್ತಾರೆ, ಅದು ವ್ಯವಸ್ಥೆ ಇರುತ್ತೆ. ಏನು ಗಲೀಜು ಅಂತ ಹೇಳ್ತಾರೆ, ವ್ಯವಸ್ಥೆ ನೋಡಿದ ತಕ್ಷಣ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಇದೆಲ್ಲ ವ್ಯವಸ್ಥೆ ಇದೆ, ದೇವ್ರು ಮಾಡಿರೋ ವ್ಯವಸ್ಥೆ, ಗಾಡಿ ವ್ಯವಸ್ಥೆ, ಮಳೆಯ ವ್ಯವಸ್ಥೆ, ಬೆಂಕಿ ಬಿಸಿಲೆಯ ವ್ಯವಸ್ಥೆ, ಬೆಂಕಿಯ ವ್ಯವಸ್ಥೆ, ಮರಗಳ ವ್ಯವಸ್ಥೆ, ಗಿಡಗಳ ವ್ಯವಸ್ಥೆ, ಎಷ್ಟು ವ್ಯವಸ್ಥೆ ದೇವ್ರು ಮಾಡಿದ್ದಾನೆ ಅಂತ ಕೇಳಿದ್ರೆ, ಅದು ಜಗತ್ತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರು ಇದ್ದೇ ಇದ್ದಾರೆ ಅಂತ ಅರ್ಥ ಆಗೋದ್ರಿಂದ, ಅಂಡರ್ಸ್ಟ್ಯಾಂಡಿಂಗ್ ಗಾಡ್ ಥ್ರೂ ಸೈನ್ಸ್ ಅಂದ್ರೆ ಪರ್ಫೆಕ್ಟ್ ಥಿಂಗ್. ಅದು ಎಂದು ನಾವು ದಾರಿ ತಪ್ಪೋ ಚಾನ್ಸೇ ಇಲ್ಲ. ಅದಕ್ಕಾಗಿನೇ ಮಧ್ವಾಚಾರ್ಯರು ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿ ಅನಂತ ಗುಣ ಪರಮಃ, ಪ್ರತಿಯೊಂದರೂ ಸ್ಟಡಿ ಮಾಡಿ ಅಂತ ಆಚಾರ ಹೇಳ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ತುಂಬಾ ಜನ ನಾಟಕರು ಏನು ಪ್ರಶ್ನೆ ಕೇಳ್ತಾರೆ, ಅಲ್ರಿ ದೇವ್ರು ಎಲ್ಲದಕ್ಕೆ ಹಾಕಬೇಕು, ನಿಮಗೆ ಹಾಲಿಡುತ್ತೇವೆ ಮೊಸರಾಗುತ್ತೆ, ದೇವ್ರು ಹಾಕ್ಬೇಕು ಅದಕ್ಕೆ, ನೀರು ಹರಿಯುತ್ತೆ, ದೇವ್ರು ಹಾಕ್ಬೇಕು ಅದಕ್ಕೆ ಅಂತ ಪ್ರಶ್ನೆ ಮಾಡುತ್ತಾರೆ. ಇದಕ್ಕೆಲ್ಲ ವೇದದ ಉತ್ತರವನ್ನು ಆಚಾರ್ಯರು ಕೊಡುತ್ತಾರೆ. ಹಾಲು ತನ್ನಷ್ಟಕ್ಕೆ ಮೊಸರಾಗೋದಿಲ್ಲ, ಬಹಳ ಇಂಪಾರ್ಟೆಂಟ್. ಹಾಲು ತನ್ನಷ್ಟಕ್ಕೆ ಮೊಸರಾಗೋದಿಲ್ಲ, ಹಾಗಿದ್ರೆ ಹಾಲು ಪಸ ಮಾಡಿ ತೋರಿಸು ಅಂತ ಕೇಳುತ್ತಾರೆ. ಹಾಗೆ ಇದ್ರೆ ಮೊಸರಾಗೋದಿಲ್ಲ, ಕೆಟ್ಟೋಗುತ್ತೆ ಅಷ್ಟೇ. ಇದ್ರ ಕಾಫಿಗೂ ಬರೋದಿಲ್ಲ, ಊಟಕ್ಕೂ ಬರೋದು, ಎರಡೂ ಆಗುತ್ತೆ. ಹಾಲಾಗಿದ್ರೆ ಕಾಫಿ ಬರ್ತಿತ್ತು, ಮೊಸರಾಗಿದ್ರೆ ಊಟಕ್ಕೆ ಬರ್ತಿತ್ತು, ಬರೀ ಕೆಟ್ಟೋಗುತ್ತೆ, ವಾಸೆ ಬಂದ್ಬಿಡುತ್ತೆ, ಬರದೇ ಇತ್ತು. ಮೊಸರು ಹೆಪ್ಪಾಕಬೇಕು, ಹೆಪ್ಪಾಕಬೇಕಾದ್ರೆ ಮೊದಲು ಜನಕ್ಕೆ ಗೊತ್ತಿದ್ದಿಲ್ಲ, ಇದು ಈ ಪಾಶ್ಚರಿಂದ ಗೊತ್ತಾಯ್ತು. ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ, ಅಷ್ಟು ಹೇಳಿದ. ಅದು ಸೈನ್ಸ್ ಆಯ್ತು. ಬ್ಯಾಕ್ಟೀರಿಯಾಗಳು ಮಾಡಿದ್ರೆ ಒಳಗೆ ದೇವರು ರೂಪುಗಳಿಸಿ ಕೆಲಸ ಮಾಡುತ್ತೆ ಅಂತ ಆಚಾರ ಹೇಳಿದ. ಭಗವಂತ ರೂಪ ಮೂವ್ ಮಾಡಿಸ್ತಾ ಇದ್ದಾರೆ, ಆಟೋಮೆಟಿಕಲಿ ಮೂವ್ ಮಾಡೋ ಶಕ್ತಿ ಅವಕ್ಕಿಲ್ಲ, ದೇವರು ಮಾಡುತ್ತಾರೆ. ಅದು ಭಗವಂತ ರೂಪ ಚಿಂತನೆ ಅಂತ ಕರೀತಾರೆ. ಆಮೇಲೆ ದೇವರಿದ್ದಾರೆ, ಗೋವಿಂದ ನಾಮಕ ಭಗವಂತ ಇದ್ದಾನೆ, ನದಿಯಲ್ಲಿ ವಾಮನ ರುದ್ರ ಭಗವಂತ ಇದ್ದಾನೆ. ಅದು ಫಿಲಾಸಫಿ ಆಯಿತು. ಬರೀ ಮೊಸರೇ ಆಗಿರುತ್ತೆ, ಒಳಗೆ ರೂಪ ಬ್ಯಾಕ್ಟೀರಿಯಾಗಳಾಗಿರುತ್ತೆ, ಭಗವದ್ ರೂಪ ಆಗಿರುತ್ತೆ ಅಂತ ತಿಳ್ಕೊಂಡಾಗ ಪರಕಟ್ ಶಿರಾಸತಿಯ ಅಂದ್ರೆ ಹಾಲು ಮೊಸರಾಗಲಿಕ್ಕೂ ಕೂಡ ದೇವರ ದಯ ಬೇಕು ಅಂತ. ಅಲ್ರಿ ಮೊಸರು ಹೆಪ್ಪಾಕಿರಾಗಲಿಲ್ಲ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ ಸರಿಯಾಗಿದೆ, ಮೊಸರು ಹೆಪ್ಪಾಕಿದ ತಕ್ಷಣ ಹಾಲು ಮೊಸರಾಗುತ್ತೆ ಅಂತ ಆಗೋದಾದ್ರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಸೈನ್ಸ್ ಆಗಿದ್ರೆ ಹೆಪ್ಪಾಕಿದ ಹಾಲೆಲ್ಲ ಮೊಸರಾಗಿದೆಯಾ? ಎಷ್ಟೋ ಜನ ಹಾಕಿರ್ತಾರೆ, ಕೊಡದಿಸ್ ಕೇಳ್ಕೊಳ್ತಾರೆ ಹಾಗೆ ಕೂತಿರುತ್ತೆ, ಏನೋ ಚೇಂಜ್ ಅಟ ನೋಡ್ತಾರೆ, ಎಷ್ಟು ಏರಾಗೇ ಇಲ್ಲ ಕೆಲಸ, ಕೆಲವು ಸ್ವಲ್ಪ ಹಾಕಿದ್ರೆ ಫಸ್ಟ್ ಕ್ಲಾಸ್ ಆಗಿ ಒಯ್ದು ಚೇಂಜ್ ಎಷ್ಟೇ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ದೇವರ ದಯ ಬೇಕಷ್ಟೇ, ಏನು ಮಾಡಕ್ ಬರೋದಿಲ್ಲ, ದೇವರ ಕೈಯಿಂದ ಇದೆ ಅದು. ಒಂದು ಹಾಲು ಮೊಸರಾಗೋದು ನಮ್ಮ ಕೈಯಿಂದಿಲ್ಲ, ಮೆಕ್ಯಾನಿಕಲ್ ಅಲ್ಲ ಅದು, ದೇವ್ರ ಕೈಯಲ್ಲಿದೆ. ದೊಡ್ಡ ಸಮಾರಂಭ ನಂಬ್ಕೊಂಡು ಹಾಕಿದ ಮೊಸರೇ ಆಗಲಿ, ಸ್ವಲ್ಪ ಸಾಮಾನ್ಯ ಹಾಕಿದ ಫಸ್ಟ್ ಕ್ಲಾಸ್ ಆಗಲಿ, ಅದಕ್ಕೆ ಪದಾರ್ಥ ರುಚಿ ಕೂಡ ಸಿಕ್ತಿ ಜಗತ್ತು ಯಾರಿಗೂ ಇಲ್ಲ, ರುಚಿ ಕೊಡಬೇಕು ಅಂತಿದ್ರೆ ದೇವ್ರು ಕೊಡ್ಬೇಕಷ್ಟೇ. ಅದೇ ಅಡಿಗೆ ಅವನೇ ಅದೇ ಪದಾರ್ಥ ಮಾಡ್ತಾನೆ ತಿನ್ನಾಗಿರೋದಿಲ್ಲ, ಅದೇ ಬಂದ್ಬಿಡುತ್ತೆ ಕೆಲಸ ತೋರ್ತಾ ಅರ್ಜೆಂಟ್ ಮಾಡಿದ್ರೆ ಕೆಲಸಲ್ಲ ಮಾಡಿ ವಂಡರ್ಫುಲ್ ಆಗಿರುತ್ತೆ. ಹ್ಯಾಂಗ್ ಮಾಡಿದೆ ಅಂತ ಕೇಳ್ತಾರೆ, ನಂಗೆ ಗೊತ್ತು ಏನೋ ಮಾಡಿದ್ರೆ ಸರಿ ಹೋಯ್ತು ಅಂತ ಹೇಳ್ತಾರೆ. ಏನೋ ಮಾಡಿದೆ ಅಲ್ಲ ದೇವರು ಮಾಡಿಸ್ದ ಅಂತ ಅಷ್ಟೇ ಅಂತ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಆಗ್ತಕ್ಕಂಥ ಕೆಲಸಗಳು ಇದೆ, ಆಗದಿರತಕ್ಕಂಥ ಕೆಲಸಗಳು ಇವೆ. ಅದೇ ತಿಂಗೇನೆ ಅವತ್ತಾಯ್ತು ಅವತ್ತಾಗಲಿಲ್ಲ ಯಾತಕ್ಕಾಗಲಿಲ್ಲ ಯೋಚನೆ ಮಾಡಿ, ಬರೀ ಸೈನ್ಸ್ ಒಪ್ಕೊಂಡ್ರೆ ಆಗೋದಿಲ್ಲ. ತಮ್ಮ ಅದರ್ ಫೋರ್ಸ್ ಇದು ಆಲ್ಸೋ ದೇರ್ ಅಂತ ಹೇಳಿದ್ರು, ತಮ್ಮ ಅನ್ನೋನ್ ಫೋರ್ಸ್ ಇದು ಆಲ್ಸೋ ದೇರ್, ಅದನ್ನ ಗಾಡ್ ಅಂತ ಕರೀತಾರೆ. ಯಾವ್ದು ಅಬೋ ಆಲ್ ಕಾದಸ್ತಿದೆಯೋ ಅದು ಗಾಡ್. ಎಫೆಕ್ಟಿವ್ ಕಾದು ಬೇಕು, ಕಾದಿಸ್ಬೇಕು, ಕಾದ ಪಾಲ್ ಕಾದಸ್ ಇಸ್ ಗಾಡ್. ಇನ್ನು ಹೇಳಬೇಕಾದ್ರೆ ಎಲ್ಲ ಕಾರಣಗಳಿಗೂ ಕಾರಣ ಅಂದ್ರೆ ಭಗವಂತ. ಬ್ರಹ್ಮಪಾರ ಸ್ತೋತ್ರ ಅಂತ ಬಂದೈತೆ ದೇವ್ಪೂಜೆ ಕಾಲಕ್ಕೆ ಹೇಳಿದ್ರು ಅಲ್ಲಿ ಹೇಳ್ತಾರೆ, ಸಕಾರಣಂ ಕಾರಣ ತಥೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಎಲ್ಲ ಕಾರಣಗಳಿಗೂ ಕಾರಣನೇ ಭಗವಂತ, ಅದೇ ಡೆಫಿನೇಷನ್. ಅದು ಒಂದು ದ್ವಾದಶೋತ್ರ ಆಚಾರ್ಯ ಬರೀತಾರೆ, ನಾರಾಯಣಾಮನ ಕಾರಣ ಒಂದೇ ಕಾರಣ ಕಾರಣ ಪೂರ್ಣ ವರೇಣ್ಯ. ಕಾರಣಗಳಿಗೂ ಕಾರಣ ಭಗವಂತ, ಅದು ಮುಖ್ಯ. ಔಷಧಿನೇ ಒಂದು ಔಷಧಿ ಒಬ್ರು ಕೊಟ್ಟ ವಾಸಿ ಇನ್ನೊಬ್ರು ಕೊಟ್ಟ ಸ್ಪಾಟ್ ಲೆಸ್, ಏನ್ ಮಾಡ್ತೀರಿ ಅದಕ್ಕೆ? ವಾಸಿ ಆಗಲಿಲ್ಲ ಅದು ಸತ್ಯ ಹೋಗ್ತಾರೆ, ಯಾಕೆ ಮಾಡ್ತೀರಿ? ಡಿಫರೆನ್ಸ್ ಆಫ್ ಸೋಲ್ಸ್ ಅಂತ. ಅದನ್ನೇ ಜೀವ ಜೀವ ಭೇದ, ದೇಹ ದೇಹ ಭೇದ ಅಂತ ಕರೀತಾರೆ. ಒಬ್ರಿಗೆ ಅಲರ್ಜಿ ಆಗುತ್ತೆ, ಒಬ್ರಿಗೆ ಅಲರ್ಜಿ ಆಗೋದಿಲ್ಲ, ಯಾತಕ್ಕಾಗೋದಿಲ್ಲ, ಜೀವ ಜೀವ ಭೇದ ಅಷ್ಟೇ. ಏನು ಮಾತಾಡಿ ಎಷ್ಟು ಸುಲಭ, ಎಲ್ಲರೂ ಒಂದೇ ರೀತಿ ಇದ್ದರೆ ಎಲ್ಲರಿಗೂ ಒಂದೇ ಮೆಡಿಸನ್ ಕೊಡ್ಬೋದಾಗಿ. ಮಧ್ವಾಚಾರ ಜನಾಸಿ ದೇಹ ದೇಹ ಭೇದ, ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಇವೆಲ್ಲ ಸೈನ್ಸ್. ಇವು ನಾವು ಬರೀ ಉಪನ್ಯಾಸ ಮಾಡಿ ಉಪಯೋಗಿಸ್ತೀವಿ ಅದನ್ನ ಮುಂದಕ್ಕೆ ಹೋಗೋದಿಲ್ಲ. ಎಸ್ ಪಿ ಜಿ ಕೋಟಿ ಎಮ್ಎ, ಎಸ್ ಪಿ ಜಿ ಎಮ್ಎ ಅಂತ ಕುದಿ ಎಮ್ಎ ಆಗಿ ಕೂತಿರ್ತಿದ್ರು, ಅಪ್ಲೈ ಮಾಡಿದ್ರು. ಅದು ದೊಡ್ಡ ಟೆಕ್ನಾಲಜಿ ಡೆವಲಪ್ ಆಯ್ತು, ಅಪ್ಲೈ ಮಾಡಬೇಕಲ್ಲ. ಅಪ್ಲೈ ಮಾಡ್ತಾ ಹೋದಷ್ಟು ಕೂಡ ನಮ್ಗೆ ಆಗ ಉಪಯೋಗ ಆಗುತ್ತೆ. ಇವತ್ತು ಅಕ್ಕಿ ಬೇಳೆ ಎಲ್ಲ ಇಟ್ಕೊಂಡು ಹೊಡೆದ್ರೆ ಅನ್ನ ಆಗೋದಿಲ್ಲ, ಅನ್ನ ಮಾಡಬೇಕು ಅವಾಗ, ಆಗ ಅನ್ನ ಆಗುತ್ತೆ. ಇವತ್ತು ಅಕ್ಕಿ ಬೇಳೆಗಳಿಂದ ಅನ್ನ ಆಗೋದು ಎಷ್ಟು ಮುಖ್ಯನ ಮಾಡೋದು ಒಬ್ರು ಬೇಕಲ್ಲ. ಅದೇ ರೀತಿನೇ ಇವತ್ತು ಸೈನ್ಸ್ ಮುಂದಿತ್ತು, ಅಪ್ಲೈ ಮಾಡಿಕೊಂಡ್ರೆ ಹೇಗೆ ಟೆಕ್ನಾಲಜಿ ಆಗ್ತದೋ, ಫಿಲಾಸಫಿ ಮುಂದೆ ಇದ್ದು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಆಗ ಅದು ಟೆಕ್ನಾಲಜಿ ಆಗಿ ಬರ್ತದೆ. ಅದನ್ನ ತಂತ್ರಶಾಸ್ತ್ರ ಅಂತ ಕರೀತಾರೆ. ತಂತ್ರಶಾಸ್ತ್ರದ ಅಪ್ಲೈಡ್ ಫಿಲಾಸಫಿ ಅಂದ್ರೆ ಒಂದೇ, ತಂತ್ರಶಾಸ್ತ್ರ ಅಂದ್ರೆ ಒಂದು. ಅದನ್ನು ಉಪಯೋಗ ಮಾಡಿಕೊಂಡಾಗ ನಮ್ಮ ಜೀವನ ಪರಮ ಸಾರ್ಥಕವಾಗ್ತದೆ. ಒಟ್ಟಿನ ಮೇಲೆ ಸೈನ್ಸ್ ಅಂತ ಓದೋದು ಅಂದ್ರೆ ಪ್ರತಿ ಕ್ಷಣದಲ್ಲೂ ದೇವರು ತಿಳಿಯೋದು ಅಂತ. ಮೊದಲೇ ಆರಂಭದಲ್ಲಿ ಹೇಳಿದ ಹಾಗೆ ಸೈನ್ಸ್ ಮತ್ತು ಫಿಲಾಸಫಿಗಳು ಪರಸ್ಪರ ವಿರುದ್ಧ ಅಂತ ತಿಳ್ಕೋಬೇಡಿ, ಅಸಂಬದ್ಧ ಅಂತ ತಿಳ್ಕೋಬೇಡಿ. ಸಂಬಂಧ ಇದ್ದೇ ಇದೆ. ಸೈನ್ಸ್ ಲೋಯರ್ ಸ್ಟೆಪ್ಪು, ಫಿಲಾಸಫಿ ಹೈಯರ್ ಸ್ಟೆಪ್ಪು. ಇನ್ನೂ ನೋಡಿಬೇಕಾದ್ರೆ ಕಾಮನ್ ಸೆನ್ಸ್ ಬೇರೆ, ಸೈನ್ಸ್ ಬೇರೆ, ಫಿಲಾಸಫಿ ಬೇರೆ. ಕಾಮನ್ ಸೆನ್ಸ್ ಅಂತ ಕರೀತೇವೆ, ಸನ್ ರೈಸಸ್ ಇನ್ ದಿ ಈಸ್ಟ್ ಕಾಮನ್ ಸೆನ್ಸ್, ಸನ್ ರೈಸಸ್ ಇನ್ ದಿ ಈಸ್ಟ್ ಕಾಮನ್ ಸೆನ್ಸ್. ಸೈನ್ಸ್ ನೆವರ್ ರೈಸಸ್ ಅನ್ನೋದು ಸೈನ್ಸ್. ಸೈನ್ಸ್ ಸೂರ್ಯ ಹುಟ್ಟದೇ ಅಲ್ಲಿ ಯಾವಾಗಲೂ ಇರ್ತಾರೆ. ಸೂರ್ಯ ನಮಗೆ ಕಂಡು ಸೂರ್ಯ ಕಂಡಾಗ ಹುಟ್ಟದೆ ಅಂತೇವೆ, ಕಾಣದೆ ಹೋದ ಮುಳಿದೆ ಅಂತ ಎಂಬುದು ಸೈನ್ಸ್. ಅದು ಹುಟ್ಟದಾನೆ ಮುಳುಗ್ತಾನೆ ಎಂಬುದು ಕಾಮನ್ ಸೆನ್ಸ್. ಅದು ಎರಡೂ ಕಾಣೋದಿಲ್ಲ, ಬ್ಲೈಂಡ್ನೆಸ್ ಅಂತ. ಹುಟ್ಟೋದು ಕಾಣೋದಿಲ್ಲ, ಮುಳುಗೋದ ಬ್ಲೈಂಡ್ ಅವರು. ಇದು ಹುಟ್ಟಾನೆ ಮುಳುಗ್ತಾನೆ ಕಾಮನ್ ಸೆನ್ಸ್. ಸೂರ್ಯ ಹುಟ್ಟೋದಿಲ್ಲ ಮುಳುಗೋದೇ ಇಲ್ಲ, ನಮ್ಗೆ ಹುಟ್ಟದಾಗ ಕಾಣ್ತಾನೆ ಮುಳಿದಾಗ ಕಾಣ್ತಾನೆ ಸೈನ್ಸ್. ಅದು ಅವೇ ಹೇಳ್ತಾರೆ, ಸೂರ್ಯನ ಹುಟ್ಟೋದಿಲ್ಲ ಮುಳುಗೋದು ಕಾಣೋದಲ್ಲ, ಒಳಗೆ ದೇವರು ಮಾಡಿಸ್ತಾರೆ ಎಂಬುದು ಫಿಲಾಸಫಿ. ಯದಾದಿತ್ಯ ಕಥಂ ತೇಜೋ ಜಗದ್ಭಾಷೆಯ ದೇಖಿಲಂ ಯಚ್ಚಂದ್ರಮತಿ ಯಚ್ಚಾಡ್ನೋ ತತ್ತೇಜೋ ವಿದ್ಯೆ ಭಾವಕಂ. ಅದು ಫಿಲಾಸಫಿ. ಒಬ್ಬನೇ ಸೂರ್ಯನನ್ನ ಸೈನ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ, ಒಬ್ಬನೇ ಸೂರ್ಯನ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೈನ್ಸ್ ಎಕ್ಸ್ಪ್ಲೇನ್ ಮಾಡೋದು ಇನ್ಫೈನೈಟ್ ಸೋರ್ಸ್ ಆಫ್ ಲೈಟ್, ಇನ್ಫೈನೈಟ್ ಸೋರ್ಸ್ ಆಫ್ ಫೈರ್. ಆದ್ರೆ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡುತ್ತೆ ಇನ್ಫೈನೈಟ್ ಎಕ್ಸಿಬಿಷನ್ ಆಫ್ ಗಾಡ್ಸ್ ಸ್ಟ್ರೆಂತ್ ಅಂತ ಹೇಳಿ, ಗಾಡ್ಸ್ ಮೈಟ್ ಅದು ಅಂತ ಹೇಳ್ಕೊಂಡ್ಬಿಟ್ರೆ ಆ ಫಿಲಾಸಫಿ ಡಿಫರೆನ್ಸ್ ಗೊತ್ತಾಗುತ್ತೆ. ಇನ್ನೂ ಆಚಾರ್ಯರು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ಬ ಸೂರ್ಯನೇ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಸೂರ್ಯನ ಶಕ್ತಿ ನಮ್ಗೆ ಅರ್ಥ ಇಲ್ಲ, ಆಚಾರ ಹೇಳ್ತಾರೆ ಸೂರ್ಯನೇ ಒಂದು ಗುಣ ಇದೆ ಬೆಳಕು ಕೊಡ್ತಾನೆ, ಇನ್ನೊಂದು ಗುಣ ಇದೆ ಬೆಂಕಿ ಕೊಡ್ತಾನೆ, ಇನ್ನೊಂದು ಗುಣ ಇದೆ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾನೆ. ಯಾವುದನ್ನ ಬಿಳಿ ಹೊತ್ತು ಇಡೀ ಸುಟ್ಟು ಕಪ್ಪಾಯ್ಬಿಡುತ್ತೆ, ಆ ಟ್ರಾನ್ಸ್ಫಾರ್ಮರ್ನ ಶಕ್ತಿ ಸೂರ್ಯನಿಗಿದೆ, ಇನ್ನೊಂದು ಶಕ್ತಿ ಇದೆ, ನೀರಲ್ಲಿ ಮೇಲೆ ಕೇಳಿದ್ದಾನೆ, ನಾಲ್ಕು ಶಕ್ತಿ ಮಧ್ವಾಚಾರ ನಡೀತಾನೆ. ಎಂತ ಸೈನ್ಸ್ ಯೋಚನೆ ಮಾಡಿ, ಅದನ್ನ ಸೈನ್ಸ್ ಓದಿದವರಿಗೆ ಮಧ್ವಾಚಾರ ಶಾಸ್ತ್ರ ಓದಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಮಟ್ಟಿಗೆ ಅದನ್ನ ಕಂಬೈನ್ ಮಾಡಿದ್ದಾರೆ, ಇದನ್ನೆಲ್ಲ ಯಾವ ಸೈಂಟಿಸ್ಟ್ ಹೇಳಿಲ್ಲ. ಅದಕ್ಕಿಂತ ಜಾಸ್ತಿ ಮಧ್ವಾಚಾರ ನಡೀತ ಸೂರ್ಯನ ಕಿರಣಗಳಲ್ಲಿ. ಅಲ್ಟ್ರಾವೈಲೆಟ್ ರೇಸ್ ನಮ್ಗೆ ಅರ್ಥ ಆಗಿದೆ ಆಚಾರ್ಯ. ನಾಲ್ಕು ಹೊಸ ವಿಧವಾದಂತ ಶಕ್ತಿ ಸೂರ್ಯನಲ್ಲಿದೆ, ಅದಕ್ಕೆಲ್ಲ ಕಾರಣ ಭಗವಂತನಾಗಿದ್ದಾನೆ. ಇದೆಲ್ಲ ಯೋಚನೆ ಮಾಡಿ ಮಾಡಿ ನಾವು ಸೈನ್ಸ್ ಮತ್ತು ವಿಳಾಸಗಳನ್ನು ಹೊಂದಾಣಿಕೆ ಮಾಡಿಕೊಂಡ್ರೆ ಆಗ ಬಿಟ್ಟಿನ ಬಿಟ್ವಿಂದ ಗ್ಯಾಪ್ ಗ್ಯಾಪ್ ಬಿಟ್ವಿನ್ ಸೈನ್ಸ್ ಅಂಡ್ ಫಿಲಾಸಫಿ ಅಂತ ಗೊತ್ತಾಗ. ಅದನ್ನ ಯಾರು ಮಾಡ್ಬೇಕು? ಅದನ್ನ ಬರೀ ಸೈನ್ಸ್ ಗೊತ್ತಿದ್ದವರು ಮಾಡಕ್ ಬರೋದಿಲ್ಲ, ಬರೀ ಫಿಲಾಸಫಿ ಗೊತ್ತಿದ್ದವರು ಮಾಡಕ್ ಬರೋದಿಲ್ಲ. ಅದರಿಂದ ಹಾಗೇನೆ ಮತ್ತೆ ಎರಡನ್ನೂ ಕಲಿತಕ್ಕಂಥ ವ್ಯವಸ್ಥೆ ಮಾಡ್ಕೋದು. ಈ ವರ್ಷಾಪ್ಗಳ ಉದ್ದೇಶ ಅಂದ್ರೆ ಅದೇ. ಇವತ್ತು ನಿಮ್ಗೆ ಹೆಚ್ಚು ಜನ ಸೈನ್ಸಿನ ಬಗ್ಗೆ ಒಂದೊಂದು ರೀತಿ ಪರಿಚಯ ಇರತಕ್ಕಂಥವ್ರು, ಆದ್ರೆ ಫಿಲಾಸಫಿ ಬಗ್ಗೆ ಮಾತ್ರ ಪರಿಚಯ ಒಂದಕ್ಕೆ ಆಸಕ್ತಿ ಇರೋದು. ಅದನ್ನ ಕೆಲಸ ಮಾಡ್ಕೊಳ್ಳೋಕೆ ಒಳ್ಳೆ ಅಪಾರ ಅಪೂರ್ವವಾದ ಅವಕಾಶ ಇದು. ನೀವೇ ಆ ಫೀಲ್ಡಲ್ಲಿ ವರ್ಕ್ ಮಾಡಿ, ನಿಮ್ಮ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಸೈನ್ಸಿನ ಜನರಲ್ ಆಗಿ ಹೇಳ್ಬೋದು ಅಂದ್ರೆ ನೀವೇ ಅದಕ್ಕೆ ಕಾಂಪಿಟೆಂಟ್ ಅರ್ಥ ಮಾಡಿಕೊಂಡು ಸೈನ್ಸ್ ಫಿಲಾಸಫಿ ಅಪ್ಲೈಡ್ ಟು ಮೆಡಿಕಲ್ ಸೈನ್ಸ್, ಫಿಲಾಸಫಿ ಅಪ್ಲೈಡ್ ಟು ಟೆಕ್ನಿಕಲ್ ಬ್ರಾಂಚ್, ಫಿಲಾಸಫಿ ಅಪ್ಲೈಡ್ ಟು ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡಿ, ಅವನಿಗೆ ಕರೆಕ್ಟ್ ಆಗಿ ಸಿಗುತ್ತೆ. ಫಿಲಾಸಫಿ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಆದ್ದರಿಂದ ಬೇರೆ ಎಲ್ಲವೂ ಒಂದು ಲಿಮಿಟ್ ಆಗುತ್ತೆ. ಇನ್ನೂ ಹೇಳೋದಾದ್ರೆ ಫಿಲಾಸಫಿ ಎಂಬುದು ಬೇರೆ ಇದ್ದಾಗ ಸೈನ್ಸ್ ಎಂಬುದು ಬ್ರಾಂಚಸ್ ಇದ್ದಾಗ ದೊಡ್ಡ ಟ್ರೀ ಅಂತ ತಿಳ್ಕೊಂಡು, ಎಂಟೆ ಇದೆ ಟ್ರೀ ಅಂತ ತಿಳ್ಕೊಂಡು ಭಗವಂತ ಹೇಳ್ತಾರೆ. ಜಗದೃಷ್ಟ ಅಂತ ಕರೀತಾರೆ, ಜಗದೃಷ್ಟದ ಮೂಲ ಅಂದ್ರೆ ಫಿಲಾಸಫಿ. ಸೈನ್ಸ್ ಎಲ್ಲ ಬ್ರಾಂಚಸ್, ಆದ್ರೆ ಯಾವ ಬ್ರಾಂಚಸ್ ಕೂಡ ನೀವು ಬೆಳೆಸ್ಬೇಕಾದ್ರೆ ಬುಡಕ್ಕೆ ನೀರು ಹಾಕಬೇಕೆ ಹೊರತು ಅದಕ್ಕೆ ನೀರು ಹಾಕಿ ಉದ್ಯೋಗ ಇಲ್ಲ. ನೀವು ಬುಡಕ್ಕೆ ನೀರು ಹಾಕಿದ್ರೆ ಹೇಗೆ ಎಲ್ಲ ಬ್ರಾಂಚಸ್ಗೂ ಮುಟ್ತದೋ, ಫಿಲಾಸಫಿ ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ಫಿಲಾಸಫಿ ಒಂದಿಲ್ಲ ಅಂತ ಹೇಳಿದ್ರೆ ಬರೀ ಬ್ರಾಂಚಸ್ ಅಷ್ಟೇ. ಬ್ರಾಂಚಸ್ ವಿತೌಟ್ ರೂಟ್ ಅಂದ್ರೆ ಬೆಗೋನ್ ಡ್ರೈವಿಂಗ್ ಅಪ್ ಅಂತ, ಒಳಗೆ ಇಟ್ಕೊಬಿಡಿ ಹೊರಗೆ ಹೋಗ್ಬಿಡುತ್ತೆ, ಏನು ಪ್ರಯೋಜನ ಇಲ್ಲ. ವಿತ್ ಪ್ರಾಪರ್ ರೂಟ್ ಇದ್ರೆ ಮಾತ್ರ ಬ್ರಾಂಚಸ್ ಫಂಕ್ಷನ್ ಮಾಡ್ತಾವೋ, ಫಿಲಾಸಫಿಕಲ್ ಫೌಂಡೇಶನ್ ಇದ್ರೆ ಮಾತ್ರ ಸೈನ್ಸ್ ಯೂಸ್ಫುಲ್ ಆಗ್ತದೆ, ಯೂಸ್ಫುಲ್ ಆಗೋದಿಲ್ಲ. ಅದು ನಿದರ್ಶನ, ಬರೀ ಸೈನ್ಸ್ ಓದ್ದವ್ರು ಮಾಡ್ತಿರೋದೇನೋ ಟೆರರಿಸ್ಟ್ ಆಗ್ತಾರೆ ಅಷ್ಟೇ. ಏಕೆ 47 ಓಡಾಡ್ತಾನೆ ಹೊರತು 47 ಏಕೆ ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಏಕೆ 47 ನಷ್ಟ ಅವನಿಗೆ, ಏಕೆ 47 ಯಾತಕ್ಕೆ ಬೇಕು ಅಂತ ಯೋಚನೆ ಮಾಡಿ ಫಿಲಾಸಫಿ ಬೇಕಂತೆ. ಅದು ಏಕೆ ಒಂದು ಶಬ್ದ ಏಕೆ ಕನ್ನಡದಲ್ಲಿ ಏಕೆ ಆಗಬೇಕಲ್ಲ, ಅದಾಗಬೇಕಾದ್ರೆ ಫಿಲಾಸಫಿ ಇದೆ. ಏಕೆ 47 ಸೈನ್ಸ್ ಕೊಡ್ತದೆ, ಆ ಏಕೆ ಉದ್ಯೋಗ ಸಿಗುತ್ತೆ ಫಿಲಾಸಫಿ ಹೇಳುತ್ತದೆ ಅಷ್ಟೇ. ಇದನ್ನ ಅರ್ಥ ಮಾಡಿಕೊಂಡು ಅದ್ರ ಬೆಳೆಯಕ್ಕೆ ಉದ್ಯೋಗ ಮಾಡಿದರೆ ಪ್ರತಿನಿತ್ಯದಲ್ಲೂ ಕೂಡ ಸೈನ್ಸ್ ಜಾಸ್ತಿ ತಿಳ್ಕೊತ್ತೇವೆ, ಫಿಲಾಸಫಿ ಜಾಸ್ತಿ ತಿಳ್ಕೊತ್ತೇವೆ. ಇವತ್ತು ಎರಡಕ್ಕೂ ಕೊನೆಯಿಲ್ಲ ಅಂತ ಮತ್ತೆ ಹೇಳಿ, ಎರಡು ನೆವರ್ ಎಂಡಿಂಗ್ ಸೈನ್ಸಸ್. ಆದ್ದರಿಂದ ಎರಡನ್ನೂ ನಾವು ಇದನ್ನೇ ಕೆಲಸ ಆಯಿತು ತಿಳ್ಕೊಳಕ್ ಹೋಗ್ಬಾರ್ದು. ಯಾರು ಸ್ಟಡಿ ಎವ್ರಿಥಿಂಗ್ ಅಂತ ಅವ್ನು ತಿಳ್ಕೊಳ್ತಾನೆ, ಯಾ ಸ್ಟಡಿ ನಥಿಂಗ್ ಅಂತ, ಸ್ಟಡಿ ನಥಿಂಗ್ ಅಂತ ತಿಳ್ಕೊತಾರಲ್ಲ ಅವನು ಎಲ್ಲ ತಿಳ್ಕೊಳಕ್ ಸಾಧ್ಯತೆ ಉಂಟು. ಫಸ್ಟ್ ಮೇಲೆ ಊಟ ಯಾಕೆ ಮಾಡ್ತಿರ್ತಾರಲ್ಲ ಆ ಟೈಮ್ ಹೊಟ್ಟೆ ಹಸಿವಾಗಿದೆ ಅಂದ್ರೆ ಮಾತ್ರ ಊಟ ಹೇಗೇನೋ, ನಮಗಿನ್ನೂ ಜ್ಞಾನ ಬೇಕು ಅಂದ್ರೆ ಮಾತ್ರ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ಅದನ್ನ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಸೈನ್ಸ್ ನಮಗೆ ಚಾಲೆಂಜ್. ಇನ್ನೂ ಯೋಚನೆ ಮಾಡಿ, ಸೈನ್ಸ್ ಫಿಸಿಕಲ್ ವರ್ಲ್ಡ್ ಮಾತ್ರ ಲಿಮಿಟ್ ಆಗಿರೋದು, ಅದೇ ಇದಕ್ಕೆ ಪೂರ್ತಿ ಅರ್ಥ ಮಾಡಿ ಯಾರಿಗೂ ಸಾಧ್ಯವಾಗಿಲ್ಲ. ಡಾಕ್ಟರ್ ಅಂದ್ರೆ ಟೋಟಲ್ ಡಾಕ್ಟರ್ ಅಂದ್ರೆ ಯಾರು ಇಲ್ಲ. ಐ ಸ್ಪೆಷಲಿಸ್ಟ್, ಆರ್ಥೋಪೆಡಿಕ್ಸ್, ಅದು ಚಿಲ್ಡ್ರನ್ ಡಿಸೀಸಸ್ ಬೇರೆ, ಓಲ್ಡ್ ಏಜ್ ಡಿಸೀಸಸ್ ಬೇರೆ, ಆಮೇಲೆ ರೂರಲ್ ಡಿಸೀಸಸ್ ಬೇರೆ, ಎಷ್ಟು ವೆರೈಟಿಗಳು ಅದರೊಳಗೆ. ಒಂದು ಬರೀ ಮೆಡಿಕಲ್ ಸೈನ್ಸ್ ಒಂದಲ್ಲಿ ಎಲ್ಲ ಬ್ರಾಂಚ್ ಓದಿದ್ದೆ ನಮ್ಮ ಎಷ್ಟು ತಿಂಗಳು ಸಾಧ್ಯ ಇಲ್ಲ. ಬರೀ ಮೆಡಿಕಲ್ ಸೈನ್ಸ್, ಬರೀ ಮ್ಯಾಥಮೆಟಿಕ್ಸ್ ಅಲ್ಲೇನೆ ಮ್ಯಾಥಮೆಟಿಕ್ ಎಲ್ಲ ಬ್ರಾಂಚ್ ಓದಿಸಿಕೊಳ್ಳೋದು ಸಾಧ್ಯ ಇಲ್ಲ. ಬರೀ ಫಿಸಿಕ್ಸ್ ಅಲ್ಲೇನೆ ಎಲ್ಲ ಬ್ರಾಂಚ್ ಓದಿಸಿಕೊಳ್ಳೋದು ಸಾಧ್ಯ ಇಲ್ಲ. ಮತ್ತು ಫಿಸಿಕ್ಸ್ ಒಂದು ಬ್ರಾಂಚ್ ಅಲ್ಲೇನೆ ಯಾವ ಪಿ ಎಚ್ ಡಿ ಒಂದು ಸಬ್ಜೆಕ್ಟ್ ಮಾಡಿ ಊರೋಡಿ ಗೊತ್ತಿಲ್ಲ, ಒಂದೇ ಅವನಿಗೆ ಗೊತ್ತಿರೋದು. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಈ ಲೌಕಿಕವಾಗಿರ್ತಕ್ಕಂಥ ಸೈನ್ಸ್ಗೇನೆ ಕೊನೆ ಇಲ್ಲ ಅಂದ ಮೇಲೆ ಈ ಎಲ್ಲ ರೂಟ್ ಆದಂತ ಇದೇ ಸ್ಟ್ರಾಂಗ್ ಇರಬೇಕು. ಬ್ರಾಂಚೇ ಸ್ಟ್ರಾಂಗ್ ಅಂದ್ರೆ ಬ್ರಾಂಚ್ ಇರ್ಬೇಕಾದ್ರೆ ರೂಟ್ ಸ್ಟ್ರಾಂಗ್ ಇರಬೇಕು. ಫಿಲಾಸಫಿ ಎಂಬುದು ಮೂಲಭೂತವಾದ ವಿಜ್ಞಾನ. ಫಿಲಾಸಫಿ ಎನ್ನದೇ ಇನ್ಕ್ಲೂಡ್ ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿದ್ದ ಈ ಕ್ಯೂಸ್ ಆಲ್ ಡಿಸೀಸಸ್. ಬಟ್ ಮೆಡಿಕಲ್ ಸೈನ್ಸ್ ಓದಿಲ್ಲ ಆಚಾರ್ಯ. ಯಾರು ಪುಣ್ಯಕ್ಕೆ ಜನರಾಗಿ ಕೇಳಿಬಿಟ್ರೆ ರಾಯರ್ ಯಾರು ಮೆಡಿಕಲ್ ಸೈನ್ಸ್ ಎಲ್ಲಿ ಓದಿದ್ರು ಅಂತ ಕ್ವಶನ್ ಕೇಳಬೇಕು. ರಾಮ ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಅಂತ ಕೇಳಿದ್ನಲ್ಲ, ಇಲ್ಲಿ ರಾಯರ್ ಎಲ್ಲಿ ಓದಿದ್ರಾಗಿದ್ರೆ ಮನೆ ಬೆಳೆ ಎಲ್ಲೋ ಬೀಳಿ ಬೀಳ್ತಾರೆ ನಿಲ್ಲೋದೇ ಇಲ್ಲ. ಟೀಕಾರ ಕೇಳಿದ್ರೆ ಬ್ಯಾಕ್ ಜನರಲ್ಲಿ ಮಣ್ಣು ಕೊಟ್ಟರೆ ನಿಂತು ಬಿಡ್ತಾರೆ. ಒಂದು ಇಂಜಿನಿಯರ್ ಅವರು ಇಂಜಿನಿಯರಿಂಗ್ ಎಲ್ಲಿ ಓದೇ ಇಲ್ಲ, ಅಂದ್ರೆ ಅರ್ಥ ಫಿಲಾಸಫಿ ಓದಿದ್ದಾರೆ. ದೇರ್ಫೋರ್ ವಿತ್ ಫಿಲಾಸಫಿಕಲ್ ನಾಲೆಜ್ ಒನ್ ಕ್ಯಾನ್ ಅಚೀವ್ ಎನಿಥಿಂಗ್. ಆದರೆ ಉಳಿದ ನಾಲೆಜ್ ಇದ್ರೆ ಕ್ಯಾನ್ ಅಚೀವ್ ಓನ್ಲಿ ದಟ್ಮೆಂಟ್ ಅಷ್ಟೇ. ಫಿಲಾಸಫಿ ಒಂದು ಗೊತ್ತಿದ್ರೆ ಎಲ್ಲದನ್ನು ತಿಳಿಯಕ್ ಬರುತ್ತೆ. ಆದ್ರಿಂದ ನಾವು ಎರಡನ್ನೂ ಓದಕ್ಕೆ ಜಯ ಮಾಡಬೇಕು. ಫಿಲಾಸಫಿ ಮಾತ್ರ ಓದಲೇಬೇಕು ಅಂತ ಸಿದ್ಧಾಂತ ಆಗುತ್ತೆ. ಸೈನ್ಸ್ ಓದಲೇಬೇಕು ಜನಕ್ಕೆ ಅರ್ಥ ಆಗಿದೆ, ಫಿಲಾಸಫಿ ಓದಲೇಬೇಕು ಅಂತ ಅರ್ಥ ಆಗಿಲ್ಲ. ಫಿಲಾಸಫಿ ಓದಲೇಬೇಕು, ವಿಶ್ವ ಪ್ರಯತ್ನ ಮಾಡಿ ಓದಬೇಕು. ಆಗ ನಮ್ಮ ಜೀವನದಲ್ಲಿ ಒಂದು ಪೂರ್ಣತೆ ಬರುತ್ತೆ ಅಂತ ತಿಳ್ಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಆ ದೃಷ್ಟಿಯಲ್ಲಿ ಈ ಇಷ್ಟತ್ತು ನಡೆದಿರೋದು. ನೀವು ಬಗ್ಗೆ ಎಷ್ಟೋ ವಿಷಯ ಓದಿರ್ತೀರಿ, ತಿಳ್ಕೊಂಡಿರ್ತೀರಿ, ನಿಮ್ಮದೇ ಆದ ಪ್ರಶ್ನೆಗಳಿರುತ್ತೆ. ಅವತ್ತಿನ ಅವತ್ತಿನ ಟಾಪಿಕ್ ಏನಾಗಿರುತ್ತೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದನ್ನು ಹೆಚ್ಚು ಯೋಚನೆ ಮಾಡೋಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಾ? ಆಯಾ ಬೇಗು ಇನ್ನೊಂದು ಪ್ರಶ್ನೆ ನಿಮಗೆ ಇಂಗ್ಲೀಷ್ ಕೇಳಕ್ ಬರುತ್ತೆ. ಸಂಬಂಧಪಟ್ಟ ಪ್ರಶ್ನೆಗೆ ಗಮನ ಕೊಟ್ಟುಬಿಟ್ರೆ ಅದ್ರ ಬಗ್ಗೆ ಹೆಚ್ಚು ನಿಮಗೆ ಮೆಟೀರಿಯಲ್ ಸಿಗೋದ್ರಿಂದ ಆ ಥರ ಪ್ರಶ್ನೆ ಕೇಳೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಯಾವಾಗಿದೆ? ಫೆಬ್ರವರಿ 10 ಫೆಬ್ರವರಿ 10 ಅವತ್ತು ವಿಷಯ ಏನು? ವೇದವ್ಯಾಸಿಯವರ ಬಗ್ಗೆ, ಮಾಘಶುದ್ಧ ಪೂರ್ಣಿಮಾ ವೇದವ್ಯಾಸ ಜಯಂತಿ ದೊಡ್ಡ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ವೇದವ್ಯಾಸರ ಬಗ್ಗೆ ತಿಳ್ಕೊಂಡ ಪೂರ್ತಿ ಮುಖ್ಯ, ಯಾಕೆಂದ್ರೆ ಮಧ್ವಾಚಾರ್ಯ ಗುರುಗಳು ವೇದವ್ಯಾಸ ದೇವರು. ನಮ್ಮ ಮಧ್ವಾಚಾರ್ಯ ಸಾರಿ ಯೂಸ್ ಮಾಡ್ತಿದ್ದೇವೆ, ಮಧ್ವಾಚಾರ್ಯ ಗುರುಗಳು ಅಂದ್ರೆ ವೇದವ್ಯಾಸ ದೇವರಾದ್ದರಿಂದ ಅವ್ರ ಬಗ್ಗೆ ಜನಕ್ಕೆ ಏನೇನು ಕಲ್ಪನೆ ಇರೋದಿಲ್ಲ. ಅವ್ರು ಯಾರು, ಹೇಗೆ ಅವತಾರ ಮಾಡಿದ್ರು, ಏನೇನು ಮಾಡಿದ್ರು, ಎಷ್ಟು ಸಾಮರ್ಥ್ಯ ಅವರಿಗಿತ್ತು, ಅವರು ದೇವರು ಯಾಕೆ ಕರೀತಾರೆ, ಪುಡಿ ಋಷಿಯಂತ ಯಾಕೆ ಕರಿಬಾರ್ದು ನಾವು, ಅವರ ಕಾಂಟ್ರಿಬ್ಯೂಷನ್ ಯಾವ್ಯಾವ ಪ್ರಾಂತಿಗೆ ಎಷ್ಟಿದೆ, ಅವ್ರು ಈಗ ಎಲ್ಲಿದ್ದಾರೆ ಮೊದಲ ಅನೇಕ ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಅದನ್ನು ಫೆಬ್ರವರಿ 10 ದಿವಸ ಮಧ್ಯಾಹ್ನ ಎಂದಿನಂತೆ ಕಾರ್ಯಕ್ರಮ ಶುರುವಾಗಿ ಮುಂದುವರಿಯುತ್ತೆ. ಇವತ್ತು ಈಗ ಬ್ರೇಕ್ ಇರುತ್ತೆ, ಬ್ರೇಕ್ ಆದ ತಕ್ಷಣ ಪ್ರಶ್ನೋತ್ತರದ ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಬಹುದು. ಸರ್ವೇಂದ್ರಿಯ ಪ್ರೇರಕೇನ